प्रविश्य मम वाच इमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीवदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततम् प्रसन्ना हरौ सुभक्तिम् मयि सन्ति सन्तु श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् भूमाद्यमीशम् वन्दे भवघ्नमरासुरसिद्धवन्द्यम् नारायणम् नमस्कृत्य करम् चैव नरोत्तमम् देवीम् सरस्वतीम् व्यासम् ततो जयबुदीरये पर्वपवित्रवाद ಶ್ರೀಮನ್ಮಹಾಭಾರತದಲ್ಲಿ ಹೇಗೆ ಭೀಮ ದುರ್ಯೋಧನರ ಅತ್ಯದ್ಭುತವಾದ ಕಥಾಯುದ್ಧ ನಡೆದು ಅದರಲ್ಲಿ ಭೀಮಸೇನ ಗದಾಪ್ರಹಾರಕ್ಕೆ ದುರ್ಯೋಧನ ಊರು ಭಂಗವನ್ನು ಹೊಂದಿ ನೆಲಕ್ಕೆ ಬಿದ್ದಿದ್ದಾನೆ. ಆ ಸಮಯದಲ್ಲಿ ಭೀಮನ ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿದಾಗ ಆ ಬಲರಾಮದೇವರ ಪ್ರಶ್ನೆಗೆ ಸ್ವತಃ ಕೃಷ್ಣ ಉತ್ತರ ಕೊಟ್ಟು ಭೀಮೇ ಅಧರ್ಮೋ ನವಿದ್ಯತೆ, ಭೀಮನಲ್ಲಿ ಅಧರ್ಮ ಯಾವುದೂ ಇಲ್ಲ, ಭೀಮ ಮಾಡಿದ್ದ ಅತ್ಯಂತ ಸರಿ ಅಂತ ಕೃಷ್ಣ ಸಮರ್ಥನೆ ಮಾಡಿದ್ದಾರೆ. ಆದ್ದರಿಂದ ಗದಾಯುದ್ಧದಲ್ಲಿ ಏನು ತಪ್ಪು ಅಂತ ತಿಳ್ಕೊಂಡಿದ್ದು ತಪ್ಪಾಗಲೇ ಇಲ್ಲ ಅಂತ ಅರ್ಥ. ಮತ್ತು ದುರ್ಯೋಧನಾದಿಗಳು ಎಂಥವರು ಅಂದರೆ ಅಭಿಮನ್ಯುವನ್ನು ಮೋಸದಿಂದ ಕೊಂದವರು, ಮೋಸಗಳ ಸರಮಾಲೆಯನ್ನೇ ಮಾಡಿದವರು. ಅಂಥವರ ವಿರುದ್ಧ ಅಧರ್ಮವನ್ನು ಮಾಡಿದ ಅಂತ ಇಟ್ಟುಕೊಂಡ್ರೂ ಕೂಡ ಅದು ಹೇಗೆ ಅಧರ್ಮ ಆಗುತ್ತೆ? ಯೋಚನೆ ಮಾಡಬೇಕು. ಅವರು ಮೂಲತಃ ಮಾಡಿದ್ದು ತಪ್ಪು ಅವನು, ಅಂತ ಮೊದಲು ತಪ್ಪು ಮಾಡಿದವನೇ ದುರ್ಯೋಧನ, ಮತ್ತೊಂದು ಅನ್ಯಾಯಿಗಳು. ಆದ್ದರಿಂದ ಇಲ್ಲಿ ಅಧರ್ಮ ಇಲ್ಲ, ಮತ್ತು ಅಧರ್ಮವನ್ನು ಮಾಡಿದವರ ಮೇಲೆ ಅಧರ್ಮ ಅಂತ ಇಟ್ಕೊಂಡಾಗಲೂ ಕೂಡ ಯಾವ ದೋಷವೂ ಬರೋದಿಲ್ಲ. ಆದ್ದರಿಂದ ಭೀಮ ಮಾಡಿದ್ದು ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ಪರಿಶುದ್ಧವಾದ ಧರ್ಮ ಅನ್ನೋದು ಸಿದ್ಧಾಂತ. ಆಮೇಲೆ ದುರ್ಯೋಧನ ಆ ಸಮಯದಲ್ಲೂ ಎಚ್ಚರವನ್ನು ಹೊಂದುತ್ತೇನೆ, ಕೃಷ್ಣನನ್ನ ಬಾಯಿ ಬಂದಾಗೆ ಬೈತಾನೆ, ಇದು ಹರಿದ್ವೇಷಗಳ ಲಕ್ಷಣ ಅಂತ ಹೇಳುತ್ತಾನೆ. ಕೆಲವರು ಇರ್ತಾರೆ ಸಾಮಾನ್ಯ, ಏನೋ ಅಹಂಕಾರ ಪಟ್ಟು ಸ್ನಾನ ಇಲ್ಲ, ಪೂಜೆ ಇಲ್ಲ, ದೇವರಿಲ್ಲ, ಸತ್ಯ ಇಲ್ಲ, ಧರ್ಮ ಇಲ್ಲ ಅಂತ ಬದುಕ್ತಿರ್ತಾನೆ. ಇದ್ರೆ ಮನೆಯಲ್ಲಿ ಸ್ವಲ್ಪ ಕಷ್ಟ ಬರುತ್ತೆ, ಯಾವುದೋ ಒಂದು ಸಡನ್ನಾಗಿ ಚೇಂಜ್ ಆಗಿಬಿಡ್ತಾನೆ. ಅವತ್ತಿನಿಂದ ಎಲ್ಲ ಬದಲಾವಣೆ ಹೊಂದಿಬಿಡ್ತಾನೆ. ಅವತ್ತಿರೋ ನಾಸ್ತಿಕನಂತಿದ್ದ ವ್ಯಕ್ತಿ ಒಳ್ಳೆ ಆಸ್ತಿಕ ಶಿರೋಮಣಿ ಆಗಿಬಿಡ್ತಾನೆ. ಅಂದರೆ ಅವನಿಗೆ ಒಂದು ಎಚ್ಚರ ಸಾಕು, ಯಾವುದೋ ಒಂದು ಸಣ್ಣ ಪುಟ್ಟ ಅನರ್ಥವಾದರೂ ಸಾಕು, ಅವನು ಬದಲಾಗಿಬಿಡ್ತಾನೆ. ಈ ಬುದ್ಧಿವಂತ ಹುಡುಗನಿಗೆ ಒಂದ್ಸಲ ಕ್ಲಾಸಿಂದ ಗೆಟ್ ಔಟ್ ಅಂದ್ರೆ ಸಾಕು, ಮತ್ತೆ ಎಂದೂ ಅಂತ ಕೆಲಸ ಮಾಡೋದಿಲ್ಲ. ಅವನು ದಡ್ಡಾದ್ರೆ ದಿವಸ ಸಾಧನೆ ಮಾಡ್ತಿರ್ತಾನೆ, ನಾಳೆ ಅತ್ಯಕಾರ ಮಾಡೋದು ಅಂದ್ಬಿಡ್ತಾನೆ ಅಷ್ಟೇ. ಅಂದರೆ ಇದೇ ನಮ್ಮ ಲೋಕದಲ್ಲೇ ಕಾಣ್ತೇವೆ ವ್ಯತ್ಯಾಸವನ್ನು. ಯೋಗ್ಯರಿಗೆ ಎಂದೂ ಸಹ ತಪ್ಪು ಮಾಡಿದ ಮೇಲೆ ಅವರು ಮಾಡೋದಿಲ್ಲ, ಅಸ್ತಾತ್ ಮಾಡಿದರೆ ಪಶ್ಚಾತ್ತಾಪ ಬರುತ್ತೆ. ಯಾರು ತಪ್ಪು ಮಾಡೋದಿಲ್ಲ ಅವರು ಯೋಗ್ಯರು. ಅದಕ್ಕಿಂತ ಹೆಚ್ಚಾಗಿ ತಪ್ಪು ಮಾಡಿದ ಮೇಲೆ ಯಾರು ದುಃಖ ಪಡೋದಿಲ್ಲ ಅವ್ರು ನಿಜವಾಗಲೂ ಅಯೋಗ್ಯರು ಅಂತ ಹೇಳಿದ್ದ. ಬರೀ ತಪ್ಪು ಮಾಡಿದರೆ ಅಯೋಗ್ಯ ಅಂತ ಕರಿಬೇಕಾಗಿಲ್ಲ. ಈಗ ಸಂಸಾರದಲ್ಲಿ ತಪ್ಪು ಮಾಡೇ ಮಾಡ್ತಾರೆ ಜೀವರು, ರುಜುಗಳನ್ನು ಬಿಟ್ಟು ಇನ್ಯಾರು ಪೂರ್ತಿ ಸೇರಿರಲಿಕ್ಕಾಗೋದಿಲ್ಲ. ಆದರೆ ಅದರ ಬಗ್ಗೆ ಪಶ್ಚಾತ್ತಾಪ ಪಡದೆ ಹೋದರೆ, ಪರಿತಾಪ ಪಡದೆ ಹೋದರೆ ಆಗ ನಿಜವಾಗಲೂ ದುಷ್ಟ ಅಂತ ಕನ್ವಿನ್ಸ್ ಆಗುತ್ತೆ ಅಂತ. ದುರ್ಯೋಧನ ದುಷ್ಟತನಕ್ಕೆ ಒಂದು ಪ್ರೂಫ್ ಇದು. ಅಂತ್ಯಕಾಲದ ಅಜಾಮಿಳ ಅಲ್ಲಿವರೆಗೂ ತಪ್ಪು ಮಾಡಿದ್ದ, ಕೊನೆ ಕಾಲಕ್ಕೆ ನಾರಾಯಣ ಅಂದು ಉದ್ಧಾರ ಆಗಿಬಿಟ್ಟು ಅದನ್ನ ಮಾತು ಅರ್ಥ ಮಾಡಿಕೊಂಡ್ರೆ ಅದು ಅಂತ್ಯಕಾಲದಲ್ಲಿ ಬದಲಾವಣೆ ಹೊಂದಿದ, ಬದಲಾವಣೆ ಹೊಂದಲಿಲ್ಲ. ಅಂತ್ಯಕಾಲ ಅನ್ನೋದು ಜೀವನದ ಅತ್ಯಂತ ನಿರ್ಣಾಯಕವಾದಂಥ ಕ್ಷಣ. ಆ ಕಾಲದಲ್ಲಿ ಏನು ಮಾಡ್ತಾನೆ ಆಗ ಅತ್ಯಂತ ಸಾರ್ಥಕ. ಸಾಮಾನ್ಯವಾಗಿ ಮನುಷ್ಯ ವಯಸ್ಸಾದ ಮೇಲೆ ಸ್ವಲ್ಪ ಅಧ್ಯಾತ್ಮ ಪ್ರವೃತ್ತಿ ಬರುತ್ತಂತೆ ಯೋಗ್ಯರಾದರೆ. ಉಳಿದವರಿಗೆ ಬರಬೇಕು ಅಂತೇನಿಲ್ಲ, ಯೋಗ್ಯರ ಸ್ವಲ್ಪ ಬರುತ್ತೆ. ಅವರು ರಿಟೈರ್ ಮಾಡ್ತಾರೆ, ಯಾರೋ ದೇವರು ಪುಸ್ತಕ ಹಿಡ್ಕೊತಾನೆ, ಗುಡಿಗೆ ಅಂತ ಹೋಗ್ತಾನೆ, ಏನೋ ಒಂದು ಮಾಡ್ತಿರ್ತಾನೆ ಸ್ವಲ್ಪ ಪಾಪ. ಈಗ ಅಂತ್ಯಕಾಲ ಅನ್ನೋ ಎಚ್ಚರ ಬರುತ್ತೆ. ಪರೀಕ್ಷಾ ಕಾಲದೊಳಗೆ ಎಂತ ನಾಸ್ತಿಕರು ಸ್ವಲ್ಪ ಗುಡಿಗೆ ಹೋಗ್ತಾರಲ್ಲ ಆ ಟೈಪ್ ಕಂಡು ಪ್ರಸಾದ ಕೊಟ್ಟರೆ ಭಯ ಒಯ್ಯೋದಿಲ್ಲ, ಸ್ವಲ್ಪ ತಲೆಗಾಲಕ್ಕೆ ಹೋಗ್ತಾರೆ. ಯಾಕೆ ಪರೀಕ್ಷೆ ಹತ್ರವಿದೆ, ಆ ಥರ ಇಲ್ಲಿ ಪರೀಕ್ಷೆ ಹತ್ರ ಇದೆ, ಅಲ್ಲಿ ಸಾವು ಹತ್ರ ಇದೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತ್ಯಕಾಲ ಬಂದಾಗ ಅನಿವಾರ್ಯವಾಗಿ ಆದರೂ ಕೂಡ ಮನುಷ್ಯ ಅಧ್ಯಾತ್ಮ ಪರನಾಗ್ತಾನೆ. ಆದರೆ ದುರ್ಯೋಧನ ಆಗಲೇ ಇಲ್ಲ, ತಡೆ ಬಿಡ್ಕೊಂಡು ಬಿದ್ದಿದ್ದಾನೆ. ಈ ಮಧ್ಯೆ ಇಷ್ಟಾದರೂ ಎಚ್ಚರ ಇಲ್ಲ, ನನ್ನ ಸಮಾನ ಒಳ್ಳೆಯವನೇ ಇಲ್ಲ ಅಂತ ಕ್ಲೇಮ್ ಮಾಡಿದ. ಇಷ್ಟಶ್ಚ ಯಜ್ಞೈಹಿ ಭುಕ್ತಾಶ್ಚ ಭೋಗಾಹ. ಎಷ್ಟು ಎಂಜಾಯ್ ಮಾಡಿದೆ, ಏನು ಯಜ್ಞ ಮಾಡಿದೆ, ಏನೇನು ಮಾಡಿದ್ದೇನೆ ನಾನೀಗ, ಎಷ್ಟು ಸುಖವಾಗಿ ಸಾಯ್ತಾ ಇದ್ದೇನೆ. ಮೃತ್ಯುಶ್ಚ ರಣಶಿರಸಿ ಅವಾಪ್ತ, ಯುದ್ಧರಂಗಗಳಲ್ಲಿ ನಾನು ಸಾವನ್ನು ಕಂಡಿದ್ದೇನೆ ಎಲ್ಲ ಮಾತನಾಡಿದಾಗ ಅದಕ್ಕೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಅಲ್ಲಿ ನಡೆದ ಪ್ರಸಂಗ ಪುಷ್ಪವೃಷ್ಟಿ ಒಂದು ಆಯಿತು. ಆ ಪುಷ್ಪವೃಷ್ಟಿಯ ಪ್ರಸಂಗ ಸಾಕಷ್ಟು ಗೊಂದಲ ಉಂಟು ಮಾಡಿದ್ರು ಧರ್ಮರಾಜನಿಗೆ, ಸಾಮಾನ್ಯರಿಗೆ. ಆದರೆ ಎಂಥದ್ದು ಪುಷ್ಪವೃಷ್ಟಿ ಅಲ್ಲ, ಅದು ಕೃಷ್ಣ ತಾನಾಗಿ ಹೇಳಿ ಮಾಡಿಸಿದಂಥ ಪುಷ್ಪವೃಷ್ಟಿ. ಇದರಿಂದ ಇನ್ನೊಂದು ವಿಷಯ ಗೊತ್ತಾಯಿತು, ದೇವ ಪರಮಾತ್ಮ ಅಯೋಗ್ಯರು ಸನ್ಮಾನಾದಿಗಳನ್ನು ಮಾಡಿಸ್ತಾನೆ ಅಂತ ಅರ್ಥ. ಯಾಕೆ ಅದೇ ದಾರಿಯಲ್ಲಿ ಮುಂದುವರಿಯಲಿ ಅಂತ ಅರ್ಥ. ದುರ್ಯೋಧನಿಗಾದ ಸನ್ಮಾನ ಅಷ್ಟೇ ಇಲ್ಲ, ಎಷ್ಟು ದುಷ್ಟರಿಗೂ ಕೂಡ ಅವರೇ ಇರೋ ಆಗ್ತಾರೆ. ದುಷ್ಟರಿಗೆ ಆದಮೇಲೆ ಸರಿಯಾಗಿ ಕಳ್ತನ ಮಾಡ್ಕೊಂಡ್ರೆ ಮಲೆ ಹಾಕ್ಬಿಡ್ತಾನೆ ಅವನು. ಸರಿಯಾಗಿ ಕಳ್ತನ ಮಾಡ್ಕೋಬೋದು, ಪೊಲೀಸರು ಸಿಗಲಿಲ್ಲ ಅಂದ್ಬಿಟ್ಟು ಅದೇ ಅಚೀವ್ಮೆಂಟ್ ಇದ್ದಾಗಲಾಗ್ತವ್ರಿ. ಅವ್ರಿಗೆ ಅವ್ರ ಕಡೆ ಅವ್ರು ಹೊರಗೆ ತರ್ತಾರೆ ಅವನನ್ನ ಆ ತರ. ಆದ್ರೆ ಬರೀ ಸನ್ಮಾನ ದೊಡ್ಡದಲ್ಲ, ಯಾರು ಮಾಡ್ತಾರೆ ಭಾರಿ ದೊಡ್ಡ. ಯಾರು ಮಾಡ್ತಾರೆ, ಕೃಷ್ಣ ಮಾಡಿಸ್ತಾನೆ, ಆದ್ರೆ ಅವನ ಬುದ್ಧಿ ಕೆಲಸಕ್ಕೆ ಮಾಡಿಸ್ತಾನೆ ಹೊರತು ಒಳ್ಳೆಯದಕ್ಕೆ ಮಾಡಿಸಲಿಲ್ಲ. ಆಗ ದುರ್ಯೋಧನ ಭಾರಿ ಖುಷಿ ಪಡ್ತಿದ್ರೆ, ಧರ್ಮಾಜ ಸಂಕಟ ಪಟ್ಟಿದ್ರೆ ಆ ಸಮಯದಲ್ಲಿ ಕೃಷ್ಣ ಹೇಳ್ತಾನೆ, ಇಂಥ ಏನು ಕೆಲಸವಾದರೂ ಉಪಯೋಗ ಇಲ್ಲ ಅಂತ ಹೇಳ್ಬಿಡ್ತಾನೆ. ಸಂಭಾವಯತ ಆತ್ಮಾನಂ ವಾಸುದೇವಂ ವಿನಿಂದತಃ ತತ್ಪರಾಂಶ್ಚ. ಯಾರೋ ತನ್ನನ್ನು ಭಾರಿ ದೊಡ್ಡವನು ತಿಳ್ಕೊಳ್ತಾನೆ. ವಾಸುದೇವಂ ವಿನಿಂದತಃ ಕೃಷ್ಣರನ್ನ ಬೈತಾನೆ. ತತ್ಪರಾಂಶ್ಚ ವಿಷ್ಣು ಭಕ್ತರನ್ನ ದ್ವೇಷ ಮಾಡ್ತಾನೆ. ಅವನಿಗೆ ಒಳ್ಳೇದು ಹೇಗಾಗುತ್ತೆ ಅಂತ ಕೃಷ್ಣ ಕೇಳ್ತಾನೆ. ಇದು ಅರ್ಥ ಮಾಡಿಕೊಂಡು ಎರಡು ಅರ್ಥ ಇದೆ. ಒಂದರ್ಥ, ಯಾರು ತಾನೇ ದೇವರು ಅಂತ ಭಾವಿಸ್ತಾನೆ, ದೇವರನ್ನೇ ಬೈತಾನೆ, ದೇವರ ಭಕ್ತರನ್ನ ನಿಂದಿಸ್ತಾನೆ, ಅವನಿಗೆ ಎಂದೂ ಸಹ ಏನೇ ಮಾಡಿದ್ರೂ ಸದ್ಗತಿ ಆಗೋದಿಲ್ಲ. ಪುಷ್ಪಗಳ ರಾಶಿ ಕಂಡಿನ ಸುರಿತಾ ಇದ್ರೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೆ ವಿರುದ್ಧವಾಗಿ ಯಾವನು ತನ್ನನ್ನ ದಾಸೋಹಮ್ಮತ ಒಪ್ಪಿಸ್ಕೋತಾನೆ, ದೇವರನ್ನ ಸರ್ವೋತ್ತಮ ಅಂತ ಹೇಳಿ ಆರಾಧನೆ ಮಾಡ್ತಾನೆ, ವಿಷ್ಣು ಭಕ್ತರನ್ನು ಗೌರವಿಸ್ತಾನೆ, ಅವನು ಎಷ್ಟು ಕೆಟ್ಟದಾದರೂ ಕೆಟ್ಟದಾಗದೇ ಇಲ್ಲ ಅಂತ ಹೇಳಿಬಿಡ್ತಾನೆ. ಮೇಲ್ನೋಟಕ್ಕೆ ಎಷ್ಟು ಕೆಟ್ಟದಾದರೂ ಕೂಡ ನಿಜವಾಗಿ ಕೆಟ್ಟದಾಗದೇ ಇಲ್ಲ ಅವನು. ಅವನಿಗೆ ಎಷ್ಟು ಒಳ್ಳೆಯದಾದರೂ ಕೂಡ ಇದರಲ್ಲಿ ಒಳ್ಳೆಯದಾಗೋದೇ ಇಲ್ಲ. ಅಲ್ಲಿ ಅರ್ಥ ಇರೋದಕ್ಕೆ ಈ ಬಾಹ್ಯ ಶಕರಗಳು ಇಂಪಾರ್ಟೆಂಟ್ ಅಲ್ಲ, ಅವನ ಜೀವನದ ಕ್ರಮ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅವನ ಜೀವನದ ಕ್ರಮ ಬಹಳ ಮುಖ್ಯವಾದದ್ದು. ಅವನ ಜೀವನದ ಕ್ರಮ ಸರಿಯಾಗಿತ್ತು ಅಂದರೆ ಎಂಥ ಅಪಶಕರಗಳು ಅವನಿಗೆ ಸುಶಕರಗಳಾಗ್ತಾ ಇವೆ, ಇಲ್ಲದೆ ಹೋದರೆ ಎಂಥ ಸುಶಕರಗಳು ಅವರ ಪಾಲಿಗೆ ದುಶಕರಗಳೇ ಹೊರತು ಬೇರೆ ಅಲ್ಲ ಅನ್ನೋದು ಅದರ ಸಿದ್ಧಾಂತ. ಮತ್ತೆ ಹೇಳ್ತಾರೆ, ಎಂಥವನಿವನು, ದೊಡ್ಡವರು ಉದ್ಧಾರಾಂ ಶಾಸನಾತಿಗ, ದೊಡ್ಡವರ ಮಾತನ್ನ ಮೀರ್ತಾನೆ, ಅತ್ಯಂತ ಶಧನಾದವನು, ಇವನು ಎಂದೆಂದೂ ಸದ್ಗತಿ ಆಗೋದಿಲ್ಲ. ಇಂಥವ್ರ ಸದ್ಗತಿ ಆಗೋದಾದರೆ ಧ್ವಾಂತಂ ಸೂರ್ಯವತ್ಸಾ ಪ್ರಕಾಶಕ, ಕತ್ತಲೆ ಪಳಪಳ ಹೊಡೆಯುತ್ತೆ ಅಂತ ಹೇಳಬೇಕಾಗತ್ತೆ ಹೊರತು ಅದಕ್ಕೇನು ಅರ್ಥ ಇಲ್ಲ ಅಂತ ಕೃಷ್ಣ ಹೇಳಿದ. ಅಲ್ಲಿಗೆ ದುರ್ಯೋಧನನ ಫಲಶ್ರುತಿಯನ್ನು ಕೃಷ್ಣ ಮಾಡದಂತೆ ಆಯ್ತಲ್ಲಿ, ಏನು ಗತಿಯಾಗತ್ತೆ ಅಂತ ಹೇಳಿದಾಗಾಯ್ತಲ್ಲ, ಅದಾಯ್ತು. ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾನೆ ಭಗವಂತ, ನೀ ಹೇಳ್ಕೊಂಡೆಯಲ್ಲ ನಾನು ಹಾಗೆ ಹೀಗೆ ಏನೋ ಮಾಡಿದೆ ಅಲ್ಲ ಹೇಳಿದೆ, ಅದೆಲ್ಲ ಇಲ್ಲ. ಮೋಹಂತ ವಾಚಲಂ ಸಾತ್ ಅಂತ ಕೃಷ್ಣ ಹೇಳ್ತಾನೆ, ನೀನು ಮಾಡಿದ್ದೆಲ್ಲ ವ್ಯರ್ಥವಾಗಲಿ ಅಂತ ಕೃಷ್ಣ ಹೇಳಿಬಿಡ್ತಾನೆ. ಮೂಳೆತಲ್ಲ ಕಥೆಗೆ, ನೀನು ಮಾಡಿದ್ದೆಲ್ಲ ವ್ಯರ್ಥವಾಗಲಿ, ಅದನ್ನು ಗೀತೆಯಲ್ಲಿ ಹೇಳ್ತಾನೆ. ಮೋಘಾಶ ಮೋಘ ಕರ್ಮಾಣಃ ಮೋಘ ಜ್ಞಾನ ವಿಚೇತಸ. ದುರ್ಯೋಧನ ಪರ್ಟಿಕ್ಯುಲರ್ ಆಗಿ ಹೇಳಿದ, ಜನರಲ್ ಆಗಿ ಅಯೋಗ್ಯರು ಹೇಳ್ತಾನೆ, ಅಯೋಗ್ಯರಾದವನು ಹೋಮ ಹವನ ಯಜ್ಞ ಯಾಗ ಎಷ್ಟೇ ಮಾಡ್ಕೊಂಡು ಹೋಗಲಿ ಎಲ್ಲ ವ್ಯರ್ಥವಾಗುತ್ತೆ ಹೊರತು ಸಾರ್ಥಕವಾಗೋದಿಲ್ಲ. ಮೋಘಾಶಾಹ ಮೋಘ ಕರ್ಮಾಣಃ ಮೋಘ ಜ್ಞಾನಃ ವಿಚೇತಸಃ. ಇದು ಭಗವದ್ಗೀತೆಯಲ್ಲಿ ಬಂದಂತಹ ದುಷ್ಟರ ಜೀವನದ ಫಲಶ್ರುತಿ ಹೇಗಿರುತ್ತೆ ಬದುಕ ಸಾಕ್ಷಿಯದು ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾನೆ. ಆಮೇಲೆ ಧೃತರಾಷ್ಟ್ರಾದಿಗಳನ್ನು ಸಮಾಧಾನ ಪಡಿಸಬೇಕು ಅಂತ ಹೇಳಿ ಯೋತ್ಸವನ್ನು ಕಳಿಸಿಕೊಡ್ತಾರೆ. ಆಮೇಲೆ ಕೃಷ್ಣ ತಾನೇ ಹೋಗ್ತಾನೆ, ವಿಚಿತ್ರರಿಗೆ ಸಮಾಧಾನವನ್ನು ಮಾಡ್ತಾನೆ. ಕೃಷ್ಣ ಅರ್ಜುನಿಗೆ ಸಮಾಧಾನ ಮಾಡಿದ, ಅರ್ಜುನ ಇವನ್ನೆಲ್ಲ ಕೊಲ್ಲಬೇಕಲ್ಲ ಅಂತ ಅತ್ತ, ಕೃಷ್ಣ ಸಮಾಧಾನ ಮಾಡಿದ. ಗತಾಸೂರ ಗತಾಸುಮಿಶ್ಚ ನಾನು ಶೋಚಂತಿ ಪಂಡಿತಾಹ, ತಿಳಿದವರು ಹಾಗೆಲ್ಲ ಅಳೋದಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿದ. ಇಲ್ಲಿ ಋತರಾಷ್ಟ್ರ ಗಾಂಧಾರ ಹೇಳ್ತಾ ಇದ್ರೆ ಅಂಥವರು ಸಾಯುತ್ತಾರಲ್ಲ ಅಂತ ಅರ್ಜುನ ಆದ್ರೆ ಸತ್ರಲ್ಲ ಅಂತ ಇವರು ಹೇಳ್ತಾರೆ. ಅವರು ಸಾವಿಗೆ ಯಾಕಳಬೇಕು, ಅವರು ಸತ್ರ ಖುಷಿ ಪಡಬೇಕೆ ಹೊರತು ಬೇರೆ ಅಲ್ಲ. ಪ್ರಹ್ಲಾದ ರಾಜ ಇದೇ ಮಾತನ್ನ ಭಾಗವತ ಪುರಾಣದಲ್ಲಿ ಹೇಳೋದು, ಮೋದೇತ ಸಾಧುರತಿ ವೃಶ್ಚಿಕ ಸರ್ಪ ಹತ್ಯ. ಈ ಹಾಬುಚೋಳಗಳನ್ನು ಕೊಂದ ವಾಸನೆ ಕೇಳಿದರೆ ತಾನು ಕೊಲ್ಲಕ್ಕೆ ಹೋಗಬಾರದು, ಯಾರು ಕೊಂದರೆ ದುಷ್ಟ ಜಂತುಗಳ ನಾಶವಾಯಿತು ಅಂತ ಸಂತೋಷ ಪಡಬೇಕೇ ಹೊರತು ಅದು ದುಃಖ ಪಡಬಾರದು. ದುಷ್ಟನ್ನು ಕೊಂದುಬಿಟ್ಟು ಅಯ್ಯೋ ದುಷ್ಟ ವೀರಪ್ಪನ ಕೊಂದಾಕಿಬಿಟ್ಟಲ್ಲ ದುಃಖ ಪಟ್ಟುಬಿಟ್ರೆ ಇವನು ಅವ್ರ ಕಡೆ ಏನಂತಾಗ್ತಾನೆ, ಅವ್ರ ಪ್ರಯೋಜನಕ್ಕೆ ಬರೋದಿಲ್ಲ. ದುಷ್ಟರ ಸಾವಿಗೆ ಸಂತೋಷ ಪಡಬೇಕು ಅಂತ ಹೇಳ್ತಾರೆ. ಯಾಕೆ ಲೋಕ ಕಲ್ಯಾಣವಾಯ್ತು, ನಿನ್ನ ಮಕ್ಕಳು ಸತ್ರು ಅಂತ ಯೋಚನೆ ಮಾಡಬೇಡ, ಲೋಕ ಕಲ್ಯಾಣವಾಯಿತು ಅಂತ ಆನಂದ ಪಡು ಅಂತ ಹೇಳ್ತಾರೆ. ಋತರಾಷ್ಟ್ರ ಗಾಂಧಾರಿಯರಿಗೆ ಸ್ವಲ್ಪ ದುಃಖ ಕಡಿಮೆ ಆಯ್ತಂತೆ. ಕೃಷ್ಣ ಮಾತಾಡ್ತಾ ಮಾತಾಡ್ತಾ, ಋತರಾಷ್ಟ್ರ ನಾನು ಬರ್ತೇನೆ ಅರ್ಜೆಂಟ್ ಹೋಗ್ಬೇಕು ಅಂತ ಹೊರಟುಬಿಟ್ಟಂತೆ. ದೇವರಿಗೇನು ಅರ್ಜೆಂಟು ತೋರಿಸ್ತಾನೆ ಅಷ್ಟೇ, ದೇವರು ಅವ್ನು ಮಾಡಿದ್ರೆ ಏನು ಕೆಲಸ ಆಗುತ್ತೆ ಅಂತ ಅರ್ಜೆಂಟ್ ಮಾಡಬೇಕು. ಪರಮಾತ್ಮ ಈ ಮಧ್ಯೆ ಇನ್ನು ಎಷ್ಟೋದ್ರು ಹೇಳಿದ್ದೇನೆ, ಪ್ಯಾಸೆಂಜರ್ಸ್ ಅರ್ಜೆಂಟ್ ಮಾಡಬಹುದು, ಬಸ್ ಹೋಗುತ್ತೆ ಬಸ್ ಹೋಗುತ್ತೆ ಅಂತೇಳಿ. ಡ್ರೈವರ್ಗೆ ಅರ್ಜೆಂಟು, ಅವ್ನು ಬಿಟ್ಟರೆ ತಾನೆ ಹೋಗೋದು ಬಸ್. ಡ್ರೈವರ್ ಏನು ಅರ್ಜೆಂಟ್ ಮಾಡ್ಕೊಳ್ಳೋ ಕಾರಣ ಇಲ್ಲ, ಉಳಿದವರಿಗಷ್ಟೇ ಟೆನ್ಷನ್ ಇರಬೇಕಷ್ಟೆ. ದೇವರು ಸೂತ್ರಧಾರ, ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ದೇವರಿಗೆ ಅವಸರ ಇದೆ ಏನೂ ಇಲ್ಲ, ತೋರಿಸ್ತಾನೆ. ಏನ್ ತೋರಿಸ್ತಾನೆ ಅಂದ್ರೆ ದ್ರೋಣೇರ್ ಭಾವಂ ಅಬುದ್ಧತಾ. ಕೃಷ್ಣ ಅಲ್ಲಿಂದ ತಿಳ್ಕೊಂಡಂತೆ ಸರ್ವೋತ್ತಮ, ಅಶ್ವತ್ಥ ಅವರ ಮನಸ್ಸು ಕೆಟ್ಟಿದೆ, ಅವರು ಏನೋ ಮಾಡ್ಲಿಕ್ಕೆ ಭಾರಿ ಕೆಟ್ಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಕೃಷ್ಣ ಅಲ್ಲಿಂದ ಹೊರಟುಬಿಟ್ಟಂತೆ. ಹೇಳ್ತಾನೆ ಕೃಷ್ಣ, ಧೃತರಾಷ್ಟ್ರ ಹೋಗ್ಬೇಕಾಗಿದೆ ನಾನೀಗ, ಅಶ್ವತ್ಥ ಅವರು ಭಾರಿ ಕೆಡಕ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದು ಸರಿ ಮಾಡ್ಲಿಕ್ಕೆ ಹೋಗ್ತೇವೆ ಅಂತ ಕೃಷ್ಣ ಹೊರಟುಬಿಟ್ಟಂತೆ. ಅದು ಧೃತರಾಷ್ಟ್ರ ಗಾಂಧಾರಿ ಅಂತ, ಕೃಷ್ಣ ಬೇಗ ಹೋಗು, ಪಾಂಡವರು ಒಳ್ಳೇದಾಗಲಿ, ಸ್ವಲ್ಪ ಚೇಂಜ್ ಆಗಿದೆ ಧೃತರಾಷ್ಟ್ರ ಗಾಂಧಾರಿ, ಅವ್ರಿಗೆ ಕೆಟ್ಟದಾಗಲಿ ಒಳ್ಳೇದಾಗಲಿ ಕೃಷ್ಣ ಬೇಗ ಹೋಗು ಅಂತ ಕಳಿಸಿದ ತಕ್ಷಣ ಕೃಷ್ಣ ಹೊರಟನಂತೆ. ಪಾಂಡವರ ಹತ್ರ ಬರ್ತಾರೆ ನೋಡಿ, ಪಾಂಡವರು ಅಲ್ಲೇ ಇದ್ದಾರೆ, ಕೃಷ್ಣ ಇಲ್ಲಿ ಬಂದು ಮತ್ತೆ ವಾಪಸ್ ಹೋಗ್ತಾರೆ. ಇವತ್ತಿನ ಲೆಕ್ಕದಲ್ಲೂ ಕೂಡ ಕುರುಕ್ಷೇತ್ರ ಅಲ್ಲಿಂದ ಸುಮಾರು 60-70 ಮೈಲು ದೂರ, ಹಸ್ತಿನಾಪುರಕ್ಕೂ ಕುರುಕ್ಷೇತ್ರಕ್ಕೂ 60-70 ಮೈಲು ದೂರ ಆಗುತ್ತೆ. ಕೃಷ್ಣ ಅಲ್ಲಿ ಹೋಗಿ ಸಾವಿರ ಮತ್ತೆ ವಾಪಸ್ ಹೊರಟ್ಬಿಡ್ತಾನೆ ಇಮಿಡಿಯೇಟ್ ಆಗಿ. ಪಾಂಡವರು ಅಲ್ಲೇ ಇದ್ದಾರೆ, ಇನ್ನು ಅರ್ಥ ಮಾಡಿಕೊಂಡ್ರೆ ಕೃಷ್ಣನ ವೇಗ ಮೊದಲಾದವುಗಳನ್ನು ಯಾರು ಊಹೆ ಮಾಡೋಕ್ಕಾಗೋದಿಲ್ಲ. ತದ್ಧಾವತ ಅನ್ಯಾನ್ ಅತ್ತೇತಿ ತಿಷ್ಠತೆ, ಈಶಾವಾಸ್ಯ ಉಪನಿಷತ್ ಹೇಳುತ್ತೆ. ಪರಮಾತ್ಮ ಕೂತಲ್ಲೇ ಎಲ್ಲ ಕೆಲಸ ಮಾಡಿಬಿಡ್ತಾನೆ, ಓಡೋರನ್ನು ನಿಲ್ಲಿಸಿ ನಿಂತುಬಿಟ್ಟಿರ್ತಾನೆ. ಇದು ಅವನ ವಿಚಿತ್ರವಾದಂತಹ ಮಹಿಮೆ, ಅಚಿಂತ್ಯ ಅದ್ಭುತ ಶಕ್ತಿ ಸಂಪನ್ನ ಅಂತ ಕರೀತಾನೆ. ಆಗೇನಾಗಿದೆ, ಅವರೆಲ್ಲ ಬಂದರು ಶಿಬಿರಕ್ಕೆ ಹೋಗೋಣ ಕೃಷ್ಣ ಅಂದರು. ಕೃಷ್ಣ ಹೋಗೋಣ ನಡೀರಿ ಅಂತ ಹೇಳಿದ. ಅಷ್ಟೊತ್ತಿ ಸಾಯಂಕಾಲ ಆಗಿಬಿಟ್ಟಿದೆ ಆಗಲೇನೆ. ಪಾಂಡವರೇ ಇವತ್ತು ನಾವು ನಮ್ಮ ಶಿಬಿರಕ್ಕೆ ಹೋಗೋದು ಬೇಡ, ಕೌರವರ ಶಿಬಿರಕ್ಕೆ ಹೋಗೋಣ ಅಂತ ಹೇಳಿದ ಕೃಷ್ಣ. ಕೌರವರ ಶಿಬಿರಕ್ಕೆ ಹೋಗಿ ನೀನು ಹೋಗೋದು ಬೇಡ, ಒಂದು ಯುದ್ಧ ಮುಗಿದೋಗಿದೆಯಲ್ಲ, ಶತ್ರು ಪಾಳ್ಯರು ವಶ ಮಾಡ್ಕೊಂಡಾಗತ್ತೆ, ಆ ಕಡೆ ಹೋಗೋಣ ಅಂತ ಹೇಳಿದ್ರಂತೆ. ಪಾಂಡವರು ಒಂದೇ ಉತ್ತರ, ನೀನು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೇವೆ ಅಷ್ಟೇ. ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಷ್ಟೇ, ತಮ್ಮ ಡಿಸಿಷನ್ ಅಂತ ಇಲ್ಲ. ಯಾಕೆ ದೇವರು ಸರ್ವೋತ್ತಮ, ಅವನು ಹೇಳಿದ್ರೆ ಕೇಳಿದ್ರೆ ಕೆಲಸ ಆಗುತ್ತೆ, ಇಲ್ಲದವ್ರೆ ಕೆಲಸ ಆಗೋದಿಲ್ಲ. ಹೇಳ್ತಾನೆ, ಅಹಂಕಾರ ವಿಮೂಢಾತ್ಮ ಕರ್ತಾಹ ಮಿತಿ ಮನ್ಯತೆ. ಯಾವನಿಗೆ ತಿಳುವಳಿಕೆ ಇಲ್ಲ ಅಂತವನು ನಾನು ಮಾಡ್ತೇನೆ ಅಂತ ಅಹಂಕಾರ ಪಡ್ತಾನೆ. ಜ್ಞಾನಿ ಆದವನು ನಾಹಂಕರ್ತ ಹರಿಹಕರ್ತ, ದೇವರು ಮಾಡಿಸ್ತಾನೆ ಅಂತ ತಿಳ್ಕೊತಾನೆ. ಅದಕ್ಕೆ ಆಯ್ತು ಅಂತ ಹೊರಟುಬಿಟ್ರಂತೆ. ಕೃಷ್ಣ ಎಲ್ಲರೂ ಕರ್ಕೊಂಡು ಹೋಗಲಿಲ್ಲ, ಬರೀ ಐಜ್ಯವನ್ನು ಪಾಂಡವರನ್ನೊಂದೇ ಪ್ಲಸ್ ಸಾತ್ಯಕಿ, ತಾನಂತೂ ಸರಿಯೇ ಸರಿ ಹೊರಟು ಅಲ್ಲಿ ಎಲ್ಲ ಹೊರಟುಬಿಟ್ರಂತೆ. ಆ ಕಡೆಗೆ ಈ ಕಡೆ ಹೋಗ್ತಾನೆ ಇಲ್ಲ, ಎಲ್ಲ ಆ ಕಡೆ ಹೊರಟು, ಉಳಿದವರು ಕರ್ಕೊಂಡು ಹೋಗ್ತಾ ಇಲ್ಲ, ಎಲ್ಲ ಅಲ್ಲೇ ಬಿಡ್ತಾ ಇದ್ದಾರೆ. ಇಷ್ಟು ಜನ ಮಾತ್ರ ಹೋಗಿದ್ದಲ್ಲಿ ಶಿಬಿರದಲ್ಲಿ ಅಲ್ಲಿ ಉಳ್ಕೋತಾ ಇದ್ದಾರೆ. ಈ ಕಡೆಗೆ ಏನಾಗಿದೆ, ಶಿಬಿರಕ್ಕೆ ಬಂದು ಇಳಿತಾ ಇದ್ದಾರೆ, ಶಿಬಿರದ ಹತ್ರ ಇಳಿತಾ ಇದ್ದಾರೆ. ಆಗ ಒಂದು ವಿಚಿತ್ರವಾದ ಸನ್ನಿವೇಶ, ಕೃಷ್ಣ ಹೇಳ್ತಾನೆ ಅರ್ಜುನ ನೀನು ಇಳಿ ಅಂತ ಹೇಳಿದ್ದೆ, ರಥದಿಂದ ಇಳಿ ಅಂತ ಹೇಳಿದ್ದೆ. ಅರ್ಜುನಿಗೆ ಆಶ್ಚರ್ಯವಾಯ್ತಂತ ಕೃಷ್ಣ, ಅದ್ಯಾಕೆ? ಪ್ರತಿನಿತ್ಯದಲ್ಲೂ ಕೂಡ ಕೃಷ್ಣ ಮೊದಲಿಡಿದು ಅರ್ಜುನಿಗೆ ಕೈ ಕೊಟ್ಟಾರೆ, ಕೆಳಗೆ ಇಳಿಸುತ್ತೆ, ಡ್ರೈವರ್ ಬಾರತ ಕೆಳಗಿಳಿಸ್ತಾರಲ್ಲ ಆ ಟೈಪ್. ಆದ್ರೆ ಕೃಷ್ಣ ಎಂಥವ್ರು, ಪಾಂಡವ ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವಲ ಕುಮಿಯ ರಮಣ ಇವಗಿಲ್ಲ ಗರುವ. ಎಂಥ ಕೃಷ್ಣ, ಸಾಮಾನ್ಯ ಡ್ರೈವರ್ಗಳೇ ಮಾಡೋದಿಲ್ಲ ಅಂತ ಹೊತ್ತಿನೊಳಗೆ ನಿರ್ವಾಯಿಲ ಸಂಬಳಕ್ಕಾಗಿ ಮಾಡ್ತಾರೆ ಅಷ್ಟೇನೆ. ಕೃಷ್ಣ ಯಾವ ಸಂಬಳ ತಗೋಬೇಕಾಗಿದೆ ಈ ಮಧ್ಯೆ? ಕೃಷ್ಣ ಕೈ ಕೊಟ್ಟಿರಿಸ್ತಾ ಇದ್ದಂತೆ ಕಡೆ. ನಾವು ದೇವರನ್ನು ಕೇಳಬೇಕು, ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವ ಪಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ. ಕೃಷ್ಣ ಕರಾವಲಂಬನವನ್ನು ಕೊಟ್ಟು ನಮ್ಮನ್ನು ಮೇಲಕ್ಕೆತ್ತು ಅಂತ ನಾವು ಕೇಳಬೇಕು. ಕೃಷ್ಣ ತಾನು ಗಿಡಿಸ್ಕೊತಾ ಇದ್ದಂತೆ ಹೇಳಿಬಿಟ್ಟು. ಇವತ್ತ್ಯಾಕೆ ಹೇ ಕೃಷ್ಣ ಅಂತ ಕೇಳ್ತಾನೆ ಅರ್ಜುನ. ಇವತ್ತ್ಯಾಕೆ ಹೀಗೆ, ಇವತ್ತ್ಯಾತಕ್ಕೆ ಮೊದಲು ನಾನು ಇಳಿಬೇಕು, ನೀನ್ಯಾಕೆ ಆಮೇಲೆ ಇಳಿತಿ ಅಂತ ಕೇಳಿದ್ರೆ ನೀನು ಇಳಿ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಕೃಷ್ಣ. ನೀನು ಇಳಿ ಆಮೇಲೆ ಗೊತ್ತಾಗುತ್ತೆ. ಆಯ್ತು ಅರ್ಜುನ ಇಳಿದ, ಅರ್ಜುನ ಇಳಿದ ಆ ಕಡೆ ಹೊರಟ. ಕೃಷ್ಣ ತಾನು ಆಗ ಕುದುರೆಗಳ ಹಗ್ಗವನ್ನು ಬಿಸಾಕಿದ್ರೆ, ಅವತ್ತು ದಿವಸ ಇಳ್ಕೊಂಡು ಕಟ್ತಿದ್ದ, ಅವತ್ತು ಕಟ್ಟಲಿಲ್ಲ, ಈ ಹಗ್ಗಗಳನ್ನು ಬಿಟ್ಟು ತಾನು ಕೆಳಗಿಳಿದನಂತೆ. ಕೃಷ್ಣ ಮೆಲ್ಲಗಿಡಬೇಕಾ, ಹುಡುಗ ತಡ್ಡಂತ ಅರ್ಥ, ವಯಸ್ಸವರೆಲ್ಲ ಹಿಡ್ಕೊಂಡು ಇಳಿತಾರೆ, ಹಿಡಿಯಲಿಕ್ಕಾಗೋದಿಲ್ಲ, ಹಿಡ್ಕೊಂಡು ಇಳಿತಾರೆ, ಇದು ಕೈ ಕೊಡಬೇಕು ಜೊತೆಗೆ. ಈ ಮಧ್ಯೆ ಕೃಷ್ಣ ಅಲ್ಲಿಂದ ಹಾರಿದಂತೆ ಕೆಳಗಡೆಗೆ. ಈ ಮಾತು ಇಂಪಾರ್ಟೆಂಟ್, ಯಾತಕ್ಕೆ ಗೊತ್ತ? ಕೃಷ್ಣನ ವಯಸ್ಸಾಗ 71 ವರ್ಷ, ಕೃಷ್ಣನಿಗೆ 71 ವರ್ಷ ನಡೀತಾ ಇದೆ. ಹುಡುಗರು ಹಾರಿದ್ರೆ ಕೃಷ್ಣ ಏನು ಗೋಪಾಲಕೃಷ್ಣನಲ್ಲ ಈಗ, ಈಗ ಪಾಂಡವರ ಸಾರಥಿಯಾದ ಕೃಷ್ಣ. ಆದರೆ ಕೃಷ್ಣನಿಗೆ ವಯಸ್ಸಿನ ಭೇದನೇ ಇಲ್ಲ. ಕೃಷ್ಣನಿಗೆ ಯಾವ ವಯಸ್ಸಾಗಬೇಕು ಈ ಮಧ್ಯೆ? ಎಲ್ಲ ಕಾಲ ಬಂಗಾರ ನೋಡಿ, ಇವತ್ತು ಸ್ಟೀಲ್ ಪಾತ್ರೆ ಹಳೆಯದು ಯಾರೋ ಕೊಂಡೋಗಿ ಮಾರ್ತೀವಿ ಅಂತ ಕೇಳಿ ನಮಗೇನು ಗತಿ ಇಲ್ಲ ಅಂತ ತಿಳ್ಕೊತಾರೆ, ಗತಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರ ಅಂತ ಹೇಳ್ತಾರೆ. ಅದು ಬಿಸಾಕ್ಬೇಕಷ್ಟೇ, ಹಳೆ ಶಿಲ್ಪ ಬಿಸಾಕ್ಬೇಕು, ಯಾರು ಕೊಂಡ್ಕೊಳ್ಳೋ ಸಿಗಲ್ಲ, ತೂಕ ಹಾಕಿ ಅವರ ತಗೊಂಡೋಗ್ತಾನೆ ಅಷ್ಟೇನೆ. ಆದರೆ ಬಂಗಾರ ಹಳೆದಾಗಿ ಬಿಟ್ಟರೆ ತಾತ್ರದ ಕಾಲದ ಬಂಗಾರ ಅಂದರೆ ಮೊದಲು ಕೊಡಿ ಭಾಳ ಪ್ಯೂರ್ ಇರುತ್ತೆ ಅಂತ ಹೇಳ್ತಾನೆ. ಹಂಗಾರ ಎಷ್ಟು ಬಂಗಾರ ಎಷ್ಟು ಹಳೆಯದಾದರೂ ಕೂಡ ಚಿನ್ನ ಚಿನ್ನನೇ, ಈ ಸ್ಟೀಲ್ ಎಷ್ಟು ಹೊಸದಾದರೂ ಸ್ಟೀಲ್ ಸ್ಟೀಲೇ. ಇವತ್ತು ಪರಮಾತ್ಮನಿಗೆ ಎಲ್ಲಿ ಬಂಗಾರ ಲೋಹನ ಮೆದುಳು ಕಾಣ್ತಾ ಇದೆ ಅದಕ್ಕೆ ಇವತ್ತು ಹಳೆಯದಾದರೆ ಆಂಟಿಕ್ ವ್ಯಾಲಿ ಬೇರೆ, ಜೊತೆಗೆ ಹಳೆಯದು ಪ್ಲಸ್ ಆಂಟಿಕ್ಕು ವಿಗ್ರಹ ಮಾಡಿಬಿಟ್ಟಿರ್ತಾರೆ. ಇನ್ನೂ ಜೋರು ಅವರ ವೈಭವ. ಇವತ್ತು ದೇವರ ವಿಗ್ರಹಕ್ಕೆ ಇಷ್ಟು ವಿಗ್ರಹ ಚೋರರು ಇರ್ತಾರೆ ಅಂದ ಮೇಲೆ, ಇವತ್ತು ದೇವ್ರ ಬಳಸಿ ವಿಗ್ರಹ ಕದಿಯೋದಿಲ್ಲ, ದೇವ್ರ ವಿಗ್ರಹ ಕದೀತಾರೆ ಜನ. ದೇವ್ರ ವಿಗ್ರಹ ಕದೀತಾರೆ ಅಂದರೆ ದೇವ್ರಿಗೆ ಕಳ್ಳರಿಗೂ ಗೊತ್ತು ದೇವ್ರ ಬೆಲೆ ಎಷ್ಟು ಅಂತ, ನಮ್ಗೆ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಕಳ್ಳರು ಕದೀತಾರೆ, ಅವ್ರು ಮಾರ್ತಾರೆ ಪುಣ್ಯಾತ್ಮ. ಇವನು ಮಾರಾಟ ಮಾಡ್ತಾರೆ, ಕಳ್ಳರು ಕದೀತಾರೆ ಅಂದರೆ ಈ ಕಳ್ಳರಿಗಾದ್ರೆ ದೇವ್ರ ಬೆಲೆ ಗೊತ್ತಿದೆ, ಅಟ್ ಮೆಟೀರಿಯಲ್ ವ್ಯಾಲಿ ಆದರೂ ಗೊತ್ತಿದೆ ದೇವರದು, ಇವನು ಎರಡೂ ಗೊತ್ತಿಲ್ಲ. ಅಂತೂ ಕೃಷ್ಣ ಆ ವಯಸ್ಸಿನಲ್ಲಿ ತನಗೆ ವಯಸ್ಸಿನ ಭೇದ ಇಲ್ಲ ಅಂತ ತೋರಿಸೋಕ್ಕೋಸ್ಕರ ಪಣ್ಣಂತ ಹರಿದನಂತೆ. ಆ ಕ್ಷಣಕ್ಕೆ ಮೇಲೆ ಹನುಮಂತ ಕೂತಿರ್ತಾರೆ ಧ್ವಜದೊಳಗೆ, ಹನುಮಂತ ತಾನು ಆ ಕಡೆ ಹರಿಬಿಟ್ನಂತೆ. ಎಂಥ ಆಶ್ಚರ್ಯ, ಅರ್ಜುನ ಈ ಕಡೆ ಇಳಿಯೋದು, ಕೃಷ್ಣ ಆ ಕಡೆ ಹಾರೋದು, ಹನುಮಂತ ಆ ಕಡೆ ಹಾರೋದು, ಎಲ್ಲ ನೋಡ್ತಾ ಒಂಥರ ಅನ್ಯೂಷಲ್ ಥಿಂಗ್ ಅದು ಎಲ್ಲ ನೋಡಿ ಏನಾಗ್ತಾ ಇದ್ದ ನೋಡ್ತಾ ಇದ್ದಾರೆ. ನೋಡೋದೇನು ಬಂತು, ರಥ ಧಗ್ ಅಂತ ಹೊಡೆದು ಬೂದಿ ಆಗಿಬಿಡ್ತಾ ಇದೆ, ರಥ ಪೂರ್ತಿ ಭಸ್ವವಾಗಿ ಹೋಯ್ತಂತೆ. ಬೂದಿಯ ರಾಶಿ ಒಂದು ಕ್ಷಣಕ್ಕೆ ಕುದುರೆ ಎಗೆದರೆ ಎಲ್ಲ ಹೋಯ್ತು ಆ ಕಡೆ. ಅರ್ಜುನ ನನ್ನ ಮಗಳು ಯಾಕೆ ನೀನು ಇಳಿಸ್ತ ಗೊತ್ತಾಯ್ತಲ್ಲ ಅಂತ ಕೇಳುತ್ತಾನೆ. ನಾನು ಇಳಿದು ಅಲ್ಲೇ ಕೂತಿದ್ರೆ ನೀನು ಹೋಗಿಬಿಡ್ತಿದ್ದೆ ಅಂತ ಹೇಳುತ್ತಾನೆ. ನಿನ್ನ ಮೊದಲು ಯಾತಕ್ಕೆ ಇಳಿಸ್ತೇ ಅಂದರೆ ನೀನು ಸುಟ್ಟು ಹೋಗಬಾರ್ದು ತಿಳಿಸ್ತೇ. ಅರ್ಜುನಿಗೆ ಅರ್ಥ ಆಯ್ತು. ಭೂಮಿಯ ರಥವನ್ನು ಕೆಳಕ್ಕೆ ಒತ್ತಿ ಅರ್ಜುನನ ಕಿರೀಟ ಹೋಗಿಸಿ ಅರ್ಜುನ ತಲೆ ಉಳಿಸಿದ್ದ. ಕರ್ಣ ಸರ್ಪಾಸ್ತ್ರದಿಂದ ಕೂಡಿದ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಕೃಷ್ಣ ಹಾಗೆ ಮಾಡಿದ್ದ. ಇಲ್ಲಿ ರಥದಲ್ಲಿ ಸಾಯ್ಬೇಕಾಗಿತ್ತು ಅರ್ಜುನ. ಕೃಷ್ಣ ತಾನು ಹಾರಿ ಅವನು ಉಳಿಸ್ತಾ ಆಯ್ತ. ಯಾಕಿದೆಲ್ಲ, ಯಾರಿಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಗಿದ್ದಕ್ಕಿದ್ದಾಗ ಯಾಕೆ ಉರಿಯಿತು? ಅಂಥಂಥ ಬಾಣ ಬಿಟ್ಟಿದ್ದಾರೆ ಭೀಷ್ಮರು, ಅಂಥಂಥ ಪ್ರಾಣ ದೋಷ ಬಿಟ್ಟಿದ್ದಾರೆ ಕರ್ಣ ಬಿಟ್ಟಿದ್ದಾನೆ. ಅವರು ಬಿಟ್ಟ ಅಸ್ತ್ರಗಳು ಸಾಮಾನ್ಯ ಅಸ್ತ್ರಗಳಲ್ಲ, ಪರಶುರಾಮದೇವ ಬಿಟ್ಟ ಅಸ್ತ್ರಗಳು. ಭಾರ್ಗವಾಸ್ತ್ರ ಪ್ರಯೋಗ ಮಾಡಿದಾಗ ಅದೇನೂ ಆಗಿಲ್ಲ, ನಾರಾಯಣ ಅಸ್ತ್ರಕ್ಕೆ ಏನೂ ಆಗಿಲ್ಲ. ಇವತ್ತು ಏನೂ ಇಲ್ಲ, ಏನಾಗೋಗ್ಬಿಟ್ಟಿದೆ, ಏನೂ ಇಲ್ಲೇ ಇಲ್ಲ, ಯಾಕೆ ಸುಟ್ಟು ಬುದ್ಧಿ ಆಯಿತು? ಅವ ಒಂದು ಆಶ್ಚರ್ಯ, ಅಷ್ಟೆಲ್ಲ ಬಿಟ್ಟರು ಯಾಕೆ ನಾಶವಾಗಲಿಲ್ಲ ಅಂತ ಆಗ ಆಶ್ಚರ್ಯ. ಈಗ ಏನೂ ಇಲ್ಲದೆ ಯಾಕೆ ಆಶ್ಚರ್ಯವಾಯಿತು? ಈಗ ಆಶ್ಚರ್ಯ ಅಂದರೆ ಆದರೂ ಒಂದು ಆಶ್ಚರ್ಯ, ಆಗದೆ ಹೋದರೂ ಆಶ್ಚರ್ಯ. ನಮ್ಮ ಜನಕ್ಕೆ ನೀರು ಬರದೆ ಹೋದರೂ ಆಶ್ಚರ್ಯ, ನೀರು ಬಂದರೂ ಆಶ್ಚರ್ಯ, ಬಂದೇ ಬಿಡ್ತಾಳೆ ನೀರು, ಆ ಥರ ಬರೋದಿಲ್ಲ ಅನ್ಕೊಂಡಿದ್ದು ಬಂದೇ ಬಿಡ್ತಾಳೆ ಅನ್ನೋ ರೀತಿ ಆಶ್ಚರ್ಯ. ಅಂದರೆ ಆಶ್ಚರ್ಯ ಪಡೋದು ಸ್ವಭಾವ ಆದಾಗ ಆಗತ್ತಾಗ. ಆಗ ಯಾಕೆ ಕೃಷ್ಣ ಹೀಗಾಯಿತು ಅಂದರೆ ನೀ ಏನು ಪ್ರಶ್ನೆ ನಿಮ್ಮದು? ಆಗ ಅಂತ ಅಸ್ತ್ರ ಬಿಟ್ಟರು ಏನೂ ಆಗಿದ್ದಿಲ್ಲ, ಈಗಾಗಾಯ್ತು ಅಂತ ಕೇಳಿದೆಯಲ್ಲ. ಇಲ್ಲ, ಅವತ್ತೇ ಆಗಬೇಕಾಗಿತ್ತು, ಇವತ್ತಾಯಿತು ಅಂತ ಕೃಷ್ಣ ಹೇಳುತ್ತೆ. ಅವತ್ತೇ ಹೋಗಿದ್ದು ಸುಟ್ಟು ಬೂದಿಲ್ಲ, ಇವೆಲ್ಲ ಕೂಡ ಏನೇ ಇರಲಿಲ್ಲ, ಆಗ ನಾನು ಉಳಿಸಿದ್ದೆ ಅಂತ ಹೇಳುತ್ತೆ. ನಾನು ಉಳಿಸಿದ್ದೆ ಅಷ್ಟೇ, ಈಗ ಬಿಟ್ಟೆ ಅದು ಹೋಯ್ತು ಅಂತ ಹೇಳಿದ್ದೆ. ಯಾಕೆ ಗೊತ್ತಾ? ನನ್ನ ಅಸ್ತ್ರಗಳು ಪರಶುರಾಮ, ನಾನೇ ತಾನೇ ಪರಶುರಾಮನಾಗಿ ಕೊಟ್ಟಿದ್ದು. ನನ್ನ ಅಸ್ತ್ರ ಸ್ಟಾಪ್ ಮಾಡಿದ್ದೆ ಅಷ್ಟೇ, ನನ್ನ ಅಸ್ತ್ರ ನಾನು ಇರಿಸಿದ್ದೆ ಅಷ್ಟೇನೆ. ಆದ್ರೆ ಇವತ್ತು ಕೆಲಸ ಬಿಡುತ್ತೆ, ಹೋಗಲಿ ಅಂತ ಸುಟ್ಟಿಬಿಟ್ಟೆ ಅಂತ ಹೇಳ್ತಾ. ಹೋಗಿ ಹಾಗೆ ಬಿಡಬೇಕಾಗಿತ್ತಲ್ಲ ಅಂದ್ರೆ ಪರಶುರಾಮರ ಅಸ್ತ್ರ ಅಮೋಘ, ವ್ಯರ್ಥ ಆಗಬಾರ್ದು. ವ್ಯರ್ಥ ಆಗ ಕೆಲಸ ಮಾಡಲೇಬೇಕು, ಕೆಲಸ ಮಾಡಲೇಬೇಕು ಹೊರತು ವ್ಯರ್ಥ ಆಗಬಾರದು. ಮೊದಲೇ ಆಗಿಬಿಟ್ರೆ ಅರ್ಜುನಿಗೆ ಸಮಸ್ಯೆ ಬರುತ್ತೆ, ರಥದ ಸಮಸ್ಯೆ ಬರುತ್ತೆ, ಅದು ಬರಬಾರ್ದು. ನಮಗೆ ಈಗ ಅರ್ಥ ಆಗುತ್ತೆ, ದೇವ್ರು ಯಾವಾಗ ಏನು ಮಾಡ್ತಾನೆ ಅರ್ಥ ಆಗೋದೇ ಇಲ್ಲ. ಕೆಲವು ಯಾರು ಸೇವೆ ಮಾಡಿರ್ತಾರೆ ಪಾಪ, ಫಲ ಆಗೋದೇ ಇಲ್ಲ, ದೇವರು ಬೈಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಪಾಪ. ಇದ್ದಕ್ಕಿದ್ದ ಸೇವೆ ಮಾಡಿರೋದಿಲ್ಲ, ಫಲ ಆಗಿಬಿಡುತ್ತೆ. ಇದೇನು ತಿಳ್ಕೊತಾನೆ? ಅವ ಸೇವೆ ಮಾಡದೆ ಫಲ ಆಗಲಿಲ್ಲ, ಸೇವೆ ಮಾಡಲಿಲ್ಲ ಫಲ ಆಯಿತು, ಆದ್ದರಿಂದ ಸೇವೆ ಮಾಡಬಾರದು, ಹಾಗೇನೆ ಫಲ ಆಗುತ್ತೆ ತಿಳ್ಕೊತಾರೆ. ಉಳಿದವ್ರಿಗೆ ಹಾಗೆ ಹೇಳ್ತಾರೆ, ನೀವು ಹಾಗೆ ಮಾಡಿರಿ ಅಂತ ಹೇಳಿಬಿಡ್ತಾರೆ. ಹಾಗೆ ತಿಳ್ಕೊಳ್ಬಾರ್ದು, ಅವತ್ತು ಸೇವೆ ಮಾಡಿದ ಅದು ಹಾಗೆ ಉಳಿದಿತ್ತು, ಇವತ್ತು ಫಲ ಕೊಡುತ್ತೆ. ಅದು ಅರ್ಥ ಮಾಡಿಕೊಂಡ್ರೆ ಅವ ನಾವು ಏನ್ ಮಾಡ್ತೇವೆ ತಿಳಿಯುತ್ತಾನೆ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿ ಭೀಹಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಸಮಸ್ಯೆ ಉತ್ತರ ಇದೆ. ಇದ್ದಕ್ಕಿದ್ದಾಗ ನಮಗೇನು ಅನ್ಕೊಂಡ್ರೆ ಒಳ್ಳೆ ಕೆಲಸ ಆಗೋಗ್ಬಿಟ್ಟಿದೆ. ಪ್ರಯತ್ನ ಮಾಡಿ ಆಗೋದಿಲ್ಲ, ಪ್ರಯತ್ನ ಮಾಡದೆ ಆಗಿರೋದೆಲ್ಲ ಆ ಪುಣ್ಯ ವೇಸ್ಟ್ ಆಗಿಲ್ಲ. ಆ ಕೆಲಸ ಅವತ್ತಾಗಲಿಕ್ಕೆ ಇನ್ಅಡಿಕ್ವೇಟ್ ಅದು, ಅದಕ್ಕಾಗಿಲ್ಲ ಅಷ್ಟೇ. ಅವತ್ತಾಗಲಿಕ್ಕೆ ಸಾಕಷ್ಟು ಪುಣ್ಯ ಮಾಡಿಲ್ಲ, ಹಾಗೆ ಇಟ್ಟಿರ್ತಾರೆ ಹಾಗೇನೆ. ಇನ್ನೆಲ್ಲ ಪುಣ್ಯ ಬ್ಯಾಲೆನ್ಸ್ ಇಂಟ್ರೆಸ್ಟ್ ಇರದೆ ಜಾಸ್ತಿ ಆಗಿಬಿಡುತ್ತಲ್ಲ ಆತಾಯ್ತು. ಇಟ್ಟಿದ 50,000 ಆಗಿರಲಿಲ್ಲ, ಸ್ವಲ್ಪ ದಿವಸ ಬೈತಿಪ್ಪಳ ಆಗಿ ಆಯಿತು, ಸ್ವಲ್ಪ ದಿವಸ ಆದಮೇಲೆ ಬಂತಲ್ಲ ಆ ರೀತಿ ಬರ್ತಾ ಇತ್ತು. ನಮಗೆ ಈ ಬ್ಯಾಂಕ್ ಬಡ್ಡಿ ಮೇಲೆ ನಂಬಿಕೆ ಇದೆ, LIC ಪ್ರೀಮಿಯಂ ಕೊಟ್ಟರೆ ನಂಬಿಕೆ ಇದೆ, ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಅದರಿಂದ ಹಾಗಾಗಿಬಿಡುತ್ತೆ ಅಷ್ಟೇ. ಇಲ್ಲಿ ಕೊಟ್ಟಿದ್ದು ಉಳಿಯುತ್ತೆ ಅಂತ ತಿಳ್ಕೊಂಡಿದ್ದೇವೆ, ಯಾರ್ಯಾರ ಕೈಲೋ ಕೊಟ್ಟು ದುಡ್ಡು ಕಳ್ಕೊಂಡು ನೋಡ್ಕೊತಿರ್ತಾರೆ, ಮತ್ತೆ ಇನ್ನೊಂದು ಅಂತ ಕಡೆ ಕೊಡ್ತಾರೆ, ಮತ್ತೆ ಲಕ್ಷಾಂತರ ಕಳ್ಕೊಂಡ್ಬಿಡ್ತಾರೆ. ಕಂಪನಿ ಪಾಪರು, ಏನೋ ಇನ್ನೊಂದು ಮತ್ತೆ ಅಂತ ಕಂಪನಿ ವೇಸ್ಟ್ ಮಾಡಿದ್ವಿ. ಇನ್ನೊಂದು ಕಡೆ ಹೋಗ್ಬಿಟ್ಟು ಮನುಷ್ಯನ ಸ್ವಭಾವ ಟೆಂಪ್ಟ್ ಆಗ್ತಾನೆ, ಅಲ್ಲಿ ಗ್ಯಾರಂಟಿ ಹೋಗೋದು ಗೊತ್ತಿದ್ರೂ ಕೊಟ್ಟು ತಗೋತಾನೆ. ಆದರೆ ಹೇಳ್ತದೆ, ಅಧ್ಯಾತ್ಮದೊಳಗೆ ಎಂದೂ ನಾಶವಾಗೋದೇ ಇಲ್ಲ. ನಾವೇನು ಮಾಡ್ತೇವೆ ಅದು ಉಳಿಯುತ್ತೆ, ಅಲ್ಲ ಬೆಳೆಯುತ್ತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಇದು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪಕ್ಕಕ್ಕೆ ಸಕಾಲಕ್ಕೆ ಉಪನಯನ ಮಾಡಿಬಿಟ್ಟು ಅದಕ್ಕೆ ಸಂಧ್ಯಾವನ್ನೆಲ್ಲ ಮಾಡಿಸಿಬಿಡು. ಆಗತ್ತು ಮಾತು ಕೇಳ್ತಾರೆ. ಇವಾಗ ಸಂಧ್ಯಾವಂದನ ಮಾತು ಕೇಳೋದು ನಮ್ಮ ಹುಡುಗರು ಸಂಧ್ಯಾವನ್ನ ಮಾಡೋದ್ರು ಮಾಡೋದಿಲ್ಲ, ಉಪನಯನ ಅಧ್ಯಸನೇ ಮಾಡೋದಿಲ್ಲ ಅಂತ ಕಂಪ್ಲೇಂಟ್ ಯಾವಾಗ ಕೊಡ್ತಾರೋ ಗೊತ್ತೇನು. 30 ವರ್ಷಕ್ಕೆ ಉಪನಯನ ಮಾಡಿದ್ರೆ ಯಾಕೆ ಕೇಳ್ತಾನೆ ಈ ಮಧ್ಯೆ ಅವನು ಕೇಳೋದಿಲ್ಲ. ಆದರೆ 6 ವರ್ಷಕ್ಕೆ 8 ವರ್ಷಕ್ಕೆ ಉಪನಯನ ಮಾಡಿಬಿಡಿ ಸರ್ ತಪ್ಪು ಮಾಡ್ತಾರೆ. ಸಂಧ್ಯಾವನ್ನ ಮಾಡಿ ಮಾಡೇ ಮಾಡ್ತಾನೆ. ಮತ್ತು ಊಟಕ್ಕೆ ಆಗೋದಿಲ್ಲ ಅಂದ್ರೆ ಮಾಡೇ ಮಾಡ್ತಾರೆ. ಆದರೆ ಅದನ್ನು ಅದಕ್ಕೆ ಹೇಳಿ ಚಿಕ್ಕವರಿಂದ ಮಾಡಿಸಿಬಿಟ್ರೆ ಒಳ್ಳೆ ಪುಣ್ಯ ತಮ್ಮ ಮಾತು ಕೇಳ್ತಾರೆ ಮಾಡಿಬಿಡ್ತಾರೆ. ಅಕಸ್ಮಾತ್ 16 ಬಿಟ್ಟುಬಿಟ್ಟು ಏನು ಮಾಡಬೇಕು ಅಂದರೆ ಬಿಡಲಿ, 8 ರಿಂದ 16 ಮಾಡಿರ್ತಾನಲ್ಲ ಆ ಪುಣ್ಯ ಅದು ಮಲ್ಟಿಪಲ್ ಆಗ್ತಾ ಬರುತ್ತೆ. ಒಂದು 5 ವಾಪಸ್ ಬರುತ್ತೆ. ಯಾವಾಗ ಅಂದ್ಕೊಂಡು ಇದ್ದಕ್ಕಿದ್ದಾಗ ಒಳ್ಳೆದಾಗಿ ಶುರುವಾಯಿತು. ನಮ್ಗೆ ಇಷ್ಟಾದ್ರೂ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಲ್ಲ. ಮಕ್ಕಳನ್ನ ದೊಡ್ಡವರಾದ್ಮೇಲೆ ನಮಗೆ ನಿರ್ತಯಂತಮ ಶಕ್ತಿ ಇಲ್ಲದೇ ಇರಬಹುದು. ಅದಕ್ಕೆ ಶಾಸ್ತ್ರ ಹೇಳ್ತದೆ 13 ವರ್ಷದವರೆಗೆ ಏನು ಮಾಡ್ತಾರೆ ಆ ಪುಣ್ಯ ತಂದೆ ತಾಯಿಗಳ ಅಕೌಂಟ್ಗೆ ಹೋಗ್ತದೆ ಅಂತ ಹೇಳಿರೋದ್ರಿಂದ ಇವರು ಆ ರೀತಿ ಯೋಚನೆ ಮಾಡೋ ಅಭ್ಯಾಸ ಮಾಡಬೇಕು. ಆಗ ಇದ್ದಕ್ಕಿದ್ದಂತೆ ಪುಣ್ಯ ಕಾಪಾಡತಕ್ಕಂಥ ಪ್ರಸಂಗಕ್ಕೆ ಒಳ್ಳೆ ನಿದರ್ಶನ ಇದೆ. ಅವತ್ತು ಕೆಟ್ಟದಾಗಬೇಕಾಗಿತ್ತು, ಅವತ್ತಾಗಲಿಲ್ಲ, ಇವತ್ತಾಗ್ತಾ ಇದೆ. ಯಾಕೆಂದ್ರೆ ತಡೆದು ನಿಲ್ಲಿಸಿದ್ದೆ, ಇವತ್ತು ಮಾಡಿಸ್ತಾ ಇದ್ದೇನೆ. ಅರ್ಜುನ ಗೊತ್ತಾಯ್ತಲ್ಲ ಮೊದಲೇ ನೀನು ಹಿಡಿದೇ ಹೋಗಿ ಏನಾಗ್ತಿತ್ತು ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ಎಷ್ಟು ಕಡೆ ನಮ್ಮನ್ನು ಕಾಪಾಡಿದ್ದಿ ಅಂತ ಹೇಳ್ತಾನೆ. ಕುಂತಿ ಸ್ತೋತ್ರ ಮಾಡ್ತಾಳೆ, ಅಸತ್ಸಭಾಯಾಹ ವನವಾಸ ಕೃಚ್ಛರತಃ ಎಷ್ಟು ಕಡೆ ಕಾಪಾಡಿದ್ದು, ಆ ಸಭೆಯಿಂದ ಏನು ವನವಾಸದಿಂದ ಕಾಪಾಡಿದ್ದೇನು. ಅಷ್ಟೇ ಅಲ್ಲ, ವಿಷಾತ್ ಮಹಾಗ್ನೇಹೇ ಅರಗಿನ ಮನೆಯ ವಿಷ ಅಲ್ಲಿ ಹ್ಯಾ ಕಾಪಾಡಿದ್ದಿ, ಮಹಾಗ್ನೇಹೆ ಅರಗಿನ ಮನೆಯ ಬೆಂಕಿ ಹ್ಯಾ ಕಾಪಾಡಿದ್ದೆ ನೀನೀಗ. ಕುಂತಿ ಎಲ್ಲ ನೆನಪಾಡ್ಕೊತಾ ಹೋಗ್ತಾಳೆ. ಬಹಳ ಇಂಟ್ರೆಸ್ಟಿಂಗ್ ಅದು. ತನ್ನ ಜೀವ ವಿಮರ್ಶೆ ಮಾಡ್ತಾಳೆ ಕುಂತಿ. ಕೃಷ್ಣ ಇವತ್ತು ಕಾಪಾಡಿದ್ದಾನೆ ಅಲ್ಲ, ಎಲ್ಲಿಂದ ಕಾಪಾಡಿದ್ದಾನೆ ದೇವರು ಯೋಚನೆ ಮಾಡಿ. ಇವತ್ತು ನಮಗೇನೋ ಒಳ್ಳೇದಾಗುತ್ತೆ, ದೇವರು ಒಳ್ಳೇದು ಮಾಡಿಬಿಡುತ್ತೆ ಅಂತ ಹೇಳ್ತೇವೆ. ಆಶ್ಚರ್ಯ, ಇಷ್ಟು ದಿವಸ ಮಾಡಿದ್ದು ಯಾರು ಒಳ್ಳೇದಿಲ್ಲ, ದೇವರೇ ತಾನೇ? ಇವತ್ತು ಹುಟ್ಟಿ ಬಂದಿದ್ದಾರೆ ಯಾರು, ದೇವರಿಂದ ತಾನೇ? ಗರ್ಭದಲ್ಲೇ ಯಾಕೆ ಸಾಯಿಲ್ಲ, ದೇವರು ಕಾಪಾಡದ ಅಂತ ಹೇಳಿ. ಚಿಕ್ಕ ವಯಸ್ಸಲ್ಲೇ ಯಾಕೆ ಸಾಯಿಲ್ಲ, ದೇವರು ಕಾಪಾಡದ ಅಂತ ಹೇಳಿ. ಇದು ಅರ್ಥ ಮಾಡಿಕೊಂಡ್ರೆ ಕುಂತಿಯ ವಿಚಾರ ಭಾರಿ ದೊಡ್ಡದು. ಎಷ್ಟು ಕಾಪಾಡಿದ್ದೆ ಕೃಷ್ಣ ನೀನೀಗ, ನಿನಗೆ ಎಷ್ಟು ಕೃತಜ್ಞತೆ ನಾವು ಹೇಳೋದು ಹೇಗೆ ಅಂತ ಹೇಳೋದು, ನಾನು ಹೇಳೋದಕ್ಕೆ ಬರೋದೇ ಇಲ್ಲ ಅಂತ ಹೇಳುತ್ತೆ. ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಪ್ರಸಂಗ ಇದು. ಅರ್ಜುನನನ್ನ ಕೃಷ್ಣ ಹಾಗೆ ಕಾಪಾಡದ. ಆಮೇಲೆ ಎಲ್ಲರಿಗೂ ಕೃಷ್ಣನ ಮಹಿಮೆ ಗೊತ್ತಾಯಿತು. ಆಶ್ಚರ್ಯ ಅಂದರೆ ಆಚಾರ್ಯ ಮಹಾಭಾರತ ತಾತ್ಪರ್ಯದಲ್ಲಿ ಭಾಗ ಬರೆಯೋದೇ ಇಲ್ಲ, ಇದು ಮುಖ್ಯ ಆಶ್ಚರ್ಯ ಅಂತ ಕೇಳಿದೆ. ಈ ರಥ ವಿಷಯ ಬರದೇ ಇಲ್ಲ. ಯಾಕೆ ಅಂದರೆ ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಉಕ್ತಮ್ನೋ ವಕ್ತಿ ಭೂಯ ಹೇಳಿದ್ದನ್ನು ಮತ್ತೊಮ್ಮೆ ಹೇಳೋದಿಲ್ಲ ಆಚಾರ್ಯರು. ರಾಯರ ಬಗ್ಗೆನೇ ಮಾತು ಕೇಳ್ತೇವೆ. ರಾಯರ ಮೂರೊಗರು ಶ್ರೀಮದ್ ಆಚಾರ್ಯರು, ಅವ್ರು ಹೇಳಿದ್ದನ್ನು ಮತ್ತೆ ಹೇಳೋದಿಲ್ಲ. ಅಲ್ಲಿ ಹೇಳ್ತಾರೆ, ತದ್ ರಥ ಹಯಾನಾಂ ದಾಹೋಕ್ತೇಹಿ. ಆ ರಥ ಆ ಕುದುರೆ ಎಲ್ಲ ಸುಟ್ಟು ಬೂದಿಯಾಗಿದೆ ಅಂತ ಮಹಾಭಾರತದಲ್ಲಿ ಹೇಳಿರೋದ್ರಿಂದ ಅರ್ಜುನಿಗಿದ್ದ ಅನಂತರ ಇದ್ದ ರಥ ಬದಲಿ ರಥ ಅಲ್ಲ, ಬೇರೆ ರಥ. ಇಟ್ಸ್ ಸಿದ್ಧಾಂತ ಇದೆ. ಇನ್ನೆಲ್ಲ ಯೋಚನೆ ಮಾಡಿದರೆ ಕೃಷ್ಣನ ರೀತಿ ಹೇಗೆ, ಆಚಾರ್ಯ ಹೇಳೋ ರೀತಿ ಹೇಗೆ, ಅದು ಭಾರಿ ವಿಶೇಷ. ಅಲ್ಲೇನಾಗಿದೆ, ಇವರು ಈ ಕಡೆ ಬಂದರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಕೃತವರ್ಮ, ಪಾಂಡವರು ಬರ್ತಿರೋಕ್ಕೆ ಓಡೋಗಿದ್ರಲ್ಲ, ಅಷ್ಟೇ ತಲ್ಲೇ ಇರಬಾರ್ದೆ ಕೊನೆ ಪಕ್ಷ. ಗದ ಇದ್ದ ನೋಡ್ಯಾರು ನೋಡಬಹುದಾಗಿತ್ತು ಕೊನೆ ಪಕ್ಷ. ಇನ್ನೇನು ಮಾಡಲಿಕ್ಕೆ ಬರದೆ ಹೋದ್ರು ನೋಡೋ ಚಾನ್ಸ್ ಸಿಕ್ತಿತ್ತು ಅವರಿಗೆ, ಮಿಸ್ ಮಾಡ್ಕೊಂಡ್ಬಿಟ್ಟು. ಎಲ್ಲ ಹೋಗಿದ್ರು, ಹೋದ್ಮೇಲೆ ವಾಪಸ್ ಬಂದ್ರು. ಹೋದ್ಮೇಲೆ ವಾಪಸ್ ಬಂದು ನೋಡ್ತಾರೆ, ದುರ್ಯೋಧನ ಬಿದ್ದಾಗಿದೆ ಆಗಲಿ, ಅಲ್ಲಿ ಯಾರೂ ಇಲ್ಲ, ಈಗ ಕತ್ತಲು ಬಿದ್ದಾಗಿ ದುರ್ಯೋಧನ ಬಿದ್ದೋಗಿದ್ದಾನೆ. ಮೊದಲೇ ಹೇಳಿದೆ ಕಲಿಯುಗ ಪ್ರಾರಂಭವಾಗಿದೆ ಅಂತ ಹೇಳ್ತಾರೆ. ಕಲಿಯುಗ ಪ್ರಾರಂಭವಾಗಿದ್ದ ರಾತ್ರಿ ಹೊತ್ತಿನೊಳಗೆ, ದುರ್ಯೋಧನ ಬಿದ್ದಿದ್ದು ರಾತ್ರಿ ಸಾಯಂಕಾಲ ಸೂರ್ಯ ಮುಳುಗೋ ಹೊತ್ತಿಗೆ ಕಲಿಯುಗ ಪ್ರಾರಂಭವಾಯಿತು. ಅಂದರೆ ಕಲಿಯುಗ ಪೂರ್ತಿ ರಾತ್ರಿ ಯುಗ ಅಂತಾನೆ ಹೆಸರು. ಅದು ದುರ್ಯೋಧನ ಪ್ರಾರಂಭ ಮಾಡಿದ ಯುಗ. ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿ ತೋ ಜನೆ ಅಂಧೇ. ಮಧು ವಿಜಯ ಕೇಳಿದವರಿಗೆ ಅರ್ಥ ಆಗ್ತದೆ. ಅಂತೂ ಅಂಧಕಾರದ ವಾತಾವರಣ ಕಲಿಯುಗತ್ತು. ಅವರು ಬಂದರಂತೆ, ಬಂದು ನೋಡ್ತಾರೆ, ದುರ್ಯೋಧನ ತಲೆ ಬರ್ಕೊಂಡು ಬಿದ್ದಿದ್ದಾನೆ, ರಕ್ತ ಹರಿದೋಗ್ತಾ ಇದೆ. ಅದಕ್ಕಿಂತ ದೊಡ್ಡ ಆಶ್ಚರ್ಯ, ಅವನ ದೇಹವನ್ನ ನರಿನಾಯಿಗಳು ತಿಂತಾ ಇದೆ ಅಂತ ಬಂದ್ಬಿಟ್ಟು. ಆಗ್ಲೇ ಬದುಕಿರ್ಬೇಕಾದ್ರೆ ಇರುವೆ ಬಂದರೆ ಗಾಬೆ ಆಗ್ತಾನೆ ಮನುಷ್ಯ, ಮಾಂಸ ಕಂಡ ಕಿತ್ತು ತಿಂತಾ ಇದೆ ಅಂತ. ಶಶ್ರುಗಾಲೈಹಿ ಭಕ್ಷ್ಯಮಾಣಂ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಎಂಥ ತತ್ವ ಇದೆ, ಎಂಥ ಎಷ್ಟು ಮೆರೆದಿದ್ದವರು, ನನ್ನ ಸಮಾನ ಇಲ್ಲ, ಹಾಗೆ ಹೀಗೆ ಮೆರೆದಿದ್ದು ಮೆರೆದಿದ್ದೇನೆ, ಏನಾಗಿದೆ ನೋಡಿ ಈಗ. ಬದುಕಿದ್ದಾಗಲೇ ನರಿನಾಯಿ ತಿಂತಾ ಇರಬೇಕು, ಇನ್ನೂ ವೈರಾಗ್ಯ ಬರದೆ ಹೋದ್ರೆ ಯಾವಾಗ ವೈರಾಗ್ಯ ಬರೋದು ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ ಶಶ್ರುಗಾಲ ಭಕ್ಷೇ ಅಂತ ಹೇಳ್ತಾರೆ. ನರಿನಾಯಿಗಳ ತಿನ್ನೋದು ಬರೀ ದುರ್ಯೋಧನನಲ್ಲ, ದೇಹ ಸಂಸ್ಕಾರ ಯಾತಕ್ಕೆ ಮಾಡ್ತಾರೆ ಗೊತ್ತೇ, ನರಿನಾಯಿ ತಿನ್ನಬಾರದು ಅಂತ ಹೇಳಿಬಿಟ್ಟು ಬಿಟ್ಟರೆ ಆ ಕೃಷ್ಣ ಹಣೆ ತಿಂದ್ಬಿಟ್ರೆ ಆಮೇಲೆ ಮನುಷ್ಯ ಬದುಕಿದ ಮನುಷ್ಯನ ತಿನ್ನಲು ಶುರು ಮಾಡುತ್ತಾನೆ. ಮನುಷ್ಯರ ರಕ್ತದ ರುಚಿ ಒಂದು ಕಣ್ತು ಅಂತ ಕೇಳಿದ್ರೆ ಬಿಡೋದಿಲ್ಲ ಆಮೇಲೆ. ಆದ್ದರಿಂದ ನರಿನಾಯಿಗಳು ತಿಂದು ಹೋಗ್ತಕ್ಕಂಥ ದೇಹ, ಆದ್ರಿಂದ ಬೇಗ ಅಗ್ನಿ ಸಂಸ್ಕಾರ ಮಾಡೋದೊಂದು ಇಲ್ಲ, ಭೂಮಿಯಲ್ಲಿ ಆಳ ಮುಚ್ಚಿಡೋದು, ಅದಕ್ಕೆ ಡೀಪ್ ಆಗಿರ್ತಾರೆ, ಅದಕ್ಕೆ ತಿನ್ಬಿಡಬಾರ್ದು ಅಂತ ಹೇಳಿಬಿಟ್ಟು ಡೀಪ್ ಆಗಿಡೋ ಪದ್ಧತಿ ಬಂದಿದ್ದು ಅದಕ್ಕೇನೆ. ಆ ದುರ್ಯೋಧನ ಇನ್ನೇನಾಗಿದೆ, ತನ್ನ ಸಮಾನ ಇಲ್ಲ ಅಂತ ಹೋರಾಡ್ತಿದ್ದಾನೆ, ಓಡಿಸಕ್ ಬರ್ತಾ ಇಲ್ಲ. ಪಾಂಡವರನ್ನ ಓಡಿಸ್ತೇ ಅಂತ ತಿಳ್ಕೊಂಡಿದ್ದ ವನವಾಸಕ್ಕೆ, ಈ ಮೆರಿನಾಯನ್ನ ಓಡಿಸಕ್ ಆಗ್ತಾ ಇಲ್ಲ. ಕೈ ಇದೆ, ಕಾಲು ಅಲ್ಲೇ ಬಿದ್ದಿದೆ, ಸಣ್ಣ ಬಿಡ್ಕೊಂಡು ಬಿದ್ದಿದ್ದಾನೆ. ಎಂಥ ದುರವಸ್ಥೆ ಇದು! ಇದನ್ನು ಕಂಡು ಕೇಳಿದ ಮೇಲೂ ಕೂಡ ವರ್ಷನಿಗೆ ಇನ್ನೂ ದೇವರಲ್ಲಿ ನಂಬಿಕೆ ಬರದೆ ಹೋದರೆ ಅವನೇ ಸ್ವತಃ ದೇವ ಅಂತ ಅರ್ಥನೆ ಹೊರತು ಇನ್ನು ದೇವ ಒಳ್ಳೆಯದಾದ ಚಾನ್ಸಸ್ ಇಲ್ಲೇ ಇಲ್ಲ. ಅವ್ರು ಬಂದ್ರಂತೆ ನೋಡ್ತಾರೆ, ಅವರಿಗೆ ದುಃಖ ಆಗ್ತಾ ಇದೆ. ಯೋಧರಲ್ಲಿ ಗೋಳಾಡ್ತಿದ್ದಾರೆ, ಆಶ್ಚರ್ಯ. ಅವ್ರು ಮೂರು ಜನ ಒಳ್ಳೆಯವರೇ, ಗೋಳಾಡಬಾರದು. ದಯವಾಗಿ ಅಶ್ವತ್ಥಾವರಂತೂ ಸಾಕ್ಷಾತ್ ಶಿವನ ಅವತಾರ ಅವರು. ಈ ಕೃಪಾಚಾರ್ಯರು ವಿಷ್ಕಂಭೋ ನಾಮ ರುದ್ರಾಣಾಮ್, ವಿಷ್ಕಂಭ ನಾಮಕ ಒಬ್ಬ ರುದ್ರನ ಅವತಾರ ಅವರು. ಈ ಕೃತವರ್ಮ ಅಂತ ಶುಕ್ಲಪಕ್ಷ ಅಭಿಮಾನಿ ದೇವತೆ ಆತ. ಇಂಥವರೆಲ್ಲ ಆ ಕಾಲಕ್ಕೆ ಬಂದು ಅಯ್ಯೋ ದುರ್ಯೋಧನ ಅಂತ ಗೋಳಾಡ್ತಾರಂತೆ. ಯಾತಕ್ಕೆ? ದುರ್ಯೋಧನ ಕೊಟ್ಟ ಅನ್ನ ಉಂಡಿದ್ರಲ್ಲ, ಅದರ ಒಂದು ಋಣ ಹಾಕೊಂಡು ಕಂಟುಬಿದ್ದಿದೆ ಅಂತ ಹೇಳಿದ್ದ. ದುಷ್ಟರ ಅನ್ನವನ್ನು ತಿಂದರೆ ಹೇಗದು ಬಾಧಿಸುತ್ತದೆ ಅಂತ. ಋಣವೆಂಬ ಸೂತಕವು ಬಾಧಿಸುತ್ತಿದೆ. ಪುರಂದಾಸ ದೇವನಾಮವನು, ಋಣವೆಂಬ ಸೂತಕವು ಬಾಧಿಸುತ್ತಿದೆ. ಮನುಷ್ಯ ಸಾಲ ಮಾಡಿದ್ದಾರೆ ಮೈಲಿಗೆಲಿದ್ದಾನೆ ಅಂತ ಅರ್ಥ ಅಂತ ಸೂತಕ ಅಂತ. ಅದು ಸಾಲ ತೀರೋವರೆಗೂ ಅವ್ರು ಮರಿ ಆಗಿಲ್ಲ, ಮೈಲಿಗೆನೆ ಅದು ಅಂತ. ಇವತ್ತು ಋಣವೆಂಬ ಸೂತಕವು ಬಾಧಿಸುತ್ತದೆ ಮಾತು ಕೇಳಿದವರಿಗೆ ಅಶ್ವತ್ಥಾಭಾಚಾರಂಥವ್ರನ್ನು ಬಿಡಲಿಲ್ಲ. ಅವರು ನೋಡಿದ್ರಂತೆ, ಹತ್ರ ಬಂದು ಓಡಿಸಿದ್ರಂತವ್ರು, ಹೇ ಹೇ ಅಂತ ಓಡಿಸಿದ್ರಂತೆ. ಆ ಓಡಿದ್ರು, ಇವನ ಕೈಲಾಗಲಿಲ್ಲ, ಅವ್ರು ಓಡಿಸಿದ್ರು ಅಷ್ಟೇನೆ. ಆಗದ ಹೇಳ್ತೀವಿ, ಏನು ದುರ್ಯೋಧನ ಹೀಗಾಯ್ತಲ್ಲ ಅಂತ ಕೇಳಿದ್ರೆ, ಹೀಗೆ ಮಾಡಿಬಿಟ್ರು, ಭೀಮಸೇನ ಹೊಡೆದು ಬಿಟ್ಟ. ಯಾಕೆ ಹೊಡೆದಾಟ ಇಲ್ಲೇ ಇಲ್ಲ, ಬೆಸ್ಟ್ ವರ್ಕ್ ಗೆಟ್ ಔಟ್ ಅಂದು ಬಿಟ್ರು. ಯಾಕಕ್ಕೆ ಅಂದ್ರೂ ಗೊತ್ತಿಲ್ಲ, ಅದನ್ನ ಹೇಳೋದಿಲ್ಲ. ಬೆಸ್ಟ್ ಗೆಟ್ ಔಟ್ ಅಂದ್ರು, ಬೆಸ್ಟ್ ಪೇಪರ್ ಕಿತ್ಕೊಂಡ್ಬಿಟ್ರು. ಪಾಂಡವರು ಭಾರಿ ತಪ್ಪು ಮಾಡಿಬಿಟ್ರು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ತಪ್ಪು ಮಾಡಿಲ್ಲ ಅಂತೇಳಿ ಇವನು ಪ್ಲೀಸ್ ಮಾಡಬೇಕಲ್ಲ, ಋಣ ಪ್ಲೀಸ್ ಮಾಡೋಕ್ಕೋಸ್ಕರ ಪಾಂಡವರನ್ನ ಬೈದಿರಂತೆ. ಆಗ ದುರ್ಯೋಧನ ಹೇಳ್ತಾರೆ ಅಶ್ವತ್ಥಾಮರು, ಏನಿದು ಇಂಥ ಸ್ಥಿತಿ ಬಂದು ಹೋಗಿದೆ, ನಾನೇನಾದ್ರು ಮಾಡಲ ನಿನಗೆ ಅಂತ ಕೇಳಿದ್ದೇನೆ, ಏನಾದ್ರು ಸಹಾಯ ಮಾಡಲಾ ಅಂತ ಕೇಳುತ್ತಾರೆ. ಆಶ್ಚರ್ಯ, ರಿಪೇರಿ ಮಾಡಿಸ ಅಂತ ಕೇಳೋದಿಲ್ಲ. ಹೇಗೆ ಭೀಮಸೇನ ಹೊಡೆದ್ಮೇಲೆ ಇಲ್ಲಿ ರಿಪೇರಬಲ್ ಅಂತ ಅರ್ಥ. ಕೆಲವು ಇರುತ್ತೆ ರಿಪೇರಿ ಮಾಡಬೇಕು, ಕೆಲವು ಇನ್ನು ಮತ್ತೆ ರಿಪೇರಿ ಇತ್ತು ಅಂದರೆ ಫಸ್ಟ್ ಮಾಡೋದು ಚೀಪ್ ಆಗುತ್ತೆ ಅಂತ ಹೇಳ್ತಾರೆ. ಆ ಟೈಪ್ ರಿಪೇರಿ ಮಾಡಕ್ಕೆ ಬರೋ ಹೊಸ ಕೊಡ್ಕೊಳ್ಳೋದೇ ವಾಸಿ ಅಂತಾರಲ್ಲ. ಭೀಮಸೇನ ಮುಳುಗ ಮೇಲೆ ಆ ದೇಹ ಸೆಟ್ರೇಟ್ ಮಾಡಕ್ಕೆ ಬರೋದಿಲ್ಲ, ಅವರ ಪೆಟ್ಟು ಅಂತ ಹೇಳಿದ್ರೆ ತೆಗಲಕ್ಕೆ ಸಾಧ್ಯ ಇಲ್ಲ. ಇನ್ನು ಯೋಚನೆ ಮಾಡಬೇಕು ನಾವು. ಕೆಲವು ರೋಗ ವಾಸಿ ಮಾಡಕ್ಕೆ ಬರುತ್ತೆ, ಕೆಲವು ವಾಸಿ ಮಾಡದ ರೋಗಗಳು ಹೇಗೋ, ಇವತ್ತು ವಾಸಿ ಆಗಲಾರದ ರೋಗ ಇದ್ದ ಹಾಗೆ ಭೀಮಸೇನ ಬಿಟ್ಟ ಪೆಟ್ಟು ಅಂದರೆ ಅದು ತಿದ್ಕೊಳ್ಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಏನು ಮಾಡಲಿ, ಬೇರೆ ಏನಾದರೂ ಮಾಡಬೇಕಂತ ಕೇಳಿದ್ರೆ ದುರ್ಯೋಧನ ಹೇಳಿದನಂತೆ, ನಾನು ಕೆಲಸ ಮಾಡಬೇಕು. ಏನು ಮಾಡ್ತೀರಿ ಅಂತ ಕೇಳ್ತಾರೆ. ಬೆಕ್ಕಾಕಿ ಮಾಡ್ತೇವೆ ಅಂತ, ಪಾಂಡವರನ್ನ ಕೊಂದಾಕಿಬಿಡ್ಲಾ ಅಂತ ಕೇಳಿದ್ರಂತೆ. ದುರ್ಯೋಧನ ಸಂತೋಷ, ಅದರಿಂದ ತಾನೇ ಸಂತೋಷ ಆಗೋದು, ಪಾಂಡವರು ಕೊಂದಾಕಿಬಿಡ್ಲಾ, ನೀನು ಹೂವನ್ನು ಕೊಂದಾಕಿಬಿಡ್ತೇನೆ. ದುರ್ಯೋಧನ ಭಾರಿ ಖುಷಿ ಆಯ್ತಂತ ಮಾತು ಕೇಳಿಬಿಟ್ಟು, ಅಶ್ವತ್ಥಾಮರೇ ಎಂಥವ್ರು ಇವತ್ತು ಏನೋ ತಿಳ್ಕೊಂಡ್ಬಿಟ್ಟಿದ್ದೆ ನಿಮ್ಮ ಬಗ್ಗೆ, ನಾನು ಭಾರಿ ಸಮರ್ಥರು, ನಿಮ್ಮನ್ನು ಉಪಯೋಗ ಮಾಡಿಕೊಳ್ಳಿಲ್ಲ ನಾನೀಗ, ಇವತ್ತು ಮಾಡ್ಕೋತೇನೆ ಬನ್ನಿ, ಇನ್ನು ನನ್ನ ಸೇನಾಧಿಪತಿ ನೀವೇ ಅಂತ ಹೇಳಿದ್ರು. ಇಟ್ಟು ಪ್ರಾಣ ಹೋದ ಕಾಲಕ್ಕೂ ಸೇನಾಧಿಪತಿ ಬಹಳ ಬುದ್ಧಿ ಬಿಟ್ಟಿಲ್ಲ ಅವನು, ಇನ್ನೂ ಕೂಡ ಬಿರಾದಿ ಇನ್ನೂ ಸೇನಾಧಿಪತಿ ಮಾಡೋಕೆ ಸಾಯ್ತಾನೆ, ತಾನೇ ಸಾಯ್ತಿದ್ದಾರೆ. ತಾನು ಯಾರು ಸೇನಾಧಿಪತಿ ಮಾಡಿ ಎಲ್ಲರೂ ಓದೋರು ಒಬ್ರು ಉಳ್ಕೊಂಡಿಲ್ಲ, ಅವನು ಕೆಟ್ಟ ಕೈ ಆ ತಲೆ ಕೈ ಇಟ್ಟಾದ್ರೆ ಓದರು ಅಂತಾನೆ ಅರ್ಥ. ಅವರು ಇಷ್ಟಾದ್ರೂ ಧರ್ಮ ಬಿಟ್ಟಿಲ್ಲ, ನಾನು ಪಟ್ಟಾಭಿಷೇಕ ಮಾಡ್ತೇನೆ ಬನ್ನಿ ಅಂತ ಕರೆದನಂತೆ. ಇವರಿಗಾದ್ರೂ ನೋಡಿದ್ರ ಏನು ಆಶ್ಚರ್ಯ, ಏನ್ ಮಾಡ್ತೀವಿ ಹೋಗ ಸಾಕು ಬೇರೆ ಮಾಡ್ತೀವಿ ನಂಬಬೇಕಾಗಿತ್ತೋ ಇಲ್ಲೋ, ಆಯ್ತು ಮಾಡು ಅಂತ ಹೇಳಿದ್ರಂತೆ. ಎಂಥ ದುರ್ಗತಿ ದುರ್ಯೋಧನ ಅಂದ್ರೆ, ಹಾಕಲಿಕ್ಕೆ ನೀರಿಲ್ಲ, ಅಲ್ಲಿ ಸರ್ವೋತ್ತಾರ ಬಿದ್ದಿದ್ದಾರೆ, ಹೋಗಿ ತಂದುಕೊಡೋಷ್ಟು ಎಲ್ಲ ಸೋರೆ ಹೋಗುತ್ತೆ, ತರೋ ಸ್ಥಿತಿಯಲ್ಲಿ ಇಲ್ಲ, ನೀರಿಲ್ಲ, ಹೇಗೆ ಅಭಿಷೇಕ ಮಾಡಬೇಕೀಗ? ಅಭಿಷೇಕ ಮಾಡೋ ಹುಚ್ಚೋತ್ತವನು ಬಿಟ್ಟಿಲ್ಲ, ನೀರಿಲ್ಲ, ಏನು ಮಾಡಬೇಕಾಗ? ಹೇಳ್ತಾರೆ ಆಚಾರ್ಯರು, ಚಕ್ರೆ ಪಾಮ ಸ್ವಭಿಷೇಕಿ ನಮ್ಮ ನೃಪ, ಕೈಯಲ್ಲಿ ಸ್ವಲ್ಪ ಮಣ್ಣು ತಗೊಂಡು ತಲೆ ಮೇಲೆ ಹಾಕಿದ್ರೆ, ಅಂದ್ರೆ ದುರ್ಯೋಧನ ನಂಬಿದವರು ತಲೆ ಮೇಲೆ ಮಣ್ಣೆ ಅಂತ ಅರ್ಥ. ದುರ್ಯೋಧನ ನಂಬಿದ್ರೆ ಮಣ್ಣು ಹೋಯ್ತು, ಮಣ್ಣು ಹಾಕಿಬಿಟ್ಟ ಅಂತ ಹೇಳ್ತಾರಲ್ಲ, ತಲೆ ಮೇಲೆ ಮಣ್ಣೆ ಗ್ಯಾರಂಟಿ. ಅದ್ರ ಏನು ಉಪಯೋಗ ಆಯ್ತು? ತಲೆ ಮೇಲೆ ಮೂರು ಬಗ್ಸಿ ಮಣ್ಣು ಹಾಕಿಬಿಟ್ಟನಂತೆ, ನಡಿ ಹೋಯ್ತಲ್ಲಿ. ಅದಕ್ಕೆ ವಿಷ್ಣು ತೀರ್ಥರು ಬರೀತಾರೆ, ಬಹಳ ಚೆನ್ನಾಗಿ ಬರೀತಾರೆ, ಮಾದೂರು ಸ್ವಾಮಿಗಳು ಭಾಗವತ ಸಾರೋದ್ಧಾರಕಾರರು ಹೇಳ್ತಾರೆ, ಅಲ್ಲಿ ದುರ್ಯೋಧನ ಅಶ್ವತ್ಥಾಮರ ತಲೆ ಮೇಲೆ ಮಣ್ಣು ಹಾಕಿದ, ಇವತ್ತು ನಮ್ಮ ಬಾಯಲ್ಲಿ ನಾವೇ ಮಣ್ಣು ಹಾಕೋತೇವೆ ಅಂತ ಹೇಳ್ತಾರೆ. ಅವರು ಮೂರು ಬಗಸಿ ಮಣ್ಣು ಬಾಯಲ್ಲಿ ಹಾಕೋದಕ್ಕೆ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ. ಆಜ್ಞಾಪತ್ರ ಉಪದೇಶ ಪತ್ರ ಅಂತ ಒಂದು ಲೆಟರ್ ಬರೀತಾರೋ ತಮ್ಮ ಶಿಷ್ಯರಿಗೆ, ಲೆಟರ್ ಬರೀತಾ ಹೇಳ್ತಾರೆ, ಸಂಸಾರದಲ್ಲಿ ಇರಿ ಅನಿವಾರ್ಯ ತಪ್ಪಲ್ಲ, ಆದರೆ ಮೋಹಕ್ಕೊಳಗಾಗಬೇಡಿ ಅಂತ ಹೇಳ್ತಾರೆ. ಪ್ರಹ್ಲಾದನ ಮಾತನ್ನೆಲ್ಲ ಕೋಟ್ ಮಾಡ್ತಾರೆ, ಕಥಂ ಸುಪ್ರಿಯಾಯಾಹ ಅನುಕಂಪಿತಾಯಾಹ ಸಂಗಮ ರಹಸ್ಯಂ ರುಚಿರಾಂಶ್ಚ ಮಂತ್ರಾನ್ ಸುಹೃತ್ಸುತ ಸ್ನೇಹ ವಶ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ. ಮನುಷ್ಯ ಎಷ್ಟು ಜೀವನ ಹಾಳು ಮಾಡ್ಕೋತಾನೆ ಅಂದ್ರೆ, ಇನ್ನೊಬ್ರು ಬಾಯಿ ಮಣ್ಣು ಹಾಕ್ತಾ ಇಲ್ಲ, ನಾವೀಗ ಸಂಧ್ಯಾವನ್ನೇ ಬಿಡ್ತೇವೆ ಅಂದ್ರೆ ನಮ್ಮ ಬಾಯಿ ನಾವೇ ಮಣ್ಣು ಹಾಕೋತೇವೆ ಅಂತ ಅರ್ಥ. ಸುಳ್ಳು ಹೇಳ್ತೇವೆ, ನಮ್ಮ ಬಾಯಿ ನಾವೇ ಮಣ್ಣು ಹಾಕೋತೇವೆ. ದೇವ್ರ ಪೂಜೆ ಬಿಟ್ಟು ದೇವರಿಗೆ ಪೂಜೆ ಇಲ್ಲ ಅಲ್ಲ, ನಮ್ಮ ಬಾಯಿ ಮಣ್ಣು ಗ್ಯಾರಂಟಿ ಅಂತ ಅರ್ಥ. ಇನ್ನು ತಿಳ್ಕೊಂಡಾಗ ಎಷ್ಟು ಮಾರ್ಮಿಕವಾದ ಸಂದೇಶ ಬರೆದಿದ್ದಾರೆ ಅವರು. ಜನ ಹಾಳಾಗೋದನ್ನು ಕಂಡು ಕಂಡು ನಾವು ಬರುತ್ತೇವಲ್ಲ, ಏನು ಆಶ್ಚರ್ಯ, ಇನ್ನಾದರೂ ಎಚ್ಚೆತ್ಕೊಳ್ಳಬಾರದೆ ಅಂತ ಅವರು ಹೇಳುತ್ತಾರೆ. ಅದೇ ಬಾತಿಲಿ ನಡೀತಾ ಇದೆ. ಮಣ್ಣು ಹಾಕಿದಾಗ ಏನು ಸಂಕಲ್ಪ ಮಾಡೋಕೆ, ಏನು ಸಂಕಲ್ಪ ಮಾಡಿದಂತ ದುರ್ಯೋಧನ ಗೊತ್ತೇನು? ಅಶ್ವತ್ಥಾಮರು ಹೇಳಿದನಂತೆ, ನೀವು ಹೀಗೆ ಮಾಡಬೇಕು. ಏನು ಮಾಡಬೇಕು? ಉಚ್ಛಿದ್ಯ ಸಂತತಿಂ ಪಾಂಡವೋ ಕೃತ್ವಾ ಸ್ವಕ್ಷೇತ್ರ ಸಂತತಿಂ. ಅವನ ಅಪ್ಪಣೆ ಹೇಗಿದೆ ನೋಡಿ, ಉಚ್ಛಿದ್ಯ ಸಂತತಿಂ ಪಾಂಡವೋ ಕೃತ್ವಾ ಸ್ವಕ್ಷೇತ್ರ ಸಂತತಿಂ. ಪಾಂಡವರಾಜರ ಸಂತಾನ ನಿಸ್ಸಂತಾನವಾಗಬೇಕು, ಅಂದರೆ ಪಾಂಡವರ ಸಮೇತ ಎಲ್ಲ ನಾಶವಾಗಬೇಕು. ಆ ರೀತಿ ಮಾಡಬೇಕು ನೀವು ಅಂದ್ರೆ ಸಾಯ್ಬೇಕಾದ್ರೆ ಅಶ್ವತ್ಥಾಮರಿಗೆ ಹೇಳ್ತಾ ಇದ್ದಾನೆ, ಪಾಂಡವರ ಸಂತಾನ, ಪಾಂಡವರನ್ನು ಪೂರ್ತಿ ಪಾಂಡವರ ಸಂತಾನ ಅಂದ್ರೆ ಪಾಂಡವರು, ಅವ್ರ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಅವ್ರ ವಂಶ ಮುಂದೆ ಒಂದು ಕಟ್ ಆಫ್ ಆಗ್ಬೇಕಲ್ಲಿ. ಆ ರೀತಿ ಮಾಡಬೇಕು ನೀವು. ಇದು ನಮ್ಮ ಪಾರ್ಟಿಯೇ. ಇನ್ನೊಂದೇನು ಮಾಡಬೇಕು ಅಂತ, ಕೃತ್ವಾ ಸ್ವಕ್ಷೇತ್ರ ಸಂತತಿ. ಇನ್ನು ನನ್ನ ಸಂತತಿ ಇಲ್ಲ, ದುರ್ಯೋಧನ ಸಂತತಿ ಅವನ ಎದುರಿಗೆ ಹೋಗ್ಬಿಟ್ಟಿದ್ದೆ. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಶಸ್ಸಿ. ಹನುಮಂತ ರಾವಣಿಗೆ ಹೇಳಿದಾಗ ಆಗೋಗ್ಬಿಟ್ಟಿದೆ ಈಗಾಗಲೇ, ಏನೂ ಉಳ್ಕೊಂಡಿಲ್ಲ. ನನ್ನ ವಂಶ ಮುಂದುವರಿಬೇಕು ಅಂತ ಹೇಳ್ತಾನೆ ದುರ್ಯೋಧನ. ತನ್ನ ವಂಶ ಮುಂದುವರಿಬೇಕು, ಹೇಗೆ ಮುಂದುವರಿಬೇಕು? ಅವನು ಹೇಳೋ ಮಾತು ಕೇಳಿ, ನನ್ನ ಹೆಂಡತಿ ಭಾನುಮತಿಯಲ್ಲಿ ಗರ್ಭಾಧಾನ ಮಾಡಿ ವಂಶ ಬೆಳೆಸಿ. ಒಬ್ಬ ಗಂಡನಾಗಿ ಹೇಳೋ ಮಾತಾ ಇದು, ಒಂದು ಸಂದೇಶ ಕೊಡ್ತಾನೆ. ನನ್ನ ಹೆಂಡತಿಯಲ್ಲಿ ನೀವು ಸಂತತಿ ಬೆಳೆಸಬೇಕು. ಅವನ ಉದ್ದೇಶ ಸಂತತಿ ಎಂಥದಾರಾಗಲಿ ತನ್ನ ಹೆಸರಲ್ಲಿ ಬದುಕಬೇಕಷ್ಟೇ. ಅದು ಇಂಥ ಪಾತ್ರಗಳು ಏನಂತ ಹೇಳಬೇಕು? ಇದಕ್ಕೆ ಪಾಂಡವರ ಸಂತತಿ ಉಳಿಲೇಬಾರದು, ತನ್ನ ಸಂತತಿ ಬೆಳಿಲೇಬೇಕು. ಅಂದರೆ ಪಾಂಡವರ ಸಂತತಿ ಧರ್ಮದ ಸಂತತಿ, ಧರ್ಮದ ಸಂತಾನ ಹೋಗಿಬಿಡಬೇಕು, ಅಧರ್ಮದ ಸಂತತಿ ಬೆಳಿಬೇಕು. ಇದು ಕಲಿಯುಗದ ಬಹಳ ದುರಂತ ಇದೆ. ಒಂದು ಯಾರೊಬ್ಬ ದುಷ್ಟ ಸತ್ತ ಅಂತ ಸಂತೋಷ ಪಡ್ತೇವಲ್ಲ, ಅವ್ನು ಸುಮ್ಮನೆ ಸಾಯೋದಿಲ್ಲ, ಇನ್ನೊಬ್ಬ ನಾಳೆ ಕೊಟ್ಟಿರ್ತಾನೆ, ಯಾರೋ ಇನ್ಚಾರ್ಜ್ ಕೊಟ್ಬಿಟ್ಟಿರ್ತಾನೆ, ಬಿಡೋದಿಲ್ಲ ಅವ್ನು, ಮತ್ತೊಬ್ಬರಿಗೆ ಕೊಡ್ತಾನೆ, ಕೋ ಕೊಟ್ಟ ಕೊಡ್ತಾನೆ ಇರ್ತಾನ. ಇದು ಹಿಂದಿನ ಯುಗದಲ್ಲಿ ಹಾಗಲ್ಲ, ಅವ್ನು ಸತ್ತ ಹೋಗ್ಬಿಡ್ತಾ ಇದ್ರು ಅವರು. ಕಲಿಯುಗದಲ್ಲಿ ಹಾಗಲ್ಲ. ಹಿರಣ್ಯಕಶಿಪು ಹೋದ, ಎಂಥ ಪ್ರಹ್ಲಾದ ಅಂತ ಬಂದ ವ್ಯಕ್ತಿ ಬಂದ, ವಿರೋಚನ ಹೋದ, ಬಲಿಚಕ್ರವರ್ತಿ ಅಂತ ಪುಣ್ಯಾತ್ಮ ಬಂದ. ಕಲಿಯುಗದಲ್ಲಿ ಹಾಗಲ್ಲಂತೆ. ದುಷ್ಟರ ಮಗ ದುಷ್ಟ, ಅವನ ಮಗ ದುಷ್ಟ, ಅವನ ಮಗ ದುಷ್ಟ, ಆ ಥರ ದುಷ್ಟ ಪರಂಪರೆ ಮುಂದುವರಿಯುತ್ತಂತೆ. ಇದರಿಂದ ಏನಾಗುತ್ತೆ ಗೊತ್ತಾ? ಪಾಪ ವೃದ್ಧಿ ಜಾಸ್ತಿ ಆಗುತ್ತೆ ಅಂತ. ಪಾಪ ಬೆಳೀತಾ ಬೆಳೀತಾ ಹೋಗುತ್ತಾ, ಅದರಿಂದ ದೈತ್ಯ ದುರ್ಯೋಧನ ತಾನು ಪಾಪ ಮಾಡಿದ್ದು ಸಾಲದು, ತನ್ನ ವಂಶದವರು ಪಾಪ ಮಾಡಬೇಕು ಅಂತ ಆ ಥರ ಅವಳು ಯೋಚನೆ. ಅದರ ಜೊತೆಗೆ ಈ ಕೆಟ್ಟ ಆಫೀಸರ್ ಹೋಗ್ತಾರಲ್ಲ, ಇನ್ಚಾರ್ಜ್ ಅಂತವನ್ನ ಕೂರಿಸೋಗ್ತಾನೆ ಮತ್ತೆ, ಯಾಕೆ ಅವನು ನಾಶ ಮಾಡ್ತಾನೆ ಇರಲಿ ಅಂತ ಹೇಳಿಬಿಟ್ಟು. ಒಳ್ಳೆಯವ್ರು ಹಾಗಲ್ಲ, ಇದ್ರೆ ಒಳ್ಳೆಯವರು ಆರಿಸಿಕೊಟ್ಟು ಹೋಗ್ತಾರೆ. ಈ ಲೋಕದೊಳಗೆ ಒಂದು ಸೈಕಾಲಜಿನೇ ವಿಚಿತ್ರ. ಅದು ಹಾಗೆ ಮಾಡಿ ಹೇಳಿದಾಗ ಅಶ್ವತ್ಥ ಅವರು ಏನ್ ಮಾಡಬೇಕು? ಇವನಂತೂ ಪರಮ ಪಾಪಿಷ್ಟ, ಆ ಮಾತು ಹೇಳಿದೆ ಅಶ್ವತ್ಥ ಸುಮ್ಮನೆ ಇರಬಾರ್ದೆ, ಆಗೋದಿಲ್ಲ ಅಂತ ಹೇಳಬಾರ್ದೆ, ಹೂ ಅಂದ್ಬಿಟ್ರಂತೆ. ಇದಕ್ಕಿಂತ ದುರಂತ ಬೇಕೇ? ಅವನು ಹೇಳಿದ್ ಎಂಥ ಕೆಟ್ಟ ಮಾತು ಹೇಳಿರೋದು. ಅವನು ಪಾಂಡವರನ್ನ ಕೊಲ್ಲಬೇಕು, ಸಂತಾನ ನಿಸ್ಸಂತಾನ ಮಾಡಬೇಕು, ಉಳಿಸ್ಲಿಕ್ಕೆ ಅಸಾಧ್ಯವಾದ ಪಾಪದ ಕೆಲಸ. ಇನ್ನೊಂದು ಕಡೆಗೆ ಇವರು ಸಂತತಿ ಬೆಳೆಸಬೇಕು, ಅದಂತೂ ಊಹೆ ಮಾಡಿ ಇನ್ನೊಂದು ಅಸಾಧ್ಯದ ಕೆಲಸ. ಎರಡಕ್ಕೂ ತಲೆ ಹಾಕಬೇಕು ಅವರು, ಹೂ ಅಂತ ಹೇಳಿಬಿಟ್ರಂತೆ ದುರ್ಯೋಧನ. ಹೇಳಿದ ಅವ್ರು ಆಗ ಹೊರಟ್ರಂತೆ ಅಶ್ವತ್ಥಾಮರ. ಅಲ್ಲಿಂದ ಅಶ್ವತ್ಥಾಮರ ಕಡೆ ಹೊರಡ್ತಾರೆ. ಈ ಕಡೆ ಒಂದು ಪದ್ಧತಿ ನಡೆದೋಗಿರುತ್ತೆ. ಒಂದು ಮುಂದೆ ಏನು ಅಂದ್ರೆ, ಸಂಜಯ ನೋಡ್ಕೊಂಡು ಹೋಗಕ್ಕೆ ಬರ್ತಾನೆ. ಬಿದ್ದೋದ ದುರ್ಯೋಧನ ನೋಡಿ ಸಂಜಯ ಬಂದಿರ್ತಾನೆ. ಸಂಜಯ ನೋಡ್ತಾನೆ, ಅವನಿಗೂ ಮೋಹ ಇದೇ ಇಲ್ಲ, ತನಗೆ ಆಶ್ರಯ ಕೊಟ್ಟ ಧೃತರಾಷ್ಟ್ರದ ಮಗ ಅಂತೇಳಿ. ಅವನು ಅಂತಾನೆ, ಓ ಹೀಗೆ ಮಾಡಬಾರಾಗಿತ್ತು ಪಾಂಡವ, ಇಷ್ಟೆಲ್ಲ ಗೀತೆ ಹೇಳಿದವನು ಪಾಪ, ಕಣ್ಣಾರೆ ಕಂಡವನು, ಕೃಷ್ಣ ಕೊಟ್ಟ ದಿವ್ಯ ದೃಷ್ಟಿ ವೇದವ್ಯಾಸ ಕೊಟ್ಟ ಕಣ್ಣು ಎಲ್ಲವನ್ನೂ ಕಂಡವನು. ಈ ಕಣ್ಣು ಬಿಟ್ಟು ಬಂದಿದ್ದಾನಲ್ಲ, ಸ್ಪೆಕ್ಸ್ ಇಲ್ಲದೆ ಹೋಗಕ್ಕೆ ಬರೋದಿಲ್ಲ, ಆ ಟೈಪ್ ಆಯ್ತು ಅಷ್ಟೇ. ವೇದವ್ಯಾಸ ಕಡೆ ಅಲ್ಲಿದ್ರೆ ವರ್ಕ್ ಮಾಡ್ತಿತ್ತು, ಇಲ್ಲಿ ಬಂದ ಕಾಣ್ತಾ ಇದೆ, ಇರೋ ಕಾಣ್ತಾ ಇದೆ ಪಾಪ. ಓ ಪಾಂಡವರು ಭಾರಿ ಅನ್ಯಾಯ ಮಾಡಿಬಿಟ್ರು, ಅನ್ಯಾಯ ಮಾಡಿಬಿಟ್ಟು ಬೈದು ಬಿಟ್ಟನಂತೆ. ನಾನು ಏನ್ ಮಾಡಲಿ ದುರ್ಯೋಧನ ಅಂತ ಕೇಳ್ತಾನೆ. ದುರ್ಯೋಧನ ಹೇಳ್ತಾನೆ, ಇನ್ನೇನ್ ಮಾಡಕ್ ಬರುತ್ತೆ, ಒಂದು ಕೆಲಸ ಮಾಡು. ನನ್ನ ಫ್ರೆಂಡ್ ಒಬ್ಬರಿದ್ದಾನೆ, ಚಾರ್ವಾಕ ಅಂತ ಅವನ ಹೆಸರು, ಚಾರ್ವಾಕ ಅಂತ ಹೆಸರಿದೆ, ಅವನು ಹೇಳು ನಾನು ಸತ್ಯ ಅಂತ ವಿಷಯ ತಿಳಿಸು, ಇದು ಪ್ರತೀಕಾರ ತೀರಿಸಿಕೊ ಅಂತ ಅವನು ಹೇಳು ಅಂತ ಹೇಳ್ತಾನೆ. ಇನ್ನೊಂದು ಒಂದು ಅಶ್ವತ್ಥಾಮರ ಈ ಕಡೆ ಈ ಕಡೆ ತಯಾರು ಮಾಡ್ತಾನೆ, ಒಂದು ಫೇಲ್ ಆದ್ರೆ ಮತ್ತೊಂದು ಇರಲಿ ಅಂತ ಹೇಳಿಬಿಟ್ಟು ಈ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಅನೇಕ ಕಡೆ ಇನ್ಫ್ಲೂಯೆನ್ಸ್ ಮಾಡ್ತಾರಲ್ಲ ಆ ಟೈಪ್. ಕೊನೆ ಎಲ್ಲ ಫೇಲ್ ಆದ್ರೂ ಕಷ್ಟ ಆಗ್ಬೇಡ, ಇವ್ರು ಮಾಡಕ್ ಆಗೋದಿಲ್ಲ, ಇವನಂತೂ ಹಠ ಬಿಡೋಕೆ ಸಾಧ್ಯ ಇಲ್ಲ ಅವರು, ಇಲ್ಲಿ ಹೋಗು ಆ ರೀತಿ ಹೇಳು ಅಂತ ಹೇಳಿ ತಷ್ಟ ಸಂಜೆ ಹೇಳಕ್ ಹೊರಟ್ನಂತ ಚಾರ್ವಾಕರಿ. ನೆನ್ಪಿಟ್ಕೊಂಡಿರ್ಬೇಕು ಮುಂದೆ ಏನಾಗುತ್ತೆ ಗೊತ್ತಾಗುತ್ತೆ ನಮಗೆ, ಏನಾಯ್ತು ಏನ್ ವಿಷಯ ಅಂತ ಅರ್ಥ ಲಿಂಕ್ ಸಿಗಬೇಕಾದ್ರೆ ಗೊತ್ತಿರಬೇಕು. ಅಶ್ವತ್ಥಾಮರು ಕೃಪಾಚಾರ್ಯರು ಕೃತ ಮೂರು ಜನ ಹೊರಟರು, ಅಲ್ಲಿಂದ ಹೋಗಿ ಮಾತೇನೋ ಕೊಟ್ಟರು, ನಡೆಸೋ ಧೈರ್ಯನೇ ಅವರಿಗಿಲ್ಲ ಅಶ್ವತ್ಥಾಮರಿಗೆ. ಮಾತು ಕೊಟ್ಟಾಗಿದೆ, ಪಾಂಡವರು ಕಂಡ್ರೆ ಬಚ್ಚಿ ತಲೆ ಮಡಿಸ್ಕೊಂಡು ಓಡಾಡ್ತಿದ್ದಾರೆ ಈಗ. ಅಷ್ಟು ಪಾಂಡವರು ನಿರ್ವಂಶ ಮಾಡಬೇಕಂತ ಹೇಗೆ ಯೋಚನೆ ಮಾಡಬೇಕು ಅವರೀಗ? ಅವ್ರನ್ನ ಕಂಡ್ರೆ ತಲೆ ತಮ್ಮ ತಲೆ ಉಳಿದ್ರೆ ಸಾಕು ಅಂತ ಓಡಾಡ್ತಿರ್ಬೇಕಾದ್ರೆ ಅವ್ರ ತಲೆ ಹೇಗೆ ತೆಗಿಬೇಕೀಗ? ಮಾತು ಕೊಟ್ಟಾಯ್ತು, ಧೈರ್ಯ ಬರಲಿಲ್ಲ, ಮೂರು ಯಥಾಭಾಗ ಒನ್ ಬೈ ತ್ರೀ ಅಭ್ಯಾಸ ಮಾಡಿದ್ರು, ಕುತ್ಕೊಂಡು ಹೊರಟು ಸೀದ ಕಾಡಿಗೆ ಹೋದ್ರು. ಹೊರಗಿದ್ದ ಇಲ್ಲಿ ಕೊಂದಾಕ್ಬಿಡ್ತಾರೋ ಅಂತ ಹೆದರಿಕೆ ಅವರಿಗೆ. ದುರ್ಯೋಧನ ಕಾಂಟ್ಯಾಕ್ಟ್ ಇದ್ದಿದ್ದಕ್ಕೆ ಎಷ್ಟು ಭಯ ನೋಡಿದ್ರೆ ಅವರಿಗೆ. ನಿಜವಾಗ್ಲೂ ಒಳ್ಳೆಯವರು ಅವರು, ಭಯ ಪಡಬೇಕಾದ ಕಾರಣ ಇಲ್ಲ. ಇವ್ರು ಕಾಂಟ್ಯಾಕ್ಟ್ ಬಂದಿದ್ದಕ್ಕೆ ಬಂದ ಭಯ. ಅದಕ್ಕೆ ಅಭಯಂ ಸತ್ವ ಸಂಶುದ್ಧಿ ನಾನಯೋಗ ವ್ಯವಸ್ಥಿತಿ. ನಿರ್ಭೀತಿಯಿಂದ ಬದುಕಬೇಕು ಅಂತಿದ್ರೆ ನಾವು ದೇವರ ಭಕ್ತರಾಗಬೇಕು ಮತ್ತು ದೇವರ ಭಕ್ತರ ಸಹವಾಸ ಮಾಡಬೇಕೆ ಹೊರತು ಬೇರೆ ದಾರಿ ಇಲ್ಲ. ಇಲ್ಲಿ ಅವರು ತಪ್ಪಿದ್ದಲ್ಲ, ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ, ಅವರಿಗೆ ದುಃಖ ಆಗಬೇಕಾಗಿದೆ ಪಾಪ. ಹೋದ್ರು ಒಂದು ದೊಡ್ಡ ಆಲದ ಮರ, ಅಲ್ಲಿ ಮಲ್ಕೊಂಡು ರಾತ್ರಿ ಇನ್ನೇನು ಹೋಗ್ಲಿಕ್ಕಾಗುತ್ತೆ ಹಾಗೆ ಮಲ್ಕೊಂಡು ಅವರಿಬ್ಬರು ನಿದ್ದೆ ಬಂದ್ಬಿಡುತ್ತೆ. ಪಾಪ ಎದುರೆಂಟು ದಿವಸ ಯುದ್ಧ ಮಾಡಿದ್ದಾರೆ, ಸುಸ್ತು ಹೊಡೆದು ಬಿಟ್ಟಿದ್ದಾರೆ. ಮಧ್ಯೆ ಸ್ವಲ್ಪ ಸ್ವಲ್ಪ ತಾಡಿಯ ಲಂಚ್ ಬ್ರೇಕು ಟೀ ಬ್ರೇಕು ಅಂತ ಓಡಾಡ್ತಿರ್ತಾರೆ. ಪಾಪ ಆಳು ಸ್ವಲ್ಪ ಹೊತ್ತು ಹೋಗೋದೇ ಜಾಸ್ತಿ ಈ ಮಧ್ಯೆ. ಅಲ್ಲಿದ್ದಾರೆ ಸುಮ್ಮನೆ ಅವ್ರು ಕುಡಿತಾನೆ ಇರ್ತಾರೆ ಈ ಮಧ್ಯೆ. ಅದು ಫೀಲ್ಡ್ ಅಲ್ಲೇನು ಸುಮ್ಮನೆ ಕೂತಿರೋದಿಲ್ಲ ಅವರು, ಈ ಬಾಟ ಕುಡಿದ್ರು ಇಲ್ಲಿ ಕುಡಿತಾರೆ ಅಲ್ಲೋ ಕುಡಿತಾರೆ, ಇಷ್ಟೇ ವ್ಯತ್ಯಾಸ. ಲಂಚ್ ಅಂದ್ರೆ ಅಲ್ಲೇ ತಿನ್ನೋರು, ಇಲ್ಲೋ ಇಲ್ಲೇ ತಿನ್ನೋರು ಅಂತ ಅಷ್ಟೇ ಅರ್ಥ, ಬೇರೆ ಅಲ್ಲ. ಇಷ್ಟು ಆಡಿದ್ದೇ ಆಯಾಸ ಮಾಡ್ಕೋಬೇಕಾದ್ರೆ 18 ನಾನ್ ಸ್ಟಾಪ್ ಯುದ್ಧ. ಹಾಗೆ ಅವತ್ತಂತೂ ಜಲಿತರ ಕೊಂಡ ದಿವಸ ರಾತ್ರಿ ಕೂಡ ನಿದ್ದೆ ಮಾಡೇ ಇಲ್ಲ, ಒಂದು ದಿವಸ ರೆಸ್ಟೇ ಗಿಷ್ಟೇ ಇಲ್ಲ, ಯಾವುದೇ ಇಲ್ಲ ಅವರಿಗೆ. ಎಷ್ಟು ಆಯಾಸ ಆಗಿತ್ತು ಪಾಪ, ಹಾಗೆ ಮಲಗಿಬಿಟ್ರಂತ ಕೃಪಾಚಾರ ಕೃತವರ ಇಬ್ರು ಕೂಡ. ಆಗ ಅಶ್ವತ್ಥಾಮರಿಗೆ ಮಾತ್ರ ನಾಗಾನ್ ನಿದ್ರಾ ಅಂತ ಹೇಳ್ತಾರೆ, ನಿದ್ರೆ ಬರ್ತಾ ಇಲ್ಲ ಅವರಿಗೆ. ಯಾಕೆ ಮಾತು ಕೊಟ್ಟಿದ್ದಾರೆ ದುರ್ಯೋಧನರಿಗೆ, ನಡೆಸಬೇಕಲ್ಲ, ತಡ ಆದಷ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇಲ್ಲಾದ್ರೆ ಪಾಂಡವರು ಹೊರಗಿದ್ದಾರೆ, ಶಿಬಿರ ಹೊರಗಿದ್ದಾರೆ, ಅವ್ರು ಊರಿಗೆ ಹೋಗ್ಬಿಟ್ರೆ ಇನ್ನು ಟೈಟ್ ಆಗಿಬಿಡುತ್ತೆ, ಸೆಕ್ಯೂರಿಟಿ ಜಾಸ್ತಿ ಆಗಿಬಿಡುತ್ತೆ. ಏನ್ ಮಾಡಬೇಕು ಯೋಚನೆ ಮಾಡ್ತಾ ಮಲಗಿದ್ದಾರೆ. ಒಬ್ರೇ ತಾವು 3 ಜನ ಹೋಗಿ ಏನೋ ಮಾಡಾಗಿಲ್ಲ, ಮಾಡದೇವರಾಗಿಲ್ಲ, ಮಾತು ಕೊಟ್ಟಾಗಿಬಿಟ್ಟಿದೆ, ಒಳಗೊಂದು ಸೇಡಿದೆ. ದುರ್ಯೋಧನನ ಮಾತು ಒಂದು ನೆಪ, ಇನ್ನೊಂದು ಮಾತಿದೆ. ಅಷ್ಟು ದುರ್ಯೋಧನ ಹೇಳಿರ್ತಾರೆ, ನನ್ನ ಮಗನಿಗೆ ಹೇಳಿರಿ, ಪಾಂಚಾಲಾಂ ನೈವ ಶೇಷಯೇಹಿ, ಪಾಂಚಾಲರ ಸಂತತಿ ಉಳಿಬಾರ್ದು, ಸದೌ ಹಿತ್ರಾನ್ ಅಂತ ಹೇಳಿರ್ತಾರೆ. ಪಾಂಚಾಲರ ವಂಶ ನಿರ್ವಂಶವಾಗಬೇಕು ಅಂತ ಅವತ್ತು ಹೇಳಿದ್ದಾರೆ. ಇಲ್ಲಿ ಎರಡು ಸಿಂಕ್ರೋನೈಸ್ ಆಗ್ತಾ ಇದೆ, ಒಂದ್ ಕಡೆ ಅಪ್ಪನ ಮಾತು, ಒಂದ್ ಕಡೆಗೆ ಈ ದುರ್ಯೋಧನನ ಮಾತು. ಯೋಚನೆ ಮಾಡಿ ಹೇಗೆ ಮಾಡಬೇಕು ಅಂತ ಇದ್ದಾರೆ. ನಿದ್ರೆ ಬರ್ತಾ ಇಲ್ಲ, ರಾತ್ರಿ ಕಳೀತಾ ಇದೆ, ಸುಮಾರು 11-12 ಗಂಟೆ ಹೊತ್ತಾಗ್ತಾ ಇತ್ತು. ಅಷ್ಟೊತ್ತಿಗೆ ಅವ್ರು ಮಲಗಿದವರಿಗೆ ಒಂದು ದೃಶ್ಯ ಕಾಣಿಸ್ತಾ ಇತ್ತು. ಆ ದೊಡ್ಡ ಆಲದ ಮರ, ಸಾವಿರಾರು ಕಾಗೆಗಳು ಕೂತಿರ್ತಾವ, ಎಲ್ಲ ಆರಾಮವಾಗಿ ರಾತ್ರಿ ರೆಸ್ಟ್ ಅದರ ಮೇಲೆ. ಆಗ ಏನಾಗಿದೆ, ಒಂದು ಗೂಬೆ ಬರ್ತಾ ಇದೆ, ಅಲ್ಲಿ ಒಂದೇ ಗೂಬೆ ಬರುತ್ತೆ, ಬಂದು ಅಷ್ಟು ಕಾಗೆಗಳನ್ನು ಕೊಂದು 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 ಹಾಕ್ತಾ ಇತ್ತು. ಅಶ್ವತ್ಥಾಮ ನೋಡ್ತಾ ಇದ್ದಾರೆ, ಓಹೋ ಕಾಗೆಗಳು ನೋಡಿದ್ರೆ ಇಷ್ಟೊಂದಿದೆ, ಸಾವಿರಾರಿದೆ, ಗೂಬೆ ನೋಡಿದ್ರೆ ಒಂದೇ ಇದೆ, ಒಂದು ಗೂಬೆ ಇಷ್ಟು ಕಾಗೆಗಳನ್ನು ಕೊಂದು ಹಾಕಿತು. ಓ ಐಡಿಯಾ ಫ್ಲಾಶ್ ಆಯಿತು ಅಂದ್ಕೊಂಡು ಹೊರಿತಂತವ್ರಿಗೆ, ನಾನು ಒಬ್ಬನೇ ಇದ್ದೇನೆ, ದುರ್ಯೋಧನ ಮಾತು ಕೊಟ್ಟು ಬಂದಿದ್ದೇನೆ, ಪಾಂಡವರು ತುಂಬಾ ಜನ ಇದ್ದಾರೆ, ನಾನು ಹ್ಯಾಕ್ ಕೊಳ್ಬೇಕು ಅಂತ ಹೀಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ನಿದರ್ಶನೇನ ಏನೇನ ಪ್ರೇರಿತ ಪರಮಾತ್ಮನ, ಇದು ದೇವರು ಕೊಟ್ಟ ಸೂಚನೆ ಅಂತ ತಿಳ್ಕೊಂಡ್ಬಿಟ್ರೆ. ಹೌದು, ದೇವರು ಕೊಟ್ಟ ಸೂಚನೆನೇ ಅದು, ಆದ್ರೆ ಯಾತಕ್ಕೆ ಅಂತ ಅರ್ಥ ಆಗಲಿಲ್ಲ ಅಷ್ಟೇ ಅವರಿಗೆ. ದೇವರು ಆದ್ಯ ಸೂಚನೆ ಮಾಡಿದ್ದಾನೆ ಅಂತ ಆಚಾರ್ಯ ಮಾತನ್ನು ಹೇಳ್ತಾರೆ. ಗುರುಕುಲಂ ಕೃತಾಪ್ಯಾಸ ದ್ರೋಣೇಹೇ ಬೋಧಕಂ ಅಂತ ಅನುವ್ಯಾಖ್ಯಾನದಲ್ಲಿ ಕೋಟ್ ಮಾಡ್ತಾರೆ. ಮಾಡಿದ್ದು ಒಂದು ಗೂಬೆ, ಅದರಿಂದ ಪಾಠ ಆಗಿದ್ದು ಅಶ್ವತ್ಥಾಮರಿಗೆ. ಓ, ನನಗೆ ಐಡಿಯಾ ಬಂತೀಗ, ರಾತ್ರಿ ಹೊತ್ತಿನೊಳಗೆ ಮಲಗಿದ ಕಾಗೆಗಳನ್ನ, ಅಸಂಖ್ಯ ಕಾಗೆಗಳನ್ನ ಒಂದು ಗೂಬೆ ಕೊಂದಾಕಿ. ಕಾಗೆಗಳಿಗೆ ರಾತ್ರಿ ಕಣ್ಣು ಕಾಣಿಸೋದಿಲ್ಲ, ಗೂಬೆಗೆ ರಾತ್ರಿ ಕಣ್ಣು ಭಾರಿ ಚೆನ್ನಾಗಿ ಕಾಣಿಸುತ್ತೆ, ಹಾಗಲ್ಲಿ ಅದಕ್ಕೆ ಕಾಣೋದಿಲ್ಲ, ಇವ್ ಕಣ್ಣು ಕಾಣೋದಿಲ್ಲ, ಹರಲಕ್ಕೆ ಬರೋದಿಲ್ಲ. ಜೊತೆಗೆ ಗೂಬೆ ಕಣ್ಣು ಸ್ಪಷ್ಟ ಕಾಣ್ತಾ ಇದೆ ಗೂಬೆಗೆ, ಅದಕ್ಕೋಸ್ಕರನೇ ಅವೆಲ್ಲ ಏನ್ ಮಾಡುತ್ತೆ ಈಗ ಬಂದುಬಿಟ್ಟು ಕೊಂದುಕೊಂದು ಹಾಕಿತು. ಇದೇ ಕಾರಣ, ಈಗ ಮಲಗಿದ ಕಾಗೆಗಳನ್ನ ಹೇಗೆ ಗೂಬೆ ಕೊಂದು ಹಾಕಿದೋ, ಪಾಂಡವರು 18 ದಿವಸ ರಾತ್ರಿ ಅವರು ಆರಾಮ ಮಲಗಿರ್ತಾರೆ, ನಾನು ಈಗ ಹೋದ್ರೆ ಕೊಲ್ಲಕ್ಕೆ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ರಾತ್ರಿ ಹೊತ್ತು ಕಗ್ ಗೊಲೆ ಮಾಡಬೇಕು. ನೋಡಿ, ಯುದ್ಧದ ಕಾನ್ಸೆಪ್ಟೇ ಹೊರಟೋಯ್ತೀಗ, ಯುದ್ಧ ಮಾಡೋದೇ ಬೇಡ, ಕೊಲೆ ಮಾಡಿಬಿಡದೆ ಪಾಂಡವರ ಕಡೆಯವರ ಅಂತ ಯೋಚನೆ ಮಾಡಿ ಅಲ್ಲಿಂದ ಎದ್ದು ಬಿಟ್ರಂತೆ. ದೇವರು ಯಾವ ರೀತಿ ಕೆಟ್ಟ ಕೆಲಸ ಮಾಡೋದಕ್ಕೂ ಪ್ರೇರೇಪಣೆ ಕೊಡ, ಅವರಿಗೆ ಹಾಗೂ ಪ್ರೇರೇಪಣೆ ಕೊಡ್ತಾರೆ, ಒಳ್ಳೇದಕ್ಕೂ ಪ್ರೇರೇಪಣೆ ಕೊಡ್ತಾರೆ. ಆ ಕೊಟ್ಟ ಕಷ್ಟ ಎದ್ರಂತ ಅವರು ಎದ್ದಿದ್ದೆ ಹೇಳಿ ಹೇಳಿ ಅಂತ ಎಬ್ಬಿಸ್ತಾರೆ ಅವರಿಬ್ಬರು ಕೂಡ. ಕೃಪಾಚಾರ್ಯ ಹೇಳಿ, ಮಾವ ಹೇಳಿ, ಕೃತವರ್ಮ ಹೇಳು, ಯಾತಕ್ಕೆ ಅಂದರೆ ಹೋಗ್ಬೇಕು, ಪಾಂಡವರನ್ನ ಕೊಲ್ಲಬೇಕು, ಹೋಗ್ತೇನೆ ಅಂದ್ರೆ ಅವ್ರು ಅಂತಾರೆ. ಏನ್ ಮಾಡ್ತೀರಿ ಅಂತ ಕೇಳ್ತಾರೆ. ಇಲ್ಲ, ನಾನು ಬಿಡೋದಿಲ್ಲ, ಪಾಂಡವರು ಕೊಂದು ಬಿಡ್ತೇನೆ ಅಂತ ಹೇಳಿ. ಎಂಥ ಕೆಲಸ ಮಾಡ್ತಿ, ರಾತ್ರಿ ಹೊತ್ತು ಮಲಗಿರ್ತಾರೆ, ಕೊಲ್ಲೋ ಸರ್ವಧರ್ಮನ ಅಂತ ಕೇಳಿದ್ರೆ ನನ್ನ ಧರ್ಮ ಧರ್ಮ ಯೋಚನೆ ನನಗಿಲ್ಲ, ಈಗ ನಾನೇ ಕೊಲ್ಲಬೇಕು, ದುರ್ಯೋಧನ ಕೊಟ್ಟು ಮಾತು ನಡೆಸಬೇಕಷ್ಟೇ, ನಾನು ಹೊರಟೆ ಅಂತ ಹೇಳಿದ್ರೆ ಅವ್ರು ಹೇಳಕ್ ಹೋಗ್ತಾರೆ. ಬೇಡ ಬೇಡ ಅಂತ ಹೇಳಿದ್ರೆ ಅದು ಕೇಳೋದಿಲ್ಲ, ರಥ ಹತ್ಕೊಂಡು ಓಡೇ ಬಿಟ್ರಂತ ಆ ಕಡೆಗೆ, ರಥ ಓಡಿಸ್ಕೊಂಡು ಹೋಗೇ ಬಿಡ್ತಾರೆ ಮುಂದಕ್ಕೆ. ಇವರಿಬ್ರು ನೋಡ್ತಾರೆ, ಗುರುಪುತ್ರ ಒಂದ್ ಕಡೆ ನೋಡಿದ್ರೆ ಸೋದರ ಅಳಿಯ, ಇವರು ದ್ರೋಣಾಚಾರ್ಯರ ಮಗ, ಅವ್ರಿಗೆ ಗೊತ್ತು ಕೃಪಾಚಾರ್ಯ ಅಳಿಯ ಹೆಸರು ಅಳಿಯ ಆದ್ರೂ ಕೂಡ ನನಗಿಂತ ಭಾರಿ ದೊಡ್ಡವ್ರದ್ದು ಗೊತ್ತಿತ್ತು ಅವ್ರಿಗೆ, ಇನ್ನು ಬಿಡ್ಲಕ್ಕೆ ಆಗಲಿಲ್ಲ ಅವರಿಗೆ, ಓಡ್ಕೊತ ಅವರು ಫಾಲೋ ಮಾಡಿದ್ರು. ಇಲ್ಲಿ ಸ್ವಾರಸ್ಯ ನೋಡ್ಬೇಕು, ರಸದಲ್ಲಿ ಅವರು ಓಡ್ತಾ ಹೋಗ್ತಾ ಇದ್ದಾರೆ, ಇವರು ಓಡ್ಕೊತ ಇವ್ರು ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲಿ ಗ್ಯಾಪ್ ಇತ್ತು ಇಬ್ಬರಿಗೂ ಕೂಡ, ಇಬ್ಬರಿಗೂ ಗ್ಯಾಪ್ ಬಂದಿದೆ, ಓಡೋ ಕಾರ್ ನಡ್ಕೋತ ಅವ್ರು ಎಷ್ಟೊತ್ತು ಫಾಲೋ ಮಾಡಕ್ ಬರುತ್ತೆ. ಆ ರೀತಿ ಆಯ್ತು, ಅಶ್ವತ್ಥಾರ ಮುಂದೆ ಹೋಗೇ ಬಿಟ್ರು. ಪಾಂಡವರ ಶಿಬಿರವನ್ನು ಎಂಟರ್ ಆಗಬೇಕು ಅಂತ ಹೋಗ್ತಾರೆ. ಶಿಬಿರ ಅಂದ್ರೆ ಟೆಂಟ್ ಅಂತ ಅರ್ಥ, ಯುದ್ಧದಲ್ಲಿ ಟೆಂಟ್ ಹಾಕಿರ್ತಾರಲ್ಲ, ಆ ಅದು ಒಳ್ಳೆ ಭದ್ರವಾದ ಟೆಂಟ್, ಇವತ್ತಿನ ಟೆಂಟ್ ಇದ್ದಾಗಿರೋದಿಲ್ಲ, ಆಲ್ ಪ್ರೂಫ್ ಟೆಂಟ್ ಟೆಂಟ್ಗಳವೆಲ್ಲ ಕೂಡ. ಅಂತ ಟೆಂಟ್ ಒಳಗೆ ಹೋಗ್ಲಿಕ್ಕೆ ದೋಡ ಏರು ಅಕ್ಷೋಳಿ ಗಟ್ಲೆ ಏಳು ಅಕ್ಷೋಳಿ ಸೈನ್ಯ ನಿಲ್ಬೇಕಾದ್ರೆ ಪಾರ್ಕ್ ಮಾಡಿರ್ಬೇಕಾದ್ರೆ ಸೈನ್ಯ ಹೋಗಿರ್ಬೋದು, ಟೆಂಟ್ ಅಂತ ಉಳ್ಕೊಂಡಿದೆಯಲ್ಲ, ಸೈನ್ಯ ಇನ್ನೂ ಬೇಕಾದಷ್ಟಿದೆ. ನೋಡಿ ಒಳಗೆ ಹೋಗ್ಲಿಕ್ಕೆ ಅಂತ ಜೋರ ರಥ ಓಡಿಸ್ಕೊಂಡು ಬರ್ತಾರೆ. ಶಾಕ್ ಆಯ್ತು ಅವ್ರು ಬಾಗಿ ಶಿಬಿರದ ಹೆಬ್ಬಾಗಿಲಲ್ಲಿ ದೊಡ್ಡ ವ್ಯಕ್ತಿ ಆಕಾಶದ ಎತ್ತಿಬಿಟ್ಟಿದ್ದಾರೆ ರೆಡಿ ಅಂತ ಹೇಳಿ ನೋಡ್ತಾರೆ. ಯಾರು ಅಂತ ನೋಡಿದರೆ ಶಿವನ ಈಶ್ವರ ಎತ್ತಿಬಿಟ್ಟಿದ್ದಾರೆ ಅಡ್ಡ ಕಾಯಿಲೆಕ್ಕೋಸ್ಕರ. ಅವ್ರು ಹೇಳಿದರೆ ಏನು ಅಶ್ವತ್ಥ ಅವರು ಏನು ಸಮಾಚಾರ ಅಂತ ಕೇಳ್ತಾರೆ. ನಾನು ಒಳಗೆ ಹೋಗ್ಬೇಕು, ಪಾಂಡವನ್ನು ಕೊಲ್ಲಬೇಕು ಅಂತ ಸಾಧ್ಯನೇ ಇಲ್ಲ, ನಾನು ಕಾಯ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇಲ್ಲಿ ಪಾಂಡವ ಶಿಬಿರವನ್ನು ಕಾಯ್ತಾ ಇದ್ದೇನೆ, ನಿಮ್ಗೆ ಕಾಯಿಲೆ ಯಾರೇ ಅಂದ್ರೆ ಕೃಷ್ಣ ಹೇಳಿದ್ದಾನೆ. ಎಷ್ಟು ಇಂಟ್ರೆಸ್ಟಿಂಗ್ ನೋಡ್ಬೇಕಂತ, ಕೃಷ್ಣ ಹೇಳಿದ್ದಾನೆ ಅಂದ್ರೆ ರುದ್ರದೇವರು ಕಾಯ್ತಾ ಇದ್ದಾರೆ, ಕೃಷ್ಣ ಹೇಳಿದ್ದಾನೆ ಅಂತ ಅರ್ಥ ಮಾಡ್ಕೊಂಡ್ರೆ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ. ಯುದ್ಧ ಎಂದು ಶುರುವಾಯಿತು, ಕೃಷ್ಣ ರುದ್ರದೇವರೇ ನೀವು ಪಾಂಡವರ ಶಿಬಿರವನ್ನು ಕಾಯ್ಬೇಕು. ಭೀಮಾದೇವನ ಕಾಯಿನ ಸಿಟಿ ಇಲ್ಲ, ಉಳಿದವರು ಎಷ್ಟೋದ್ರೆ ಇದ್ದಾರೆ ಅವ್ರನ್ನ ಕಾಯ್ಬೇಕಲ್ಲ. ಅದಕ್ಕೆ ಯಾರು ಕಾಯ್ಬೇಕು ಅಂದ್ರೆ ಯಾರು ಕೊಲ್ತಾರೋ ಅವ್ರು ಕಾಯ್ಬೇಕು. ಒಂದಿದೆಯಲ್ಲ ಹರ ಕೊಲ್ಲೋಲ್ ಪರ ಕಾಯುವನೆ ಹರ ಹರ ಹಸಿ ಚನ್ನ ಸೋಮೇಶ್ವರ ಅಂತ ಸೋಮೇಶ್ವರ ಶತಕ ಇದೆ, ಹರ ಕೊಲ್ಲೋಲ್ ಪರ ಕಾಯುವನೆ ಅಂತ ಒಂದು ಮಾತಿದೆ. ಅದಕ್ಕೆ ಹರ ಕೊಲ್ತಾನೆ, ಹರನೇ ಕಾದು ಬಿಟ್ರೆ ಯೋಚನೆ ಇಲ್ವಾ ಅಲ್ಲಿಗ, ಈ ಕೊಲ್ಲೋನೇ ಕೊಲ್ಲೋ ಕೈಲಿ ಒಪ್ಪಿಸಿಬಿಟ್ರೆ ಯಾರು ಇವನು ಕೊಲ್ದ ನೀವು ನೋಡಬೇಕು ಅಂತ. ಆಗ ಅವತ್ತಿಂದ ಕಾಯ್ತಾ ಇದ್ದೇನೆ ನಾನೀಗ, ಅವಳು ಬಿಡೋದಿಲ್ಲ ಅಂತ ಹೇಳಿಬಿಟ್ರಂತೆ. ಅಶ್ವತ್ಥಾಮರಿಗೆ ಏನು ಇಟ್ಟೋಸ್ತಾನೆ ಇಲ್ಲ ಪಾಪ, ಒಳ್ಳೆ ಆಪರ್ಚುನಿಟಿ ತಪ್ಪಿ ಹೋಗುತ್ತಲ್ಲ ಅಂತೇಳಿ ಯುದ್ಧ ಶುರು ಮಾಡಿದ್ರಂತೆ. ಅಶ್ವತ್ಥಾಮರು ಬಾಣಗಳ ಮಳೆ ಸುರಿಸ್ತಾ ಇದ್ದಾರೆ ಇವರ ಮೇಲೆ, ಅವರು ಯುದ್ಧ ಮಾಡ್ತಾ ಇದ್ದಾರೆ. ಇದೇನು ಮ್ಯಾಜಿಕ್ ಗೊತ್ತಾ, ಇಲ್ಲಿಂತರೋದು ರುದ್ರದೇವರು, ಅಲ್ಲಿರೋದು ಅಶ್ವತ್ಥಾಮಾಚಾರ್ಯರು, ಇಬ್ರು ಒಂದೇನೆ. ಇದು ಇನ್ನೂ ಆಶ್ಚರ್ಯ. ಅಶ್ವತ್ಥಾಮರು ಶಿವರ ಅವತಾರ, ಮೂಲ ರೂಪ ಇಲ್ಲಿ ಅವತಾರ ರೂಪ ಅಲ್ಲಿ, ಫೈಟಿಂಗ್ ಜೋರ ಫೈಟಿಂಗ್. ಮಸ್ಜಿದ್ ತಲೆ ಹೊಡ್ಕೋ ಪಟ ಪಟ ಹೊಡ್ಕೋತಾರೆ, ಹಾಗಾಗಿಬಿಟ್ಟಿದೆ ಅಷ್ಟೇ. ಕೆನ್ನೆ ಹೊಡ್ಕೋತಾರೆ, ತಲೆ ಹೊಡ್ಕೋದು ಪಟ್ಟ ತಲೆ ಹೊಡ್ಕೊಂಡ್ಬಿಡ್ತಾರೆ ಜೋರಾಗಿ. ಇವ್ರು ಮರ್ತು ಬಿಟ್ಟಿರ್ತಾರೆ, ಏನೋ ಆಗಿಬಿಟ್ಟಿರುತ್ತೆ, ಮರ್ತು ಬಿಟ್ಟಿರ್ತಾರೆ, ಜೋರ ಹೊಡ್ಕೊಂಡು ಹೊಡೆದವ್ರಿಗೆ ಪಾಪ ಅನಿಸಿಬಿಡುತ್ತೆ. ಈ ತಮ್ಮ ತಲೆ ತಾವೇ ಹೊಡ್ಕೋತಾರಲ್ಲ, ತಮ್ಮ ಕೆನ್ನೆ ತಾವೇ ಹೊಡ್ಕೋತಾರಲ್ಲ, ತಮ್ಮ ತಾವೇ ಹೊಡ್ಕೋತಾ ಇದ್ದಾರೆ. ಇದು ಆಗುತ್ತಾ ಅಂದ್ರೆ ಆಗುತ್ತೆ. ಆಚಾರ್ಯ ಹೇಳ್ತಾರೆ, ಅಚಿಂತ್ಯ ಹರಿಶಕ್ತಿರಿಹಿ ದೃಶ್ಯಂತೆ ಆತ್ಮಹನೋಪಿಹಿ. ದೇವ್ರ ಸಂಕಲ್ಪ ಎಷ್ಟು ದೊಡ್ಡದು ಗೊತ್ತಾ, ಮನುಷ್ಯ ಇನ್ನೊಬ್ರು ಕೊಲ್ತಾನೆ ದೇವ್ರ ಸಂಕಲ್ಪ, ತನ್ನೇ ಕೊಂದ್ಕೋತಾನೆ, ಎಂಥ ಸಂಕಲ್ಪ ಇದು. ಆಚಾರ್ಯಕ್ಕೆ ಆತ್ಮಹತ್ಯೆ ಕೋರ್ಟ್ ಕ್ಯಾನ್ಸಲ್ ಕೇಸನ್ನು ಕೋರ್ಟ್ ಮಾಡ್ತಾರೆ ಆಚಾರ್ಯ. ಮತ್ತೆ ಆತ್ಮಹತ್ಯೆ ಮಾಡಿಕೊಂಡು ಮನುಷ್ಯ ಯಾರನ್ನು ಕೊಲ್ತಾರೆ, ತನ್ನೇ ಕೊಂದ್ಕೋತಾನೆ. ಆಶ್ಚರ್ಯ, ತನ್ನನ್ನೇ ಕೊಂದ್ಕೋಬೇಕಾದ್ರೆ ಏನ್ ಮ್ಯಾಜಿಕ್ ಇದು. ಒಂದು ದೇವ್ರು ಹೇಗೆ ಬುದ್ಧಿ ಕೊಡ್ತಾನೆ ನೋಡಿದ್ರೆ ಅಂತ ಹೇಳ್ತಾರೆ. ಅಚಿಂತ್ಯ ಹರಿಶಕ್ತಿರಿಹಿ ದೇವರ ಮಾಯೆ ಅಂದ್ರೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ದೇವರ ಮಾಯೆ ದಾಟಕ್ಕೆ ಯಾರಿಗೂ ಸಾಧ್ಯವಾಗೋದಿಲ್ಲ ಅಂತ ಬುದ್ಧಿ ಕೊಟ್ಟಿದ್ದಕ್ಕೆ ಸ್ವತಃ ರುದ್ರದೇವರು ಅಶ್ವತ್ಥಾವರನ್ನ ಹೊಡೆಯೋದು, ಅಶ್ವತ್ಥಾವರ ಇವರು ಹೊಡೆಯೋದು. ಆಗ ಏನಾಯ್ತಂತೆ, ಮೂಲ ರೂಪ ಅದು ಅವತಾರ ರೂಪ ಇದು. ಶಾಸ್ತ್ರ ಹೇಳುತ್ತೆ ಮೂಲ ರೂಪದ ಶಕ್ತಿ ಬೇರೆ ದೇವತೆಗಳಲ್ಲಿ ಮೂಲ ರೂಪದ ಶಕ್ತಿ ಜಾಸ್ತಿ, ಅವತಾರದ್ದು ಕಡಿಮೆ. ಹಿಂದೆ ಎಷ್ಟೋ ಸತ್ತ ವಿಷಯ ಬಂದಿದೆ, ಅಶ್ವತ್ಥಾವರ ಅವತಾರ ಶಕ್ತಿ ಕಡಿಮೆ ಆಯಿತು, ಅದು ಮೂಲ ರೂಪ ಶಕ್ತಿ ಜಾಸ್ತಿ ಆಯಿತು. ಇವರು ಹೊರಗಾಗೆಲ್ಲ ಲೀಲಾ ಜಲ ಸೋಲಿಸ್ತಾ ಇದ್ದಾರೆ. ಅಗ್ರಸೀತ್ ಶಿವಹ ಅಂತ ಹೇಳಿಬಿಡ್ತಾರೆ, ಮುಂದೆ ನುಂಗಾಕ್ಬಿಟ್ರದು ಬಿಟ್ಟಿದ್ದಾರೆ, ಬಾಯ್ತಾ ನುಂಗಿಬಿಡ್ತಿದ್ರೆ ಅಂತ ನಡೆಯುತ್ತೆ. ಅಲ್ಲಿ ಅರ್ಜುನ ಬಿಟ್ಟ ಅಸ್ತ್ರಗಳನ್ನ ಕಿರಾತಾರ್ಜುನ ಕಾಲಕ್ಕೆ ನುಂಗಿ ಹಾಕಿದ್ರು, ಅರ್ಜುನ ಬಿಟ್ಟ ಅಸ್ತ್ರಗಳನ್ನ ನುಂಗಿ ಹಾಕಿದ್ರು ಶಿವ ಕಿರಾತ ರೂಪದಿಂದ. ಇಲ್ಲಿ ತಾವೇ ಬಿಟ್ಟ ಅಸ್ತ್ರ ತಾವು ನುಂಗಿ ಹಾಕ್ತಾ ಇದ್ದಾರೆ. ಮತ್ತೆ ಎಲ್ಲ ನುಂಗಿದ್ರಂತೆ ಅಶ್ವತ್ಥಾವರ ಅಸ್ತ್ರ ಖಾಲಿ, ಅಸ್ತ್ರಗಳೇ ಇಲ್ಲ. ಆಮೇಲೆ ಧನುಷ್ ತಗೊಂಡು ಹೇಳಕ್ ಹೋದ್ರಂತೆ, ಅದನ್ನು ಬಾಯಿಗಳು ನುಂಗಿ ಹಾಕಿಬಿಟ್ರಂತೆ ನಡೆಯಂತೆ. ಆಮೇಲೆ ಕಟ್ಟಿಗೆ ಏನ್ ಕೊಟ್ಟರು ನುಂಗಿ ಹಾಕಿಬಿಡೋದು ಅಂತಕೊಂಡ್ಬಿಡೋದು ಅಷ್ಟು ಆರಾಮಾಗಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನು ನಿಶಾಸ್ತ್ರೀಗ, ಶಾಸ್ತ್ರ ಇದ್ದೇ ಗೆಲ್ಲಿಲ್ಲ, ಇನ್ನೇನು ಗೆಲ್ಲಬೇಕೀಗ. ಆಗೊಂದು ಉಪಾಯ ಮಾಡಿದ್ರಂತೆ, ಹೇಗೆ ಶಾಸ್ತ್ರ ಹೆಲ್ಪ್ ಮಾಡುತ್ತೆ ನೋಡ್ಬೇಕಂತ ಉಪಾಯ ಮಾಡಿದ್ರಂತೆ. ತಷ್ಟ ಧ್ಯಾನ ಕೂತರಂತೆ ಅಶ್ವತ್ಥಾಮ, ಅಂಥ ಪರಿಸ್ಥಿತಿ ಧ್ಯಾನ ಕೂತಿದ್ದಾರೆ. ಧ್ಯಾನ ಕೂತು ತಮ್ಮ ಶಕ್ತಿ ಸ್ಮರಣೆ ಮಾಡ್ತಾರೆ, ದೇವರನ್ನು ಧ್ಯಾನ ಮಾಡ್ತಾ ಹೋದಂತೆ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆಚಾರ್ಯ ಬರೀತಾರೆ, ಮಾನಸಂ ಯಜ್ಞಂ, ಮನಸ್ಸಿನಲ್ಲೇ ಯಜ್ಞ ಮಾಡ್ಕೊಂಡ್ರಂತೆ. ಮನಸ್ಸಿನಲ್ಲೇ ಯಜ್ಞ ಮಾಡ್ಕೋತಾ ಮಾಡ್ಕೋತಾ ಯಜ್ಞದ ಪಶು ಕೊಡಬೇಕಲ್ಲ, ಬಲಿ ಪಶು ಕೊಡಬೇಕಲ್ಲ. ಯಾವುದು ಪಶು ಅಂದ್ರೆ ಸ್ವಾತ್ಮಾನಂತೂ ಬಲಿಂ ಪಶುಂ ಕೃತ್ವ, ತಮ್ಮನ್ನೇ ಪಶು ಅಂತ ಧ್ಯಾನ ಮಾಡಿಬಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಮನಸ್ಸಲ್ಲೇ ತಮ್ಮ ತಲೆ ಕತ್ತರಿಸಿ ಹಾಕಿಬಿಟ್ರೆ, ಹೊರಗಲ್ಲ ಮನಸ್ಸಿನಲ್ಲೇನೆ. ಇದು ಬಹಳ ಇಂಟ್ರೆಸ್ಟಿಂಗ್. ಇದು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರಲ್ಲ, ಟೆಲಿಪತಿ ಅಂತೇಳಿ ಆ ಟೈಪ್ ವರ್ಕ್ ಮಾಡ್ತಾ ಇದೆ. ಅದು ಮನಸ್ಸಲ್ಲಿ ಅನ್ಕೊಂಡ್ಬಿಟ್ರಂತೆ, ನನ್ನ ನಾನು ಕೊಂದ್ಕೊಂಡಿದ್ದೇನೆ, ಕೃಷ್ಣಾರ್ಪಣ ಅಂತ ತಲೆ ಹಾಕಿಬಿಟ್ರಂತೆ ಮನಸ್ಸಿನೊಳಗೇನು. ಆಗ ದೇವರು ಪ್ರತ್ಯಕ್ಷನಾದರಂತವ್ರು, ಪ್ರತ್ಯಕ್ಷನಾಗಿ ರುದ್ರದೇವರು ಹೇಳ್ತಾ ಇದ್ದಾರೆ, ರುದ್ರದೇವರೇ ಇನ್ನಿವರಿಗೆ ಜಾಗ ಬಿಟ್ಟುಬಿಡಿ ಅಂತ ಹೇಳಿದರು. ಇನ್ನಿವರಿಗೆ ಜಾಗ ಒಳಗೆ ಹೋಗ್ಲಿ, ಇವರು ಪೂರ್ತಿಯಾಗಿ ಒಳಗೆ ಹೋಗಿಬಿಡ್ಲಿ, ನೀವು ಅವರಿಗೆ ಆಯುಧ ಕೂಡ ಕೊಟ್ಟುಬಿಡಿ ಅಂತ ಹೇಳಿದರು. ಯಾಕೆ ಬರಿಸಿದ್ದಾರೆ, ಪ್ರೀತನಾಗಿದ್ದೇನೆ ನಾನೀಗ, ಆದ್ದರಿಂದ ಹೋಗ್ಬೋದು ಅಂತ ಹೇಳಿ ತಕ್ಷಣ ಬಾಯಿ ಬಿಟ್ಟಂತೆ ಪರಮಾತ್ಮ. ರುದ್ರದೇವರು ನುಂಗಿದ್ದನ್ನೆಲ್ಲ ವಾಪಸ್ ಕೊಟ್ರಂತೆ. ಮತ್ತೆ ಇವತ್ತು ನುಂಗಿದ್ದು ಹೋಗೇ ಬಿಡ್ತದೆ, ಲಂಚ ಕೊಟ್ಟಿದ್ದ ನುಂಗಿಬಿಟ್ಟಿರ್ತಾರೆ, ವಾಪಸ್ ಕೊಡ್ಲಿಕ್ಕೆ ಬರೋದಿಲ್ಲ, ಇದೇನು ವಾಪಸ್ ಕೊಡ್ತಾರೆ ಪಾಪ. ಅದಕ್ಕೆ ಹೇಳ್ತಾರೆ ನುಂಗಿ, ವಾಪಸ್ ಕೂಡ ಶಕ್ತಿ ಇದ್ರೆ ನುಂಗಿ ಅಂತ ಹೇಳ್ತಾರೆ. ವಾಪಸ್ ಕೂಡ ಶಕ್ತಿ ಇದ್ರೆ ನುಂಗು, ಸುಮ್ಸುಮ್ಮನೆ ನುಂಗ್ತಾ ಕೂತ ಗತಿಯನ್ನಾಗಿ. ಮತ್ತೆ ಒಂದು ಕಥೆ ಹೇಳ್ತಾರೆ, ವಾದಿರಾಜ ಸ್ವಾಮಿಗಳು ಹಂಪಿಯಲ್ಲಿದ್ದಾಗ ಒಂದು ಪ್ರಸಂಗ ನಡೀತಂತೆ. ಬೆಳಿಗ್ಗೆ ಸಾಧನೆ ದ್ವಾದಶಿ, ನಾಳೆ ದ್ವಾದಶಿ, ಮಧ್ಯೆ ನಾಳೆ ದ್ವಾದಶಿ ತಾನೆ ಸಾಧನೆ ದ್ವಾದಶಿ, ಅವತ್ತಿನ ದಿವಸ ವಿಶೇಷವಾಗಿ ಸಾಧನೆ ದ್ವಾದಶಿ ಇದೆ. ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ ಅವರು. ಅಲ್ಲಿ ವ್ಯಾಸರಾಯರ ಮಠದಲ್ಲಿ ಇದ್ದಾರೆ, ವಾಸ ಮಾಡಿಕೊಂಡಿದ್ದಾರೆ. ಉಡುಪಿಯಿಂದ ಅಲ್ಲಿ ಬಂದು ಹಂಪಿಯಲ್ಲಿ ವಾಸ ಮಾಡಿದ ದಾಖಲೆ ಉಂಟು. ಪುರಂದರದಾಸ ಹೇಳ್ತಾರೆ, ವಿಜಯಿಂದ ಬಂತ ವಾದಿರಾಜ ವಿಜಯಿಂದರ ಎಂಬ ಸಚ್ಚಿಶರಣೆ ಪಡೆದು ಅಂತ ಪುರಂದರದಾಸ ಸುಳಾದಿಯಲ್ಲಿ ಮಾತು ಬರುತ್ತೆ, ವಿಜಯದಾಸರ ದೇವರನಾಮದಲ್ಲಿ ಮಾತು ಬರುತ್ತೆ. ಅಷ್ಟೊತ್ತು ಏನಾಗಿದೆ, ವ್ಯಾಸರಾಯರು ಸಾಧನೆ ದ್ವಾದಶಿ, ವಾದಿರಾಜರನ್ನು ಕರೀರಿ ತೀರ್ಥಕ್ಕೆ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಗೊತ್ತೇನು, ಮಲ್ಕೊಂಡಿಲ್ಲ ಮತ್ತೆ ಇನ್ನೂ ಇದನ್ನ ಮಾಡ್ತಾರೆ, ಭಜನೆ ಮಾಡ್ತಾನೆ ಇದ್ದಾರೆ, ದೇವರ ಸ್ತೋತ್ರ ಹೇಳ್ತಾನೆ ಇದ್ದಾರೆ. ಕರೀತಾರೆ, ಸುದ್ದಿ ಬಂತು ದೊಡ್ಡವ್ರನ್ನ ಕಾಯಿಸಬಾರದು ಅಂತ ಹೇಳಿ ತಕ್ಷಣ ಹೊರಟು ಭಾಗ ಹೊರಟುಬಿಟ್ರು. ನಿನ್ನೆ ರಾತ್ರಿ ಭಜನೆ ಕೂತರು, ಹಿಂದಿನ ದಿವಸ ರಾತ್ರಿ ಏಕಾದಶಿ ರಾತ್ರಿ ದಾಚಿ ಬೆಳಿಗ್ಗೆ ಆಗಿದೆ, ಇದು ಸ್ನಾನಗೇನೆ ಆಗೇ ಇಲ್ಲ, ಸೀದಾ ಹೋಗಿ ಕೈ ಹಿಡಿದ್ಬಿಡು ತೀರ್ಥಕ್ಕೆ. ಆ ತೀರ್ಥ ಕೊಟ್ಟೇ ಬಿಟ್ರು, ತೀರ್ಥ ತಗೊಂಡ್ಬಿಟ್ರು, ಊಟಕ್ಕೆಲ್ಲ ಊಟ ಕೊಡಿ, ಊಟ ಮುಗಿಸ್ಬಿಟ್ರು ರೆಡಿ ಅಂತೇಳಿ. ಇಷ್ಟ ಕತೆ ಕೇಳಿಬಿಟ್ರೆ ಐ ಕ್ಲಾಸ್ ಆಗಿಬಿಡತ್ತೆ. ರಾತ್ರಿ ಬೆಳಿಗ್ಗೆ ವಾದಿರಾಜ ಸ್ವಾಮಿ ಹಾಗೆ ಬಾಳ ನಮ್ದೆಲ್ಲ ಇನ್ನೇನಂತೆ ಅಂತೇಳಿದ್ದು ಜೈ ವಾದಿರಾಜರು ಅಂತೇಳಿ ಮುಗಿಸ್ಬಿಡಬೇಕು ಮನುಷ್ಯ. ಮುಂದೇನಾಯ್ತು ನೋಡಬೇಕು, ಅದು ಬಹಳ ಇಂಟ್ರೆಸ್ಟಿಂಗ್. ಅದು ಇಷ್ಟು ಮಾಡಿದ್ರು ಶಿಷ್ಯರು ಬಿಡ್ತಾರೆ, ಕೆಲವು ಮಠದವರಿಗೆ ತಾವಾಗಿದ್ದೇವೆ ನೋಡ್ಕೊಂಡು ಗೊತ್ತೇ ಇಲ್ಲ, ಉಳಿದವರು ಅಬ್ಸರ್ವ್ ಮಾಡ್ತಾ ಇದೇ ಕೆಲಸ ಅವರಿಗೆ. ಪಾಪ ಮಠದ ಬಹಳ ಜನಗಳಿಗೆ, ಅರ್ಚಕರಿಗೆ, ಮಠದವರಿಗೆಲ್ಲ ನಾವೆಲ್ಲ ದೇವ್ರು ನೋಡ್ತಿರ್ತೇವೆ, ಅವ್ರು ನಮ್ಮನ್ನು ನೋಡ್ತಾ ನಿಂತಿರ್ತಾರೆ ಇಷ್ಟ ಪದ್ಧತಿ. ಆ ದೇವ್ರ ಕಡೆ ನೋಡೋದಿಲ್ಲ, ಪೂಜಾರ ಭಕ್ತರ ಕಡೆ ನೋಡ್ತಿರ್ತಾರೆ ಯಾವಾಗ ಕೂಡ, ಅವ್ರ ಜೇಬು ನೋಡ್ತಾರೆ ವಿಶೇಷವಾಗಿ. ಪಾಪ ಇವರು ದುರಂತವರು, ತಿರುಪತಿಯಲ್ಲಿದ್ದ ಅರ್ಚಕರು ಅಥವಾ ಮೊದಲಾದವರು ಈ ಜನರ ನೋಡೇ ಸಾಕಾಗುತ್ತೆ. ಜನ ಹೋದವರು ದೇವ್ರು ನೋಡ್ಕೊಂಡಿರ್ತಾರೆ, ಅವ್ರು ಜನ ನೋಡ್ತಾ ಕೂತಿರ್ತಾರೆ. ಪಾಪ ಅಲ್ಲಿ ಭಕ್ತಿರೋದ್ರು ಕೂಡ ಆ ವಿಚಾರ ಬೇರೆ, ಅದು ಲೋಕ ಹೇಗೆ ವಿಚಿತ್ರ ಅದು. ಅದಕ್ಕೇನಾಗಿದೆ ಅಲ್ಲಿ, ವಾದಿರಾಜ ಅಬ್ಸರ್ವ್ ಮಾಡ್ತಾ ಇದ್ದ ಕೆಲವು ಆಗದೇ ಇದ್ದೇ ಇರ್ತಾರಲ್ಲ, ಕೃಷ್ಣನ್ನೇ ಬಯೋ ಶಿಶುಪಾಲ ಇರಬೇಕಾದ್ರೆ ವಾದಿರಾಜ ಸ್ವಾಮಿಯಂತವ್ರನ್ನ ಬಯೋ ಜನ ಇದ್ರೆ ಏನು ಆಶ್ಚರ್ಯ ಇಲ್ಲೇ ಇಲ್ಲ. ವಾದಿರಾಜ ವ್ಯಾಸರಾಜರವರಿಗೂ ಭಾರಿ ಪ್ರೀತಿ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ, ಏನಾದ್ರು ಚಾಡಿ ಹೇಳಬೇಕು ಅಂತ ಕಾಯ್ತಾ ಇದ್ರು. ಒಳ್ಳೆ ವಿಷಯ ಸಿಕ್ತಲ್ಲ, ಅವ್ರು ಯಾವಾಗ ವಾದಿರಾಜರ ಆ ಕಡೆ ಹೊರಟು ಬಿಟ್ರು, ಬಂದ್ರು, ಸ್ವಾಮಿ ಹೋಯ್ತು ನೀವು ಯಾರು ಕನಕದಾಸರಿ ಮಾಡಿದ್ರಲ್ಲ ಆ ಟೈಪ್, ಏನು ತೀರ್ಥ ಕೊಟ್ಟು ಊಟಕ್ಕೆ ಕುಡಿಸ್ಬಿಟ್ರಿ, ಅವ್ರು ಸ್ನಾನ ಕೂಡ ಮಾಡಿಲ್ಲ ಗೊತ್ತಾ, ನಾನೇ ನೋಡಿದ್ದೇನೆ, ಇವರು ಸ್ನಾನ ಮಾಡಿ ನೋಡ್ಕೊತ ಕೂತಾರೆ, ಪವಿಲೇ ಸ್ನಾನ ಮಾಡ್ಬೇಕು ಈ ಮತ್ತೆ, ಆದ್ರಿಂದ ನೋಡ್ಕೊತ ಕೂತಿದ್ದೇನೆ, ಏನು ಮಾಡಿಲ್ಲ, ಇನ್ನೇ ತೀರ್ಥ ತಗೊಂಡ್ರು, ಊಟ ಮಾಡಿಬಿಟ್ರು, ಏನ್ ಅನ್ಯಾಯ ಇದು ಒಂದು, ಇಂಥವ್ರು ರೋಡ್ ಕೊಂಡಾಡ್ತಿರಲ್ಲ ನೀವೀಗ, ಅದು ಶುರು ಮಾಡಿದ್ರು. ವ್ಯಾಸರಾದ್ರೆ ಮಾತಾಡ್ಲಿಲ್ಲ, ಹಾಗೆ ಏನ್ ಮಾಡ್ತಾರೆ ನೋಡ್ಕೊಂಬನ್ನಿ ಅಂತ ಕಳಿಸಿದ್ರು. ಏನ್ ಮಾಡ್ತಾರೆ ನೋಡ್ಕೊಂಬನ್ನಿ, ಹೋಗಿ ತಕ್ಷಣ ಹೋದ್ರು ಶಿಷ್ಯರು, ಅವರು ಕಳಿಸಿದ್ರು ಸೀದ ವಾದಿರಾದ್ರಿಂದ ಹೋದ್ರೆ, ಅವ್ರು ಹೋದ್ರಂತೆ ಒಂದು ಕಡೆಗೆ, ಅಲ್ಲಿ ಹೋದ್ರು ಒಂದು ಬಂಡೆ ಊಟ ಮಾಡಿದ್ದಿತ್ತ ಎಲ್ಲ ತೆಗೆದು ಒಂದೊಂದೆ ಕೆಳಗಿಟ್ರಂತ ವಾಪಸ್ಸನ್ನ ಹೇಗಿರ್ತಾರೆ ಗೊತ್ತಿರೋ, ಒಂದೊಂದು ತೆಗೆದಿಟ್ರೆ ಪ್ರತಿಯೊಂದು ಪದಾರ್ಥ ಆಗತಾರೆ ಮಾಡಿದ ಅಡಿಗೆ ಅಂತ ಉಗಿ ಬರ್ತಾ ಇದೆ. ಹಾಗೆ ತೊಗೆ ಬೇರೆ, ಸಾರು ಬೇರೆ, ಅದು ಕಲಿಸ್ಕೊಂಡ್ರೆ ಬೇರೆ ಮಾಡಕ್ಕೆ ಬರೋದು, ತಿಂದಿದ್ದು ಬೇಡ, ಕಲಿಸ್ಕೊಂಡ್ರೆ ಬೇರೆ ಮಾಡಕ್ಕೆ ಬರೋದಿಲ್ಲ. ಮೂದಲಿತ್ತ ಆಮೇಲೆ ಉಪ್ಪು ಜಾಸ್ತಿ ಆಗಿರುತ್ತೆ, ಬಿಟ್ಟು ಹೋಗ್ಬೇಕಂತ ಹೇಳಿ ಉಪ್ಪು ತೆಗೆದ್ರಿ ನೋಡಂತೆ, ಸಾಧ್ಯನೇ ಇಲ್ಲ. ಅದು ಒಯ್ದು ಹೋದಾಗೆಲ್ಲ ತಿರುಬೇಕು ಚೆಲ್ಲಬೇಕಷ್ಟೆ, ಹೊಟ್ಟೆಗಿಂದ ತೆಗಿತಾರಲ್ಲ, ಏನು ಯೋಗಶಕ್ತಿ ಅದು ಒಂದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳ ಕಥೆ ಎಷ್ಟು ಉಪಯುಕ್ತ ಅಂತ ಗೊತ್ತಾಗ್ತದೆ. ಇಡೀ ಅದನ್ನೆಲ್ಲ ತೆಗೆದು ಸಿಸ್ಟಮೆಟಿಕ್ ಆಗಿ ಇಟ್ಬಿಟ್ಟಿದ್ದಾರೆ, ಪ್ರತಿ ಎಲೆಯಲ್ಲಿ ಬಂಡೆಯಲ್ಲಿ ಇಟ್ಟುಬಿಟ್ಟು ಪೂರ್ತಿ ಹೊಸ್ತಾಗಿದೆ. ಸ್ನಾನ ಕೇಳಿದ್ರಂತ ಆಮೇಲೆ ಸ್ನಾನ ಮಾಡಿಬಿಟ್ಟು ಆನ್ಯಕ ಮುಗಿಸಿ ಪೂಜೆ ಮುಗಿಸಿ ಅದು ನೈವೇದ್ಯ ಮಾಡಿದ್ದಾರೆ. ಇದು ಆಶ್ಚರ್ಯ, ಅದು ನೈವೇದ್ಯ ಮಾಡಿ ಆಮೇಲೆ ಮತ್ತೆ ಸಹ ಊಟ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ಕೊತ ಕೂತಿದ್ದಂತೆ ಅವ್ರು ಕೂತಿದ್ದಾನಾತ, ವಾಪಸ್ ಬರ್ತಾ ಇದ್ದಾರೆ ಎಲ್ಲ ಮುಗಿಸ್ಕೊಂಡು. ಅದು ಮರ ಹತ್ತಿ ಎಲ್ಲ ನೋಡ್ತಾ ಇದ್ದಂತೆ ಮರದನ್ನೆಲ್ಲ ಕೂಡ. ಯಾವಾಗ ಅವ್ರ ಹತ್ರ ಬಂದರೂ ಮೇಲೆ ನೋಡಿದ್ರು ವಾದಿರಾಜ ಸ್ವಾಮಿಗಳು, ದೊಡ್ಡ ಜ್ಞಾನಿಗಳು ನೋಡಿದ್ರಂತೆ. ಯಾರಯ್ಯ ನೀನು ಅಂತ ಕೇಳ್ತಾರೆ. ಪಟ್ಟದಲ್ಲಿದ್ದ ಶಿಷ್ಯನೇ ಅವನು, ನಾರಾಯಣ ಆಚಾರ್ಯ ಅಂತ ಹೆಸರು, ಆಚಾರ್ಯರ ಕೆಲಸ ಮಾಡಿದ್ದಾರೆ. ಎಲ್ಲ ನೋಡಿ ತಕ್ಷಣ ಶಾಪ ಕೊಟ್ರಂತೆ, ಏನೋ ಪರೀಕ್ಷೆ ಮಾಡ್ತೀಯ ನನ್ನ, ಅಷ್ಟು ಜ್ಞಾನ ಇಲ್ಲ ನಿನಗೀಗ, ನೀನು ಬ್ರಹ್ಮರಾಕ್ಷಸನಾಗು ಶಾಪ ಕೊಟ್ಬಿಟ್ರು, ನೀನು ಬ್ರಹ್ಮರಾಕ್ಷಸನಾಗು. ಆ ಕ್ಷಣ ಗೋಳಾಡಿಬಿಡ್ತಾನೆ, ಸ್ವಾಮಿ ದಯವಿಟ್ಟು ಕ್ಷಮಿಸಿ ನನ್ನ ತಪ್ಪಾಯ್ತು ತಪ್ಪ, ಅದು ಜ್ಞಾನಿಗಳ ಚರಿತ್ರೆಯನ್ನ ಪರೀಕ್ಷೆ ಮಾಡಕ್ಕೆ ಹೋಗಬಾರದು ಅಂತ ಹೇಳುತ್ತಾರೆ. ಅದು ಯಾರನ್ನೂ ಪರೀಕ್ಷೆ ಮಾಡುವರು ಅಂತ ಅರ್ಥ ಅಲ್ಲ, ಜ್ಞಾನಿಗಳು ಅಂತ ಯಾರು ಪ್ರೂವ್ ಆಗಿರ್ತಾರೋ ಅವ್ರನ್ನ ಟೆಸ್ಟ್ ಮಾಡಕ್ಕೆ ಹೋಗಬಾರದು. ಅದಕ್ಕೆ ಹಿಂಗೆ ಪರೀಕ್ಷೆ ಮಾಡ್ತಾ ಇದ್ದ ಬ್ರಹ್ಮರಾಕ್ಷಸನಾಗು ಅಂತ ಹೇಳಿದ ತಕ್ಷಣ ತಾನು ಹೇಳಿದ, ಸ್ವಾಮಿ ಗೊತ್ತಾಗಲಿಲ್ಲ, ಕ್ಷಮಿಸಿ ಕ್ಷಮಿಸಿ ಅಂತ ಕೇಳಿಕೊಂಡಾಗ ಆಯ್ತು ಹೋಗು, ನೀನು ಬ್ರಹ್ಮರಾಕ್ಷಸರ ಅರಿತಾ ಇರು, ನೀನು ಹಾಗೇನೆ ಇರು. ನನಗೆ ಯಾವಾಗ ಬಿಡುಗಡೆ ಅಂತ ಕೇಳಿದ್ದೇನೆ, ನನಗೆ ಯಾವಾಗ ಬಿಡುಗಡೆ ಆಗಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಒಂದು ಕಾಲ ಬರುತ್ತೆ ನಿನ್ನ ಕಂಡವರು ಪ್ರಶ್ನೆ ಕೇಳ್ತಾ ಹೋಗಬೇಕು, ಆ ಕಾಮಾ ವೈ ಕೋ ನಸ್ನಾತಃ ಅಂತ ಪ್ರಶ್ನೆ ಕೇಳಬೇಕು, ಇದಕ್ಕೆ ಯಾರು ಉತ್ತರ ಕೊಡ್ತಾರಲ್ಲ ಅವಾಗ ನಿನ್ನ ಶಾಪ ವಿಮೋಚನೆ ಆಗಲಿ ಅಂತ ಹೇಳಿಬಿಟ್ರು. ಆ ಕಾಮಾ ವೈ ಕೋ ನಸ್ನಾತಃ ಇಷ್ಟು ಕೇಳಬೇಕು, ಅರ್ಥ ನಿನಗೆ ಬೇಕಾಗಿಲ್ಲ ಅಷ್ಟು ಕೇಳು ಅಂತ ಹೇಳ್ತಾರೆ. ಯಾರು ಉತ್ತರ ಕೊಡ್ತಾರಲ್ಲ ತಷ್ಟ ನಿನ್ನ ಪಿಶಾಚನ್ನು ಹೋಗಿಬಿಡುತ್ತೆ ಅಂತ ಹೇಳಿದ್ರು. ಅವತ್ತಿನಿಂದ ಎಲ್ಲರಕ್ಕೆ ಕೊಟ್ಟರೆ ಅವ್ರು ಆ ಕಾಮಾಯು ಕೋರಿಸ್ತಾರೆ. ಆ ಏನು ಕಾ ಏನು ಮಾವ ಏನು ಆ ಕಾಮಾವ ಏನು ಇಲ್ಲೇ ಇಲ್ಲ ಅದರೊಳಗೆ. ಎಲ್ಲ ವೈಯೊಂದೇ ಉಳಿಯುತ್ತಷ್ಟೇ. ಆ ಕಾಮಾವಯ ಬರೀ ವೈ ಅಷ್ಟೇ. ಯಾತ ಕೇಳಿದ್ರೆ ಏನೇನು ಗೊತ್ತೇ ಇಲ್ಲ. ಕೇಳ್ಕೋತ ಹೋಗ್ತಾ ಇದ್ದ. ಏನು ದೇವರು ಎಷ್ಟು ಅನುಗ್ರಹ ಮಾಡ್ತಾರೆ ಲೆಕ್ಕ ಹಾಕಬೇಕು. ಕೇಳ್ಕೋತಾಗ ಇಲ್ಲಿ ಬಂದನಂತೆ ವಾಜರಾಸ್ವಾಮಿ ಹತ್ರ ಬರ್ತಾರೆ. ಇದು ಕಾಲ ಅಂದ್ರೆ ಹಾಕಿ ಸುತ್ತಿ ಸುತ್ತಿ ಬಂದು ಅವ್ರ ಹತ್ರನೆ. ಈಗ ಅವನಿಗೆ ಜ್ಞಾನ ಇಲ್ಲ. ರಾಜಸ್ವಾಮಿ ಜ್ಞಾನ ಸಿಪ್ಪಿಸುತ್ತೆ ಅವ್ರು. ಏನು ಜ್ಞಾನ ಮರಿಕೊಂಡಿದ್ರೆ ಜ್ಞಾನ ಇರೋದಿಲ್ಲ. ಎಲ್ಲಿ ಮರಗಿದ್ದೆ ಅಂತೇಳಿ ಇನ್ನು ಇವ್ರಿಗೆ ಜ್ಞಾನ ಇರಬೇಕು ಪಾಪ. ಆಗ ಇವ್ರೆ ಕೇಳ್ತಾನೆ ಆ ಕಾಮ ಬೇಕು ರಸ್ನಾತಃ. ಉತ್ತರ ಕೊಡ್ತಾರೆ ತಿಂದುಬಿಡ್ತೀನಿ ಅಂತ ಹೇಳಿ ನಾನು ಬಾಯಿ ತಕೊಂಡು ಕೇಳ್ತಾನೆ. ಉತ್ತರ ತಿಂದುಬಿಡೋದು ಅದೇ ಕೆಲಸ ಅವನು ಉತ್ತರ ಕೊಡದೆ ಹೋದ್ರೆ. ಆಗ ಅವರಂದಿರ್ತಾರೆ ರಂಡಾ ಪುತ್ರ ತೊಮ್ ರಸ್ನಾತಃ ಅಂತ ಹೇಳಿದರು. ಅದಕ್ಕೆ ಅರ್ಥ ಏನಂದ್ರೆ ನೋಡಯ್ಯ ಅವನ ಮಾತಿನ ಅರ್ಥ ಏನು ಗೊತ್ತೇನು? ಪ್ರಶ್ನೆ ಅರ್ಥ ಆ ಕಾ ಮಾ ವೈ ಆಷಾಢ ಈ ಕಾರ್ತೀಕ ಮಾರ್ಗಶೀರ್ ಮಾಘ ಮಾಸ ಮತ್ತು ವೈಶಾಖ ಮಾಸದಲ್ಲಿ ಕೋ ರಸ್ನಾತಃ ಯಾರು ಸ್ನಾನ ಮಾಡೋದಿಲ್ಲ ಅಂತ ಅರ್ಥ. ಅದಕ್ಕೆ ಇವತ್ತು ಬೇಕಾದರೆ ಸಿಗ್ತಾರೆ. ಸ್ನಾನೇ ಮಾಡೋದಿಲ್ಲ ಆ ವಿಚಾರ ಬೇರೆ. ಎಂದು ಹೋಗ್ತಾರೆ ಎದುರು ಸ್ನಾನ ಮಾಡಿದ್ರೆ ಸಿಗ್ತಾರೆ ಪಾಪ. ಅವತ್ತು ಭಾರಿ ಕಷ್ಟದ ಪ್ರಸಂಗ ಇತ್ತು. ಎಲ್ಲರೂ ಧರ್ಮಿಷ್ಠರಾಗಿದ್ದ ಕಾಲ ಅದು ಒಂದು. ಅವರಂದ್ರಂತೆ ಹಲೋ ಪಾಪಿಷ್ಟ ತೊಮ್ ರಸ್ನಾತಃ ನೀನು ಸ್ನಾನ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಬ್ರಹ್ಮರಾಕ್ಷಸಗಳು ಸ್ನಾನ ಮಾಡೋದಿಲ್ಲ ಅಂತ ಅರ್ಥ. ಇನ್ನೊಂದರ್ಥ ಯಾರು ಈ ನಾಲ್ಕು ತಿಂಗಳಲ್ಲಿ ಎಲ್ಲ ತಿಂಗಳಲ್ಲೂ ಮಾಡಬೇಕು. ಈ ಮಧ್ಯೆ ನಾಲ್ಕು ತಿಂಗಳು ವಿಶೇಷ. ನಾಲ್ಕು ತಿಂಗಳು ದಿವಸ ಕ್ಲಾಸ್ಗೆ ಹೋಗಬೇಕು. ಪರೀಕ್ಷೆ ಇದ್ದು ಹೋಗಲೇಬೇಕಲ್ಲ ಆ ಟೈಪ್ ಅಷ್ಟೇ. ಕ್ಲಾಸಿಗೆ ದಿವಸ ಹೋಗಬೇಕು, ಎಕ್ಸಾಮ್ ದಿವಸಕ್ಕೂ ವಿಶೇಷ ಹೋಗ್ಬೇಕು. ಇಲ್ಲದ್ರೆ ಅವ್ರು ವರ್ಷದ ಕಳ್ಕೊಂಡ್ಬಿಡ್ತಾರೆ. ಇದು ಎಲ್ರಿಗೂ ಇಂಪಾರ್ಟೆನ್ಸ್ ಇದೆ. ದಿವಸ ಸ್ಥಾನ ಅಂದ್ರೆ ಆಶಿ ಸ್ಥಾನ ಅಂತಾರೆ, ಕಾರ್ತಿ ಸ್ಥಾನ ಅಂತಾರೆ, ದಿವಸ ಸ್ಥಾನ ಅಂತಾರೆ. ನಮ್ಗೆ ಕನ್ಫ್ಯೂಸ್ ಆಗಿದೆ. ತೀರ್ಮಾನ ಆಗೋರು ಸ್ಥಾನವೇ ಮಾಡಬಾರ್ದು, ತೀರ್ಮಾನ ಮಾಡಬೇಕಿರುತ್ತೆ. ತೀರ್ಮಾನ ಆಗಿಲ್ಲ ಇನ್ನು ಕೂಡ, ತೀರ್ಮಾನ ಆಗಿದೆ ಆದ್ರೆ ಸ್ಥಾನ ಮಾಡಂತೆ. ಅದಕ್ಕೆ ಕೇಳ್ತಾರೆ ಹಾಗಲ್ಲ ಅಲ್ಲ, ನಿತ್ಯ ಸ್ನಾನ ಮಾಡಲೇಬೇಕು, ಸಕಾಲಕ್ಕೆ ಮಾಡಬೇಕು. ಆದ್ರೆ ಆಗ ವಿಶೇಷವಾಗಿ ಮಾಡಬೇಕು ಅಂತ. ಅದಕ್ಕೆ ನೀನು ಮಾಡೋದಿಲ್ಲ ಅಂದ್ರೆ ಯಾರು ಸ್ನಾನ ಮಾಡೋದಿಲ್ಲೋ ಅವ್ರು ಬ್ರಹ್ಮ ರಾಕ್ಷಸರಾಗ್ತಾರೆ, ಬ್ರಹ್ಮ ಪಿಶಾಚಿಗಳಾಗ್ತಾರೆ ಅಂತ. ನಮಗೆ ಅನಿಸ್ತಿದ್ರೆ ಮೋಕ್ಷ ಸಿಗಲಿ ಬಿಡಲಿ, ಪಿಶಾಚಿಗಳಾಗಬಾರ್ದು ಅಂದ್ರೆ ಸ್ನಾನ ಮಾಡಬೇಕು. ಕೊನೆ ಪಕ್ಷ ಪಿಶಾಚಿಗಳಾಗಬಾರ್ದು ನಬಿ ಅಂತಿದ್ರೆ ಇಂಥ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡ್ಕೋಬೇಕು. ಹಾಗಂದ ತಕ್ಷಣ ಅವನ ಸ್ನಾನ ಹೊರಟೋಯ್ತು. ನಿಂತಿದ್ದಾನೆ ಬಟ್ ಭೂತವಾಗಿ ಹೇಳಿದ್ರು. ಇನ್ನು ಮೇಲೆ ನೀನು ಭೂತರಾಜನ ಆಗು ಅಂತ ಹೇಳಿದರು. ಭೂತರಾಜನ ಕಥೆ ಹಾಗೆ ಬಂದಿತ್ತು. ಅವತ್ತರಿಂದ ವಾದರಾಜನ ಪಟ್ಟ ಶಿಷ್ಯ. ಅವ್ರಿಗೆ ಸೇವೆ ಮಾಡ್ಕೊಂಡಿದ್ದ ಕಣ್ಣಿಗೆ ಕಾಣ್ತಾನೆ ಇರೋದಿಲ್ಲ. ಉಳಿದವ್ರ ಕಣ್ಣಿಗೆ ಅವ್ರ ಕಣ್ಣಿಗೆ ಮಾತ್ರ ಕಾಣಬೇಕು, ಯೋಗ್ಯರ ಕಣ್ಣಿಗೆ ಕಾಣಬೇಕಷ್ಟೇ. ಮುಂದೆ ಎಷ್ಟೆಷ್ಟೋ ಪ್ರಮಾಣದಲ್ಲಿ ಇವತ್ತರ ಸೋತೆ ಹೋದರೆ ಆ ಭೂತರಾಜ ಸ್ಥಾನ ಇದ್ದೇ ಇದೆ. ಅವ್ರ ವಿಷಯ ನಾವು ಇಲ್ಲಿ ನೋಡಿ ಯಾರಿಗೋ ಪದ್ಧತಿ ಬಂದಿರೋ ವಾದರಾಜ ಸ್ವಾಮಿ ಮಾತ್ರ ಬಂದ ಪದ್ಧತಿ ಅದು. ವಿಶೇಷವಾದಂತಹ ಒಂದು ಸಿದ್ಧಿ ಅದು. ಅದನ್ನ ಅರ್ಥ ಮಾಡಿಕೊಂಡ್ರೆ ತಿಂದಿದ್ದನ್ನು ತೆಗೆದಿಟ್ಟ ಕಥೆ ಎಲ್ಲ ಅದಕ್ಕೆ ಹೇಳಿದ್ದಿಷ್ಟೆಲ್ಲ ಕೂಡ. ವಾದರಾಜ ಸ್ವಾಮಿ ಇತ್ತೀಚೆಗಿಂತ ಪುನರ್ವಾಸ ಬಗ್ಗೆ ಕಥೆ ಒಂದು ಹೇಳ್ತಾರೆ. ಅವರು ಇಂಥ ಯೋಗಿಗಳಾಗಿದ್ದಾಗ ಸ್ವತಃ ರುದ್ರದೇವರು ಹೇಗಿರೋದೇನು ಆಶ್ಚರ್ಯ. ಮೂಲ ರೂಪ ಅದು ಕೂಡ ಎಲ್ಲ ತೆಗೆದು ಲೈನ್ ಎಲ್ಲ ಅಸ್ತ್ರ ಕೊಟ್ಟುಬಿಟ್ರಂತೆ. ಬಿಲ್ಲು ಬಾಣ ಖಡ್ಗ ಎಲ್ಲ ಸಿಕ್ಬಿಡ್ತಾ ಅವರಿಗೆ. ಸಿಕ್ಬಿಟ್ಟು ಹೇಳ್ತಾರೆ ನೋಡಿ ದೇವರು ನಿಲ್ಲಿಸಿದ್ದ ಕಾಯಬೇಕು ಅಂತ ಹೇಳಿ. ಅದೇ ದೇವರು ಹೇಳಿದ ಕೊಟ್ಟುಬಿಡಿ ಅಂತ ಹೇಳಿ. ನನ್ನ ಕೆಲಸ ಮುಗಿತು, ಚಾರ್ಜ್ ಕೊಡಿದ್ರೆ ಕೊಡ್ತಾರಲ್ಲ ಆ ಟೈಪ್. ಚಾರ್ಜ್ ಕೊಟ್ಟು ಹೋಗ್ರಿ ಅಂದ್ರೆ ಕೊಟ್ಟು ಹೋಗ್ಬಿಡ್ತಾರೆ ಆ ಕಡೆ. ನನ್ನ ಕೆಲಸ ಮುಗಿತು ಅಂದ್ರೆ ಎಲ್ಲ ಕೊಟ್ಟು ನಾನು ಹೊರಡ್ತೇನೆ ಅಂತ ಹೊರಟು ಹೋಗ್ಬಿಟ್ರಂತ ಕಡೆ. ಈಗ ಏನಾರು ಮಾಡ್ಕೊಂಡಿದ್ವಿ, ಏನಾರು ಮಾಡ್ಕೊಂಡು ಹೋಗ್ರಿ ನೀವೀಗ. ಇವ್ರ ಗುರಿ ಒಂದೇ ಇದ್ರು, ಅದನ್ನು ಸಂತೋಷ ಪಡಿಸ್ಬೇಕು. ಆದ್ರೆ ಒಳ ನುಗ್ಗೇ ಬಿಟ್ರೆ ತಗೊಂಡ್ಬಿಟ್ಟು ಒಳ ನುಗ್ತಾ ಇದ್ದಾರೆ. ಒಳ ಅಷ್ಟೊತ್ತಿಗೆ ಏನಾಯ್ತು, ಕೃಪಾಚಾರ್ಯ ಕೂತವರು ಓಡ್ಕೊತ ಜಾಯಿನ್ ಆದರೆ ಈಗ ಬಂದು ದೇವ್ರು ಹೇಗೆ ಈ ಗ್ಯಾಪ್ ನೋಡ್ಲೇ ಇಲ್ಲ ಅವ್ರು. ಏನಾಯ್ತು ಇಷ್ಟೊತ್ತು ನೋಡ್ಲೇ ಇಲ್ಲ ಅವ್ರು. ಸ್ವಲ್ಪ ಗ್ಯಾಪ್ ಏನು ನಡೆದೋಗ್ಬಿಟ್ಟಿದ್ರು. ದೇವ್ರು ಹೇಗೆ ಯೋಜನೆ ಮಾಡ್ತಾ ಇದ್ದಾನೆ. ಅವರಿಬ್ಬರಿಬ್ಬರು ರೀತಿ ಬೇರೆ ಆಗಿದೆ, ಗುಟ್ಟಲ್ಲೇ ಗೊತ್ತಾಗ್ತಿದ್ರು, ಗುಟ್ಟು ಗೊತ್ತಾಗಿಲ್ಲ ಏನಾಯ್ತು ಅಂತ ಹೇಳಿ. ಇಂಥ ವಿಚಿತ್ರವಾದಂತಹ ಸನ್ನಿವೇಶ. ಅವ್ರು ಬಂದರಂತೆ ಆಗ ಹೇಳ್ತಾರೆ, ಅಶ್ವತ್ಥ ನಾವು ಬರ್ತೇವೆ, ನೀವು ಬರಬೇಡಿ, ನೀವು ಬರಬೇಡಿ, ಬಾಗಿಲಲ್ಲಿ ನಿಂತ್ಕೊಂಡ್ಬಿಡಿ, ಇಲ್ಲೇ ನಿಂತ್ಕೊಂಡ್ಬಿಡಿ ಇವ್ರನ್ನು ನೀವು. ನಾವು ಒಳಗೆ ಹೋಗ್ತೇನೆ, ಒಳಗೆ ಹೋಗಿ ಕೊಂದು 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 ಹಾಕ್ತಾ ಬರ್ತೇನೆ. ನೀವು ತಪ್ಸ್ಕೊಂಡೋಗಿ ಹೊರಗೆ ಬರ್ತಾರಲ್ಲ ಅವ್ರನ್ನ ಕೊಲ್ಲಿ ಅಂತ ಹೇಳಿದ್ರು. ಇದು ಯಾರು ಉಳ್ಕೋಬಾರ್ದು, ಈ ರೀತಿ ಜಿರಳೆ ಹೊಡಿಲಕ್ಕಾಗೋದಿಲ್ಲ, ಇಲ್ಲಿ ಹೊಡಿಲಕ್ಕಾಗೋದಿಲ್ಲ, ಇವ್ರನ್ನ ಕೊಲ್ಲಬೇಕು ಅಂತ ತೀರ್ಮಾನ ಒಳಗೆ ಹೊಟ್ಟೇ ಬಿಟ್ರಂತೆ. ಅಶ್ವತ್ಥಾಮರ ಹಠ ಇದು ಒಂದು. ಅಷ್ಟು ಹಠ ಮಾಡಿ ಒಳಗೆ ಹೋಗ್ತಾ ಇದ್ದಾರೆ. ಅವ್ರು ಮೊದಲು ಹೋಗಿದ್ದು ಯಾರ ಹತ್ರ ಗೊತ್ತೇನು? ಸೀದ ದುಷ್ಟಜ್ಞನ ಹತ್ರ ಹೋಗ್ತಾರೆ. ಅವ್ರ ಮೇನ್ ಟಾರ್ಗೆಟ್ ದುಷ್ಟಜ್ಞನೇ. ಆ ದುರ್ಯೋಧನ ಟಾರ್ಗೆಟ್ ಪಾಂಡವರು ಅವ್ರ ಮಕ್ಕಳು. ಇವ್ರ ಟಾರ್ಗೆಟ್ ದುಷ್ಟಜ್ಞನ. ನಮ್ಮ ಅಪ್ಪನ ಕೊಂದವರು ಆಸಿಟ್ಟಿದೆ. ನಮ್ಮಅಪ್ಪ ನನ್ನ ಕೊಂದು ಹಾಕಿಬಿಟ್ಟಿದಾರಲ್ಲ, ಅದು ಸೇರಿ ತಿರ್ಸ್ಕೋಬೇಕು ಅಂತ ಕಾಯ್ತಾ ಇದ್ರು. ಸೀದ ಅಲ್ಲಿ ಹೋದ್ರು ಶಿಬಿರ. ಅದು ಅದು ಹ್ಯಾಗೆ ಗುರುತಿರೋದು ಅಂತ ನಮ್ಮ ಪ್ರಶ್ನೆ. ಇದನ್ನ ಸಣ್ಣ ಪ್ರಶ್ನೆಗಳು ಭಾರಿ ಜ್ವರ ಬರುತ್ತೆ, ಹೆಂಗ್ ಗುರುತಿರೋದ್ರಿ ಈ ಮಧ್ಯೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಎಲ್ಲರ ರಥಗಳಿಗೆ ಧ್ವಜ ಹೇಗಿರ್ತಿತ್ತು, ಅವ್ರ ಟೆಂಟ್ಗಳು ಮಾರ್ಕ್ ಇರ್ತಿತ್ತು. ಆ ಟೆಂಟ್ಗೆಲ್ಲ ಮಾರ್ಕ್ ಇರ್ತಿತ್ತು, ಅವ್ರೊಳಗಿದ್ದಾರೆ ಅಂತ ಅರ್ಥ. ಅದ್ರೊಳಗೆ ಇವತ್ತು ಫ್ಲಾಗ್ ಹೋಗ್ತಾರೆ, ಮಿನಿಸ್ಟರ್ ಕಾರ್ ಹತ್ರ ನೋಡ್ತಾರೆ ಆ ಟೈಪ್. ಕಾರುಗಳು ನೋಡ್ಬೇಕಾದ್ರೆ ಇಂಥವ್ರ ಕಾರು ವೈಯಪ್ಪ ಕಾರದ ಗುರುತಿಸ್ತಾರಲ್ಲ, ಆ ಟೈಪ್ ಶಿಬಿರಗಳೆಲ್ಲ ಲಾಂಛನಗಳಿದ್ವು. ದುಷ್ಟೋದ್ಯಮ ಸೇನಾಧಿಪತಿ, ಅವನು ಪ್ರಮುಖ ವ್ಯಕ್ತಿ ತಾನೇ. ಲಾಂಚ ಸೀದಾ ಒಳಗೆ ಹೋದ್ರು, ಮಲಗಿದ್ದ ಹೋದ್ರು, ಎದೆ ಮೇಲೆ ಕೂತ್ರು, ಅಂತ ಕಾಲಿಟ್ರು, ಧನುಸನ್ನ ಹಾಕಿ ತಗೊಂಡ್ರು, ಜೋರಾಗಿ ಒದ್ರಂತ, ಪಟ್ಟಂತ ಕಾಲಿಲ್ ಒದ್ರಂತ. ಆಗ ಅವನು ಎಚ್ಚರ ಆಯ್ತಂತೆ, ಎದೆ ಮೇಲೆ ಕೂತ್ಬಿಟ್ಟಿದ್ದಾರೆ ಜೋರಾಗಿ ತಗೊಂಡ್ಬಿಟ್ಟು. ನೋಡ್ತಾನೆ ಅಲುಗಾಡ ದುರ್ದೇವ್ರ ಕೂತ್ರೆ ಎಬ್ಸಕ್ ಸಾಧ್ಯನ ಪಾಪ ಅವರಿಗೆ. ಹೇಳ್ತ ಏನ್ ಸ್ವಾಮಿ ಅಂತ ಕೇಳ್ತ, ಕತ್ಲು ಗಾಢಾಂಧಕಾರ ಇವತ್ತೆ ಅಮಾವಾಸ್ಯ ಇವತ್ತು ಮರಿಬಾರ್ದು. ಮತ್ತೆ ಅಮಾವಾಸ್ಯ ಕಾಡ್ಗತ್ತೆ, ಅದಕ್ಕೆ ಅದು ಕಾಡ್ಗತ್ತಲೆಯ ರಾತ್ರಿ ಅದು ಒಂದು ಭಯಂಕರ ಇನ್ನೊಂದು ರಾತ್ರಿ ಆಗ್ತಾ ಇದೆ. ಸೊ ಇವರು ಕೊಳ್ಳಕ್ ಬಹಳ ಅನುಕೂಲ ಆಗಿತ್ತು, ಅದಕ್ಕೆ ಗೂಬೆ ಕೊಳ್ಳಕ್ಕೂ ಅನುಕೂಲ ಆಗಿತ್ತು. ಕಾಳರಾತ್ರಿ ಅದು ಒಂದು, ಇದು ಕಾಳರಾತ್ರಿನೇ, ಅದು ಕಾಳರಾತ್ರಿ ಎಂದು ಕರೆದಿದ್ದಾರೆ ಮಹಾಭಾರತದೊಳಗೆ. ನೋಡ್ತಾ ಇದ್ದಾರೆ ಆ ಧ್ವನಿಯೆಲ್ಲ ನೋಡಿ ಗುರುತಿಳಿದ್ರಂತೆ. ಸತಿಗೆ ಅಗ್ನಿ ಅವತಾರ ಬೇರೆ ಅದು ಶ್ರದ್ಯುಮ್ನ ಗುರುತಿಳಿತಾನೆ. ಓ ಅದು ಭಯ ಇದ್ದೇ ಇತ್ತು ಆತನಿಗೆ, ಎಂದ ನಾನು ಮರದೇ ಹೊಡಿತಾರೆ ಅಂತ ಗೊತ್ತಿತ್ತು. ಈ ಕಳ್ಳರಿಗೆ ಗೊತ್ತಿರುತ್ತೆ ಶೂಟ್ ಮನೆ ಮಾಡ್ತಾರೆ ಎಂದಾಗ ಒಂದು ದಿವಸ ಅಂತೇಳಿ. ಆ ತರ ಅವ್ರಿಗೆ ಗ್ಯಾರಂಟಿ ಗೊತ್ತಿತ್ತು. ಪಾಪ ಅಂಥ ಮಗ ಇದ್ದಾಗ ಬಿಡ್ತಾರೆ ಸೇರ್ತಿರಿಸಿಕೊಳ್ಳೋದನ್ನ. ಅದಕ್ಕಾಗಿ ಓ ಅಶ್ವತ್ಥಮಾಚಾರ ಬಂದಿದ್ದೀರಿ, ಗುರುಗಳ ಮಗ ಬಂದಿದ್ದೀರಿ, ನಮ್ಮ ಮುಂದಿನ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಕತೆ ಮುಗಿಸೋದಕ್ಕೆ ಬಂದಿದ್ದೀರಿ ನೀವೀಗ, ಆಯ್ತು ಏನು ಮಾಡೋಕ್ಕಾಗೋದಿಲ್ಲ, ನನ್ನ ಕೊಲ್ಲಿ, ನಾನೇನು ಇದು ಮಾಡೋದಿಲ್ಲ, ಆದರೆ ಒಂದು ಚಾನ್ಸ್ ಕೊಡಿ ನನಗೆ ಅಂತ ಹೇಳ್ತಾರೆ. ಏನು ಚಾನ್ಸು ಅಂದರೆ ಇನ್ನೇನೂ ಇಲ್ಲ, ಸ್ವಲ್ಪ ಎದ್ದೇಳ್ತೇನೆ ನಾನು, ಶಸ್ತ್ರ ತಗೋತೆ, ಜಹಿಮಾಮ್ ಶಸ್ತ್ರಪೂತಂ ಅಂತ ಹೇಳಿದರೆ ನಾನು ಎದ್ದು ಕೈಲಿ ಬಹಳ ಬಿಲುಬಾಣ ಹಿಡ್ಕೋತೇನೆ, ಕೊಂದು ಬಿಡಿ. ಯಾತಿ ಈಗ ಸತ್ತರೆ ಕೊಲೆ ಆದಾಗತ್ತೆ, ಆಗ ಸತ್ರ ಯುದ್ಧದಲ್ಲಿ ಸತ್ತಾಗತ್ತೆ, ಕೊಲೆಯಾಗಿ ಸತ್ರ ದುರ್ಮರಣ ಆಗುತ್ತೆ, ಯುದ್ಧದಲ್ಲಿ ಸತ್ರ ಹುತಾತ್ಮರಾಗ್ತೇನೆ, ನನಗೆ ವೀರ ಸ್ವರ್ಗ ಸಿಗುತ್ತೆ. ಆದ್ದರಿಂದ ನಾ ಕೈಲಿ ಶಸ್ತ್ರ ಹಿಡ್ಕೊಂಡ ಮೇಲೆ ಕೊಲ್ಲಿ ಅಂದ್ರಂತೆ. ಅಶ್ವತ್ಥವರು ಹೇಳ್ತಾರೆ, ದುಷ್ಟದ್ಯುಮ್ನ ನಿನ್ನ ಸದ್ಗತಿ ಬೇರೆ ಕೇಳು ಅಂತ ಹೇಳಿದ್ರು. ಸದ್ಗತಿ ಆಗಬೇಕಾ ನಿನಗೆ? ನಸಂತಿ ಬ್ರಹ್ಮಹಣಾಂ ಹೇ ಲೋಕಾಹ ವಿಶೇಷತಶ್ಚೈವ ಗುರುದ್ರೋಹಾಂ ಪುನಃ. ಎಂತ ಸುಭಾಷಿತ ಅದು, ಬ್ರಹ್ಮದ್ರೋಹಿಗಳಿಗೇನೆ ಸದ್ಗತಿ ಆಗೋದಿಲ್ಲ, ಇನ್ನು ಗುರುದ್ರೋಹಿಗಳು ಸದ್ಗತಿ ಆಗತ್ತಾ ಅಂತ ಕೇಳ್ತಾರೆ. ಗುರುದ್ರೋಹಿಗಳು ಸದ್ಗತಿ ಯಾವ ಜನ್ಮದಲ್ಲೂ ಆಗೋದಿಲ್ಲ. ಹೇಳ್ತಾರೆ ಶಾಸ್ತ್ರಗಳಲ್ಲಿ, ಗುರುಮಂತ್ರ ಪರಿತ್ಯಾಗಿ ರೌರವಮ್ಯಾತಿ ನ ಸಂಶಯ, ಗುರುಗಳ ಸಾಮಾನ್ಯ ದ್ರೋಹಕ್ಕೇನೆ ನರಕಾಗತ್ತಂತೆ. ನೀನಂತೂ ಕೊಂದವನು, ಮಹಾಪಾಪಿಷ್ಟ ನೀನು, ನಿನಗೆ ಎಂದೆಂದೂ ಸದ್ಗತಿ. ಜ್ವರಾಚಾರ್ಯ ಗುರುಗಳು ಹೌದು, ಬ್ರಾಹ್ಮಣರು ಹೌದು, ಜೊತೆಗೆ ಬರೀ ಬ್ರಾಹ್ಮಣ ಮಹಾಬ್ರಾಹ್ಮಣರ ಜೊತೆಗೆ ಅಂಥವ್ರನ್ನ ಕೊಂದು ನೀ ಸದ್ಗತಿ ಕಾಣ್ತಾ ಇದೀಯಾ, ಶಸ್ತ್ರದಿಂದ ಪೂತನಾಯ ಸಹಾಯ ಒಳ್ಳೆ ಸದ್ಗತಿ ತಿಳ್ಕೊಂಡಿದ್ದೀಯಾ, ನಿನ್ಗೆ ಎಂದೆಂದೂ ಸದ್ಗತಿ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನಾನು ಯಾಕೆ ಹೋದ್ರೂ ಸದ್ಗತಿ ಆಗೋದಿಲ್ಲ, ಆದ್ರೂ ಹೇಳೋದ್ರೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಹೇಳೋದಕ್ಕೆ ಬಿಡೋದಿಲ್ಲ, ಇಲ್ಲ ಕೊಂದು ಬಿಡ್ತೇನೆ ಅಂತ ಹೇಳಿ ಕೊಲ್ಲೆಗೆ ನೇಣ ಹಿಂದೆ ಕಲ್ತ್ಕೊಂಡಿದ್ದರು. ಅವರು ಒಂದ್ಸತಿ ಕೊಲ್ಲಕ್ಕೆ ಹೋದಾಗ ಆಗಿದ್ದಿಲ್ಲ, ನಮಗೆ ಮರ್ತೋಗ್ಬಿಟ್ಟಿರ್ತ, ಅವ್ರ್ಯಾಕೆ ಬರೀತಾರೆ, ನಾವು ಮರಿತೇವೆ, ಕೇಳಿ ಮರೆತು ಬಿಡ್ತೇವೆ ಅಷ್ಟೇ. ಅವ್ರು ಮಾಡೋರು ಅವ್ರ್ಯಾಕೆ ಬರೀತಾರೆ, ಪಾಪ ಜ್ಞಾಪಕ ಇಟ್ಕೊಂಡಿದ್ರು. ಒಂದ್ಸತಿ ಕೊಲ್ಲಕ್ಕೆ ಹೋದಾಗ ಆಗಿದ್ದಿಲ್ಲ ಅವರಿಗೆ, ಆಗ ನೇಣ ಹಾಕ್ಲಿಕ್ಕೆ ಎಂದು ಎಳೆದಿರ್ತಾರೆ, ಅವಾಗ ಒದರಿರ್ತಾರೆ, ಅಯ್ಯೋ ಒದರಿರ್ತಾರೆ, ಕ್ಲೂ ಸಿಕ್ಕಿರುತ್ತೆ, ಓ ಹೀಗೆ ಮಾಡಿದ್ರೆ ಒಂದು ಸಾಯ್ತಾನೆ ಅಂತೇಳಿ ಅಟ್ಟದ ಭೀಮಾರ್ಜುನರು ಬಂದು ಕಾಪಾಡಿರ್ತಾರೆ. ಅದಕ್ಕೋಸ್ಕರ ಅವರು ಮೌರ್ವಿಯನ್ನ, ಮೌರ್ವಿ ಅಂದ್ರೆ ಧನಸ್ಸಿನ ಹಗ್ಗ, ಅದನ್ನ ಹಾಕಿ ಜೋರ ಎಳಿತಿದ್ದಾರಂತೆ. ದುಷ್ಟರ್ಜುನ ಬಲಾಢ್ಯ ಅವನು, ಆ ಸುಲಭ ಸಾಯನಲ್ಲ ಅದು, ಕೃಚ್ಛ್ರೇಣ ಮಮಂಥ ಮೌರ್ವೀಂ ಅಂತ ಹೇಳ್ತಾರೆ, ಕಷ್ಟಪಟ್ಟು ಎಳೆದ್ರಂತೆ. ಆಗ ಉರುಳು ನೇಣು ಹಾಕಿದೆಯಲ್ಲ, ಈಗ ಹಾ ಒದ್ದಾಡ್ತಾ ಇದ್ದಾರೆ, ಜೋರಾಗಿ ಎಳಿತಾರೆ, ಕೊನೆಗೆ ಸತ್ತೋಗಿ ಬಿಡ್ತಾರೆ. ದುಷ್ಟರ್ಜುನ ಸಾಯ್ತಾನೆ. ಅವತ್ತೇ ಸೇನಾಧಿಪತಿಯಾಗಿದ್ದ ದುಷ್ಟರ್ಜುನ ಸತ್ತಿದ್ದ ಅವತ್ತಿನ ದಿವಸ ಅಗ್ನಿ, ಅವನ ಅಗ್ನಿ ಅವತಾರ, ಅಗ್ನಿನ ಆರಿಸ್ಬೇಕಾದ್ರೆ ಆಕ್ಸಿಜನ್ ಸಪ್ಲೈ ನಿಲ್ಲಿಸಿ ಆರೋಗುತ್ತೆ ಅಂತ ಹೇಳಿದ್ರು. ಸೈಂಟಿಫಿಕ್ ಆಗಿ ಕೊದ್ದಿದ್ದವ್ರು, ಅಗ್ನಿ ಆರಿಸ್ಬೇಕಾದ್ರೆ ನೀರು ನೀರಿಗೆ ಒಯ್ಯಬೇಕಾಗಿಲ್ಲ, ಪೆಟ್ರೋಲ್ ಬಿಡ್ತಾ ಇರುತ್ತೆ, ಅದು ನೀರು ಒಯ್ದು ಆಕ್ಸಿಜನ್ ಡೇಂಜರ್ಸ್ ಅದ, ಬಂದ್ ಆಕ್ಸಿಜನ್ ಸಪ್ಲೈ ನಿಲ್ಲಿಸಿಬಿಟ್ರೆ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಸುರಿರಿ, ಕಷ್ಟ ಆರೋಗ್ಯ. ಯಾತಕ್ಕೆ? ಅದು ಶತ್ರು ಅದಕ್ಕೆ. ಇವತ್ತು ಅಗ್ನಿ ಆರಿಸ್ಬೇಕಾದ್ರೆ ಹೇಗೆ ಮೆಥಡ್ ಇದೆ ಎಂಬುದನ್ನು ಅಶ್ವತ್ಥಾಮರ ಮೇಲೆ ತೋರಿಸಿಕೊಡ್ತಾ ಇದ್ದಾರೆ. ತಕ್ಷಣ ಆರೋಗ್ಯಂತೆ ದುಷ್ಟರ್ಜುನ ಸತ್ತೋಗಿ ಬಿಡ್ತಾರೆ. ಇಲ್ಲಿ ಒಂದು ವಿಶೇಷ ಅಂಶ ಇದೆ, ದುಷ್ಟರ್ಜುನ ಯಾವ ಗತಿಗೆ ಹೋದ ಅಂತ ಪ್ರಶ್ನೆ. ಇವರೊಂದು ರಿಸಲ್ಟ್ ಹೇಳ್ಬಿಟ್ಟಿದ್ದಾರೆ, ಏನಂತ, ಏನು ಮಾಡಿದ್ರೆ ಸದ್ಗತಿ ಆಗೋದಿಲ್ಲ ನಿನಗೆ ಅಂತ ಹೇಳಿಬಿಟ್ಟಿದ್ದಾರೆ. ಸದ್ಗತಿ ಆಗಲಿಲ್ಲ ಅಂತ ಪ್ರಶ್ನೆ. ಆಚಾರ್ಯ ಹೇಳ್ತಾರೆ, ದುಷ್ಟರ್ಜುನ ಸದ್ಗತಿ ಆಯಿತು, ದುರ್ಗತಿ ಆಗಲಿಲ್ಲ ಅಂತ ಹೇಳಿಬಿಟ್ಟು. ದಶರಥಾಮರು ಹೇಳಿದ್ದು ದುರ್ಗತಿ ಆಗಲಿ ಅಂತೇಳಿ, ಇವರು ಹೇಳ್ತಾರೆ ಸದ್ಗತಿ ಆಯಿತು ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ ಅಂದರೆ ಅಶ್ವತ್ಥಾಮರು ಹೇಳಿದ್ದು ಕರೆಕ್ಟು, ಅವ್ರ ಜನರಲ್ ಫಾರ್ಮ್ ಅದು, ಬ್ರಹ್ಮದ್ರೋಹಿಗಳಿಗೆ ಗುರುದ್ರೋಹಿಗಳಿಗೆ ಎಂದೂ ಸದ್ಗತಿ ಆಗೋದಿಲ್ಲ, ಅದು ಕರೆಕ್ಟೇ, ಅದರಲ್ಲಿ ಏನು ತಪ್ಪಿಲ್ಲವೇ ಇಲ್ಲ. ಆದರೆ ದುಷ್ಟರ್ಜುನ ಸದ್ಗತಿ ಆಗಲಿಲ್ಲ ಆಗಲಿಲ್ಲ ಅನ್ನಬಾರದು, ಆಯಿತು. ಯಾತಕ್ಕೆ ಅಂದರೆ ಅಗ್ನಿ ಅವತಾರ ಆದ ದೇವತೆ, ಯಾವಾಗಲೂ ಕೂಡ ಪ್ರಾರಬ್ಧ ಕರ್ಮಣ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ, ಪ್ರಾರಬ್ಧ ಕರ್ಮ ಬಿಟ್ಟರೆ ಉಳಿದ ಕರ್ಮಗಳ ಲೇಪ ಜ್ಞಾನಿಗಳಿಗಿಲ್ಲ. ಆದ್ದರಿಂದ ದುಷ್ಟರ್ಜುನನಿಗೆ ಯಾವ ಪಾಪದ ಲೇಪ ಆಗಿಲ್ಲ, ಜೊತೆಗೆ ದೈವಿಕವಾಗಿ ಹುಟ್ಟಿ ಬಂದವನ ಜೊತೆಗೆ ಸಂಕಲ್ಪ ಇದ್ದಿದ್ದೇ ಹಾಗೆ, ಆದ್ದರಿಂದ ಅದು ದುರ್ಗತಿ ಆಗಲಿಲ್ಲ. ಅಶ್ವತ್ಥಾಮರಿಗೆ ಗೊತ್ತಿದ್ದಿಲ್ಲ, ಹಾಗಂದ್ರೆ ಅಷ್ಟೇನೆ, ಗೊತ್ತಿದ್ರೆ ಸಮಸ್ಯೆ ಇಲ್ಲ, ಅವರಿಗೆ ದುರ್ಗತಿ ಆಗಲೇ ಇಲ್ಲ. ಅಗ್ನಿ ಅವತಾರ ದುಷ್ಟರ್ಜುನನ ಒಂದು ಶಾಂತನಾದ ಅಲ್ಲಿಗೆ ದೊಡ್ಡ ಘಟ್ಟ ಮುಟ್ಟಿದಂತೆ ಆಯಿತು. ಮುಂದೆ ಹೋಗ್ತಾರೆ, ಶಿಖಂಡಿ ಹತ್ರ ಹೋಗ್ತಾರೆ, ಭೀಷ್ಮರನ್ನು ಕೊಂದವನು ಆಸಿಟ್ಟಿದೆ, ಈಗ ಗುರುಕುಲ ಪಿತಾಮಹರನ್ನು ಕೊಂದವನು ಅಂತ ಅಡ್ಡ ನಿಂತಿದ್ದಾನೆ ಕೊಂದಿದ್ದು, ಶಿಖಂಡಿ ಅಡ್ಡ ನಿಂತಿದ್ದಾನೆ, ಭೀಷ್ಮರ ಶಸ್ತ್ರ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ದು, ಹೊರಕೊಂಡು ಅವನು ಕೊಂದು ಹಾಕಿಬಿಟ್ಟು ಶಿಖಂಡಿನ ಕೊಂದು ಬಿಡ್ತಾನೆ. ಅವರೆಲ್ಲ ಹೇಳೋದು ಚಾನ್ಸೇ ಕೊಡೋದಿಲ್ಲ, ಹೇಳೋದು ಹೋಗೋದು ಪಟ್ಟಂತ ಬರೆಯೋದು, ಹೇಳ್ತಿರ್ಲಿಕ್ಕೆ ಕಟ್ಟಂತ ಕಟ್ ಕಟ್ ಮಾಡಿಬಿಡೋದೇ ಕೆಲಸ. ಹೀಗಾಗಿ ನಿಧಾನವಾಗಿ ಒದರಾಟ ಚೀರಾಟ ಶುರುವಾಗುತ್ತೆ. ಒಬ್ರು ಸಾಯ್ಬೇಕಾದ್ರೆ ಒದರ್ತಾನೆ, ಅಷ್ಟು ಜನ ಒದರ್ತಿರ್ಬೇಕಾದ್ರೆ ಕೇಳಬೇಕಾ, ಹೋ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಆ ದ್ರೌಪದಿಯ ಮಕ್ಕಳಿಗೆ ಎಚ್ಚರ ಆಯ್ತಂತ ಅಷ್ಟೇ, ದ್ರೌಪದಿಯ ಮಗಳು ಎಚ್ಚರ ಆಗಿಬಿಟ್ಟು ಅವ್ರು ಬಿಲ್ಲು ಮಾಡಕೊಳ್ಳೋ ತಯಾರಾಗ್ತಿದ್ದಾರೆ. ಆಗ್ಲೇನೆ ಏನೋ ಅನರ್ಥ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಅಶ್ವತ್ಥ ಅವರು ಬಂದುಬಿಟ್ರಂತ ಒಳಗಡೆಗೆ. ದುರ್ಯೋಧನ ಅಪ್ಪಣೆ ಈಗ ತಮ್ಮ ಕೆಲಸ ಮುಗೀತೀಗ. ದುರ್ಯೋಧನ ಹೇಳಿದ್ದಾನಲ್ಲ ಕೃಷ್ಣ ಸುತಾನ ಮುದಿತ ಶ್ರೀರಾಂಸಿ, ದ್ರೌಪದಿಯ ಮಕ್ಕಳನ್ನು ಕೊಲ್ಲಬೇಕು ಅಂತ ಹೇಳಿ ಪಾಂಡವರು ಸಂತತಿ ನಾಶ ಆಗಬೇಕು ಅಂದ್ರೆ ಎಲ್ಲರೂ ಹೋಗಲೇಬೇಕಲ್ಲ, ಅದಕ್ಕಾಗಿ ಹೋಗಿ ಅವರದೇ ಯುದ್ಧಕ್ಕೆ ನಿಂತನಂತೆ. ಅವರು ಪಾಪ ಇವರು ಮಹಾಬಲಾಢ್ಯರು ಅಶ್ವತ್ಥಾಮರು, ರುದ್ರದೇವರ ಅವತಾರ ಬೇರೆ, ಜೊತೆಗೆ ಅವರು ವಿಶ್ವದೇವತೆಗಳ ಅವತಾರ, ಗಂಧರ್ವ ಆವೇಶ ಇತ್ತವರಲ್ಲಿ. ಅವರು ಇವ್ರ ಮುಂದೆ ಭಾರಿ ವೀಕಾದವರು, ಆದರೆ ಶಕ್ತಿ ಪ್ರಯತ್ನ ಮಾಡಕ್ಕೆ ಹೋದರಂತೆ ಇವರು ಬಿಡೋದಿಲ್ಲ. ಸಿಕ್ಕಾಬಟ್ಟೆ ಕಟ್ಟಗದವಳು ಕಟ್ ಮಾಡ್ತಾ ಹೋಗೋದು, ಒಬ್ಬರು ರಾಗೆ ಒಬ್ಬರು ನೈಗೆ ತುಂಡು ತುಂಡು ಮಾಡಿ ಹಾಕ್ತಾ ಇದ್ರಂತೆ. ಎಷ್ಟು ಸಿಟ್ಟವರು, ತಲೆ ಕತ್ತರಿಸಿಕೊಂಡ್ರಂತೆ, 5 ಜನ ತಲೆ ಕತ್ತರಿಸಿಕೊಂಡ್ರಂತೆ. ಎಂಥ ದುರಂತ ಇದು, ಒಂದು ತಲೆ ಕೈ ಹಿಡ್ಕೊಂಡ್ರಂತೆ. ಕೃಷ್ಣಾಸುತಾನ ಮುದಿತ ಶ್ರೀರಾಂಸಿ, ದುರ್ಯೋಧನ ವಿಟ್ನೆಸ್ ತೋರಿಸ್ಬೇಕಲ್ಲ ಕೊಂದಿದ್ದೆ ನೋಡಿ ಅಂತ ಹೇಳೋದಕ್ಕೋಸ್ಕರ ಕೈ ಹಿಡ್ಕೊಂಡು ಉಳಿದೆಲ್ಲ ಕೊಲ್ತಾ ಹೋಗ್ತಾರೆ. ಚೈಕಿತಾರ ಬದಲಾದನ್ನು ಕೊಲ್ತಿದ್ದಾರೆ, ಎಲ್ಲರೂ ಸಾಯ್ತಾ ಇದ್ದಾರೆ. ಸಾಯ್ಬೇಕಾದ್ರೆ ಒಂದು ಪ್ರಸಂಗ ನಡೀತಂತೆ, ದುಷ್ಟದ್ಯುಮ್ನ ಸಾಯ್ತಾ ಇದ್ದಾನೆ, ನೆನಪು ಮಾಡಿಕೊಂಡಂತೆ. ಏನ್ ನೆನಪು ಮಾಡಿಕೊಂಡ ಅಂದ್ರೆ, ಅವನಿಗೆ ಒಂದು 3-4 ದಿವಸ ಕನಸು ಬಿಡ್ತಾ ಇತ್ತು ಪ್ರತಿನಿತ್ಯದಲ್ಲೂ ಕೂಡ. ಕನಸು ಹೇಗೆ ಬಿಡುತ್ತೋ ಅಂತ, ದ್ರೋಣಿಂಚ ಕಾಳರಾತ್ರಿಂಚ, ಅಶ್ವತ್ಥ ಅವರು ಬಂದಾಗೆ ಗಾಢಾಂಧಕಾರ ಇದ್ದಾಗೆ ತಮ್ಮ ಮೇಲೆ ಕೂತ ಹಾಗೆ ಕೊಂದ ಹಾಗೆ ಕನಸು ಬಿಡ್ತಾ ಇತ್ತು ಅವನಿಗೆ. ದ್ರೋಣಾಚಾರ್ಯರು ಕೊಂದಲ್ಲ, ಅವತ್ತಿನಿಂದ ಕನಸು ಕಾಣ್ತಾ ಇದ್ದ. 15 ದಿವಸ ರಾತ್ರಿಯಿಂದ ಕನಸು ಕಾಣ್ತಿದ್ದ, ಅಂದ್ರೆ 16-17 ಎರಡು ಕನಸು ಕಂಡಿದ್ದ. ಇವತ್ತು ಕನಸು ಸತ್ಯವಾಗ್ತಾ ಇತ್ತು. ಓಹೋ, ನನ್ನ ಕನಸಲ್ಲಿ ಏನು ಕಣ್ಣಲ್ಲ, ಅದೇ ರೀತಿ ಆಯಿತು ಅನ್ಕೊಂಡು ಸತ್ತೋದನು. ಇದು ಸ್ವಪ್ನ ಸತ್ಯತ್ವ ನಿದರ್ಶನ ಇದು. ಒಂದು ಕನಸು ಇಂಡಿಕೇಟ್ ದಿ ಫ್ಯೂಚರ್ ಅಂತ ಹೇಳ್ತಾರಲ್ಲ, ದಟ್ ಇಂಡಿಕೇಟ್ಸ್ ದಿ ಫ್ಯೂಚರ್. ಅದಕ್ಕೆ ಫಲ ಸೂಚಕ ಸ್ವಪ್ನಗಳು ಸ್ವಪ್ನಗಳು ಬೇರೆ, ಭೋಗ ಸೂಚಕ ಸ್ವಪ್ನಗಳು ಬೇರೆ, ಫಲಸೂಚಕ ಸ್ವಪ್ನಗಳವು. ಕಂಡದ್ದೆಲ್ಲ ಸತ್ಯವಾಯ್ತಂತೆ, ಅವರೆಲ್ಲ ಹೋಗ್ತಾ ಇದ್ದಾರೆ. ಉಳಿದವರಿಗೆ ಅಂತ ಸ್ವಪ್ನ ಬಿಡ್ತಾ ಇತ್ತಂತೆ. ಮತ್ತೆ ಅಲ್ಲಿದ್ದ ಎಲ್ಲ ಯಾರ್ಯಾರು ಸಾಯ್ತಾ ಇದ್ದಾರೋ ಅಂತ ಕನಸು ಕಾಣ್ತಿತ್ತು. ಎಲ್ಲ ಯೋಗ್ಯರಲ್ಲ, ಎಲ್ಲರಿಗೂ ಸೂಚನೆ. ಕಾಳರಾತ್ರಿ ಯಾರೋ ಬಂದಾಗ, ಇದ್ರೆ ಅಶ್ವತ್ಥ ಅವರೇ ಬಂದಾಗ ಆಗಿದ್ದು ಇವರಿಗೆ ದುಷ್ಟ, ಉಳಿದವರಿಗೆ ಯಾರೋ ಬಂದಾಗೆ ತಮ್ಮನ್ನು ಕೊಂದಾಗೆ. ಅದು ಅವರಿಗೆ ಶುರುವಾಗಿದ್ದು ಯಾವಾಗ ಅಂದ್ರೆ ಅವತ್ತಿನಿಂದ ಶುರುವಾಗಿತ್ತು. ಅವ್ರಿಗೆ ಯುದ್ಧ ಶುರುವಾದ್ರೆ ಶುರುವಾಗಿತ್ತು, ಈತನಿಗೆ ಅವತ್ತಿನಿಂದ ಶುರುವಾಗಿತ್ತು. ಎಲ್ಲರೂ ಕೊಂದು ಕೊಂದು ಹೋಗ್ತಾ ಇದ್ದಾರೆ. ಅಶ್ವತ್ಥಾಮರು ಅರ್ಜೆಂಟ್ ಬೇರೆ ಹೋಗ್ಬೇಕಾದ್ರೆ ಬಾಂಧವ ಎಕ್ಸ್ಪರ್ಟ್ ಬಂದುಬಿಟ್ಟು ಏನಾಗಿದೆ ಹೆದರಿಕೆ ಅವರಿಗೆ, ಮತ್ತೆಲ್ಲರೂ ಕೊಲ್ಲಬೇಕು ಬಿಡಬಾರದು. ಅದಕ್ಕೇನು ಮಾಡಿದ್ರಂತೆ, ಒಂದು ಅಸ್ತ್ರ ತಗೊಂಡ್ರಂತೆ, ಆಗ್ನೇಯ ಅಸ್ತ್ರ ತಗೊಂಡು ಇಡೀ ಶಿಬಿರಕ್ಕೆ ಬೆಂಕಿ ಹಚ್ಚಿಬಿಟ್ರು. ಹೆಂಗಸರು ಮಕ್ಕಳು ಸಮೇತ ಸಾಯ್ಬೇಕು, ಎಂಥ ಸಂಕಲ್ಪ ನೋಡಿದ್ರೆ ಅವರಿಗೆ. ಪರಿಚಯಕ್ಕೆ ಬಂದ ಕೆಲಸ ಹೆಂಗಸರು ಬಂದಿರ್ತಾರೆ, ಅವರು ಸಾಯ್ಬೇಕು, ಸಾಮಾನ್ಯರು ಉಳಿಬಾರದು. ದುರ್ಯೋಧನ ಅಂಬೋದು ಎಷ್ಟು ಕೆಟ್ಟವನು, ಹೆಸರಿಗೆ ಅವನು ಸತ್ತ, ಎಷ್ಟನ ಕೊಲಿಸ್ತಿದ್ದ ನೋಡಿದ್ರೆ ಈಗ ಅಂತ ಹೇಳ್ತಾರೆ. ಇಷ್ಟು ಪಾಪ ದುರ್ಯೋಧನ ಬರಬೇಕೀಗ, ಕೊಲ್ಲೋದಿವರೇ ಕೊಲಿಸ್ತವನು ಅವನೀಗ. ಅದಕ್ಕೆ ಭಯಂಕರವಾದಂತಹ ಒಂದು ಕಗ್ಗೊಲೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆಗ್ನೇಯಾಸ್ತ್ರ ಬಿಟ್ಟು ಬೆಂಕಿ ಹಚ್ತಾ ಇದ್ದಾರೆ, ಎಲ್ಲ ಸತ್ತು ಸತ್ತು ಬಿಡ್ತಾ ಇದ್ದಾರೆ. ಕೆಲವರು ಬದುಕಿದ್ರೆ ಸಾಕು, ಓಡ್ತಾ ಇದ್ದಾರೆ ಹೊರಗಡೆ, ಹೊರಗಡೆ ಓಡ್ತಾ ಇದ್ದಾರೆ. ಇಷ್ಟೆಲ್ಲ ಒಟ್ಟಿಗೆ ಕೊಲ್ಲಕ್ಕೆ ಆಗ್ತಿದ್ದಿಲ್ವಲ್ಲ, ಅಲ್ಲಿ ಇದ್ಕೊಂಡ್ಬಿಟ್ಟಿದ್ದಾರೆ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಪಾಪ, ಬರ್ತಿರ್ಲೇಕೆ ತಲೆ ಕತ್ತರಿಸೋ, ಬರ್ತಿರ್ಲೇಕೆ ತಲೆ ಕತ್ತರಿಸೋ, ಬರೋದು ಗಪ್ಪಂತ ಬಿದ್ದ್ಬಿಡೋದು ಆ ಕಡೆ. ಇದು ನೋಡೇ ಹೋಗೋ ಕಲ್ತ್ಕೊಂಡಿರ್ಬೇಕು, ತಲೆ ಹಾಕ್ದಲ್ಲಿ ಹೊಡಿತಿರ್ತಾಳಲ್ಲ, ತಲೆ ಹಾಕೋದು ಪಟ್ಟಂತ ದೊಡ್ಡ, ತಲೆ ಹಾಕೋದು ಪಟ್ಟಂತ ದೊಡ್ಡ, ಏನಾಗುತ್ತೆ ಗೊತ್ತೇ ಇಲ್ಲ ಅವರಿಗೆ. ತಕ್ಕದ ಸತ್ ಬಿಡೋದೊಂದು ಗುರುತು. ಹಿಂದೆ ಬಂದವರಿಗೆ ಶಬ್ದ ಕೂಡ ಕೇಳಬಾರದು, ಸಾಯ ಶಬ್ದ. ಆ ರೀತಿ ಹೊಡಿತಿದ್ದಾರಂತೆ, 1000 ಜನ ಸಾಯ್ತಾ ಇದ್ದಾರೆ. ಒಬ್ಬನು ಹೋಗ್ತಾ ಇದ್ದಾರೆ, ದುಷ್ಟೋದ್ಯಮನ ಸಾರಥಿ, ತನ್ನ ಯಜಮಾನ ಹೋಗಿಬಿಟ್ಟ, ತಾನು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಬಂದ ಅಲ್ಲಿಗೆ. ಮುಂದೋರ ಕ್ಯೂ ಇದ್ದಾಗಿದೆ, ಹೋದಾಗೆಲ್ಲ ಸತ್ ಸತ್ ಬೀಳೋದಕ್ಕೆ. ಹತ್ರ ಬಂದ, ತೀರ ಹತ್ರ ಬಂದ, ಗೊತ್ತಾಯ್ತು ಓ ಡೇಂಜರ್ ಅಂತ. ಒಳಗೊಂದು ಡೇಂಜರು ಅಲ್ಲಿ ಹೊಡಿತಾ ಇದ್ದಾರೆ, ಹೊರಗೊಂದು ಡೇಂಜರು ಎಂಟ್ರಿಯಲ್ಲೇ ಇದೆ ಅಂತ ಗೊತ್ತಾಯ್ತು ಅವರಿಗೆ. ಎಂಟ್ರಿಯಲ್ಲೇ ಪೇಟು ಬೀಳ್ತಾ ಇದೆ, ಮುಂದೆ ಹೋಗೋದು ದಪ್ಪಂತ ಬೀಳೋದು. ಯೋಚನೆ ಮಾಡಿದ, ಇದು ಯಾರೋ ಹೊಡಿತಾ ಇದ್ದಾರೆ, ನಾನು ಹೊರದ ಮೇಲೆ ಬಿದ್ದರೆ ಹೆಳೆ ಬೀಳ್ತದೆ ಅಷ್ಟೇನೆ. ಹೊಡೆಯಕ್ಕಿಂತ ಬಿಚ್ಚೆ ಹೋಗ್ಬೇಕಂತ ಐಡಿಯಾ ಪ್ಲಾನ್ ಮಾಡಿದ್ದಂತ ಅವನು. ಒಳ್ಳೆ ಮಹಾಭಾರತ ಓದ್ಬಿಟ್ರೆ ಐಡಿಯಾ ಬರ್ತದೆ, ಐಡಿಯಾ ಬರ್ತದೆ, ಹಾಗೆ ಉಳ್ಕೋಬೇಕು ಅಂತೇಳಿ ಅದು ಮೊದಲೇ ಬಿದ್ದು ಬಿಡ್ತಂತೆ. ಹೊಡೆಯಕ್ಕಿಂತ ಬಿಚ್ಚೆ ಬಿದ್ದು ಬಿಡ್ತಾನೆ. ಅಲ್ಲಿ ಕತ್ಲು ಒಂದು ಕಡೆಗೆ ಸಿಕ್ಕಾಬಿಟ್ಟು ರಶ್ ಬೇರೆ, ಹೊರಗೆ ಬಂದು ಹೊರಗೆ ಆಗ್ತಿದಾರಲ್ಲ, ಗಲಾಟೆಯಲ್ಲಿ ಕೃಪಾಚಾರ್ಯ ನೋಡ್ಲಿಲ್ಲ ಅವನು. ಮೆಲ್ಲ ತಳ್ಕೊಂಡು ತಳ್ಕೊಂಡು ಹೋಗ್ತಾನೆ, ಇಲ್ಲಿನೇ ತಪ್ಸ್ಕೊಂಡ್ಬಿಡ್ತಾರೆ, ಇವ್ರು ತಪ್ಸ್ಕೊಳ್ಳೋದೇನು ಆಶ್ಚರ್ಯ. ಮುಂದಕ್ಕೆ ಹೋಗ್ತಾ ಹೋದ್ರೆ ಅವರೇ ಎದ್ದು ಓಡೋಗ್ಬಿಡ್ತಾರೆ, ಬದುಕಿದೆ ಬರಜೀವ ಅಂತ ಹೇಳ್ತಾರಲ್ಲ, ಸದ್ಯ ಬದುಕಿದ್ದು ಓಡೋಗ್ಬಿಟ್ಟಂತೆ. ದೇವರ ಸಂಕಲ್ಪ ನೋಡಿದ್ರೆ ಉಳಿಸ್ಬೇಕು ಅಂತಿದ್ರೆ ಯಾವನ್ನ ಉಳಿಸ್ಬಿಡ್ತಾನೆ, ಸಾಯ್ಬೇಕು ಅಂತ ಯಾರನ್ನೂ ಸಾಯಿಸಿಬಿಡ್ತಾರೆ. ಎಷ್ಟು ಪ್ಲೇನ್ ಆಕ್ಸಿಡೆಂಟ್, ಚಿಕ್ಕ ಮಗು ಬೇಕಿರುತ್ತೆ, ಎಲ್ಲ ಸತ್ತ ಹೋಗಿರ್ತಾರೆ, ಒಂದು ಮಗು ಆರ್ತ ಮಾಡ್ಕೊಂಡಿರುತ್ತೆ. ದೇವರ ಸಂಕಲ್ಪ ವಿಚಿತ್ರ ಅದು ಅಂತ ಅಂದ್ರೆ, ಯಾರನ್ನು ಆಕಸ್ಮಿಕ ದೇವರು ಯಾರನ್ನು ಕೊಲ್ಲೋದಿಲ್ಲ. ಯಾರು ಉಳಿಬೇಕು ಅವ್ರು ಉಳಿಲೇಬೇಕು, ಯಾರು ಸಾಯ್ಬೇಕು ಅವ್ರು ಸಾಯ್ಲೇಬೇಕು. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ, ಇದನ್ನು ತೋರಿಸ್ತಾ ಇದ್ದಾನೆ. ಅವ್ರು ಉಳ್ಕೊಂಡ ದುಷ್ಟದ್ಯುಮ್ನ ಸೂತ ಸೀದ ದ್ರೌಪದಿ ಹತ್ರ ಓಡ್ತಾನೆ. ಅಲ್ಲಿಂದ ರಿಪೋರ್ಟ್ ಯಾರಿಗೆ ಕೊಡ್ಬೇಕೀಗ, ಸಂಬಂಧಪಟ್ಟವರು ಕೊಡ್ಬೇಕು ತಾನೆ. ಅಲ್ಲಿಗೆ ಓಡಿದನಂತೆ, ಶಿಬಿರ ನಿರ್ನಾಮ ಆಗೋಯ್ತು ಪೂರ್ತಿಯಾಗಿ. ಅಶ್ವತ್ಥ ಅವ್ರು ಹೊರಗೆ ಬರ್ತಾರೆ, 3 ಜನ ಹೊರಗೆ ಬಂದರು. ಈ ಮತ್ತೆ ಗಾಬರಿ ಶುರುವಾಯಿತು, ಪಾಂಡವರು ಬಿಡ್ತಾರೆ ನಮ್ಮನ್ನೀಗ, ಮೊದಲೇ ಹುಡುಕ್ತಾ ಇದ್ರು, ಈಗಂತೂ ಇನ್ನೂ ಜೋಡಿಸಿಟ್ಟು ಬಂತು. ಇನ್ನು ನಾವ್ಯಾಗ ಉಳಿಯೋ, ಇಷ್ಟೊತ್ತು ಕೊಂದಾಯ್ತು, ನಾವ್ಯಾಗ ಉಳಿಯೋ ಯೋಚನೆ ಬಂತು. ಮೊದಲು ದುರ್ಯೋಧನ ಕೆಲಸ ಮುಗಿಸ್ಬೇಕಲ್ಲ, ಸೀದ ಓಡಿದರಂತೆ ಅಲ್ಲಿಂದ. ದುರ್ಯೋಧನ ಬಿದ್ದಿಂದಲ್ಲ, ಅಲ್ಲಿ ಹೋಗ್ತಾರೆ 3 ಜನ ಹೋಗ್ತಾರೆ. ದುರ್ಯೋಧನ ಆಗಲೇ ಏಜಿಸ್ಟು ಬಿಡ್ತಾ ಇದ್ದಾನೆ, ಆಗಲೇ ರಾತ್ರಿ 12 ಗಂಟೆ ದಾಟಿ ಹೋಗ್ಬಿಟ್ಟಿದೆಯಲ್ಲ, ಕೊನೆ ಶ್ವಾಸ ಹಂತದಲ್ಲಿದ್ದಾನೆ ಈಗಾಗಲೇನೆ, ಸಾಯರ್ ಸ್ಥಿತಿ ನೋಡ್ಬೇಕು ನೀವೀಗ. ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹಂತ ಹೋಗ್ತಾ ಬರುತ್ತೆ, ಲಾಸ್ಟ್ ಬ್ರೆತ್ ಅಂತಾರಲ್ಲ ಆ ಎಳೆಯವರು ಸ್ವಲ್ಪ ಸ್ಲೋಲಿ. ನೆರೆಯ ಜನಕ್ಕೆ ಈ ಸಾವಿರ ಗೊತ್ತಾಗೋದಿಲ್ಲ, ಯಾಕೆ ಕೊಡ್ತೇನೋ, ಹುಡುಗರು ನೋಡಕ್ಕೆ ಬಿಡೋದಿಲ್ಲ, ಏ ಸಾಯ್ ದೂರ ಇರ್ ದೂರ ಅಂತ ಹೇಳ್ಬಿಡ್ತಾರೆ, ಗೊತ್ತಾಗೋದೇ ಇಲ್ಲ. ಅಲ್ಲಿ ಇದ್ರೆ ಗೊತ್ತಾಗುತ್ತೆ, ಏನ್ ಹಿಂಸೆ ಪಡ್ತಾರೆ ಅಂದ್ರೆ ಹೇಳೋದು ಸಾಧ್ಯನೇ ಇಲ್ಲ. ಸ್ವಲ್ಪ ಅಸ್ತಮಾಗಿಸ್ತಮ ಇದ್ದರೂ ನೋಡೋದಕ್ಕೆ ಆಗೋದಿಲ್ಲ, ಆಗಂತೂ ಎಳಿತಾ ಇರುತ್ತೆ. ಒಂದೇ ಸಮಯ ಪ್ಲೇನ್ ಟೇಕ್ ಆಫ್ ಮಾಡ್ಬೇಕಾದ್ರೆ ಮಾಡ್ತಾರೆ, ಆ ಟೈಪ್ ಮಾಡ್ತಾ ಇರ್ತಾರೆ. ಇದು ಬಹು ಜೋರ ಹೋಗೋದು ಬಿಡೋದು, ಜ್ವರ ಹೋಗೋದು ಒಕ್ಕಾಯ ಗೊತ್ತು ಫಾಸ್ಟ್ ನಿಂತು ಬಿಡುತ್ತೆ ಆಗೋಯ್ತು. ಆಚೆ ದುರ್ಯೋಧನ ಇದ್ದಾನೆ, ಹತ್ರ ಹೇಳಿದ್ರಂತೆ, ದುರ್ಯೋಧನ ನಿನ್ನ ಕೆಲಸ ಮುಗಿಸಿದ್ದೇನೆ, ಪಾಂಡವರ ನಿಸ್ಸಂತತಿ ಆಗೋಯ್ತು ಅಂತ ಹೇಳಿದಾಗ, ಭರ್ತು ಪ್ರಿಯಂ ಅಂತ ಭಾಗದಲ್ಲಿ ವರ್ಣನೆ ಮಾಡ್ತಾರೆ, ವಿಪ್ರಿಯಮೇವ ತಸ್ಯ. ಅಲ್ಲಿಗೆ ಹೋಗಿ ದುರ್ಯೋಧನ ನೋಡ್ತಾನೆ, ಯಾರು ಕೊಂದುಬಿಟ್ಟಿರ ಹೌದು ಅಂತ ಹೇಳಿ ನೋಡು ತಲೆಗಳು ತೋರಿಸಿದ್ರೆ, ಕೃಷ್ಣ ಸುತಾನ ಮುದಿತ ಶಿರಾಂಸಿ ನೋಡಿದ ತಕ್ಷಣ ದುರ್ಯೋಧನಿಗೆ ಅಷ್ಟು ಸಂಕಟ ಪಡ್ತಿದ್ದಾನೆ, ಭಾರಿ ಖುಷಿ ಪಟ್ಟಂತ ಕಾಲಕ್ಕೆ, ಹಬ್ಬ ನಿಶ್ಚಿಂತ ಸಾಯ್ತೇನೆ ಅನ್ಕೊಂಡು. ಎಂಥ ಪಾಪಿ ಇರಬೇಕು, ಇಂಥ ಪಾಪಿಗಳನ್ನು ವಿವೇಚನೆ ಮಾಡುವ ಸಿಗೋದು ಕಷ್ಟ, ಹಾಗೆ ಸಾಯ್ತಾ ಇದ್ದಾನೆ ದುರ್ಯೋಧನ. ಅಶ್ವತ್ಥಾಮರೆ ಭಾರಿ ಥ್ಯಾಂಕ್ಸ್ ಅಂತ ಸತ್ತು ಹೋಗ್ಬಿಡ್ತಾನೆ, ದೇಹ ಬಿಟ್ಟ ಮಧ್ಯರಾತ್ರಿ ದಾಟಿ ಹೋಗಿದ್ರೆ ಸತ್ತನಂತೆ. ದುರ್ಯೋಧನ ಬಿದ್ದಿದ್ದು ಸಾಯಂಕಾಲ ಬರ್ತಿರಬೇಕಾರೆ, ಸತ್ತಿದ್ದಿಷ್ಟೊತ್ತಿಗೆ ಈ ಗ್ಯಾಪ್ನಲ್ಲಿ ಎಷ್ಟು ಜನ ಕೊಡಿಸ್ತಾನೆ ಲೆಕ್ಕ ಹಾಕಿ ಅವನು. ಅದಕ್ಕೊಬ್ಬ ಗುಂಡಾಗಳು ಕೈಕಾಲು ಸರಿ ಇದ್ರೂ ಕೊಲ್ತಾರೆ, ಕೈಕಾಲು ಬರೋದು ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದ್ರು ಕೂಡ ಇನ್ನೊಬ್ಬ ಕೈಯಲ್ಲಿ ಮಾಡಿಸ್ತಾರೆ, ಬಿಡೋದಿಲ್ಲ. ಲೋಕನಾಶ ಮಾಡಲಿಕ್ಕೆ ಕ್ಷಯಾಯ ಜಗತ್ತೋ ಹಿತಾಹ, ಜಗತ್ತಿಗೆ ಎಷ್ಟು ಕೆಟ್ಟದ್ದು ಮಾಡ್ತಾರೆ ಅಂತ ಹೇಳಿದ್ರೆ ಸಾಕ್ಷಿ ಇದು. ಅದಕ್ಕೇನೆ ಕೆಟ್ಟ ಪದಾರ್ಥಗಳನ್ನ ಉಳಿಸಲೇಬಾರದು ಅಂತ ಹೇಳ್ತಾರೆ. ದುಷ್ಟ ಪದಾರ್ಥ ಬದನೆಕಾಯಿ ಒಂದಿರುತ್ತೆ ಅಲ್ಲಿರುತ್ತೆ, ಒಂದು ಈರುಳ್ಳಿ ಪರವಾಗಿಲ್ಲ, ಎರಡು ಈರುಳ್ಳಿ ಪರವಾಗಿಲ್ಲ ಅಂತ ಬೆಳೀತಾ ಬೆಳೆದು ಕಡೆ ಮರೆತು ಈರುಳ್ಳಿ ಆಗ್ಬಿಡ್ತಾ ಕೊಡೆ ಅಲೋ ಮಾಡಬಾರ್ದು, ಕೆಟ್ಟ ಹೊಡೆಗೆ ಹಾಕಿಬಿಡ್ಬೇಕು ಅದನ್ನು ಕೂಡ, ಸ್ವಲ್ಪ ಕೂಡ ಬಿಡಬಾರ್ದು. ನಮ್ಮ ಜನ ಹಾಗಲ್ಲ, ಮಕ್ಕಳಿಗೆ ಆಗುತ್ತೆ ಅಂತ ಬಿಡ್ತಾರೆ, ನಾಳೆ ಬದುಕಬೇಕಾದ್ರೆ ಅವರು ಪಾಪ, ಉದ್ದಾರಬೇಕಾದ್ರೆ ಅವರು ಫಾರಿನಲ್ಲಿ ಮಕ್ಕಳಿಗೆಲ್ಲ ಇರ್ಲಿಕ್ಕಾಗುತ್ತಾ, ಕೂಸ್ಕುಡಿಲಿ ಫಾಲ್ಡರ್ ಕೊಡ್ತಾರೆ ಯಾರು ಕೂಡ. ಶಾಸ್ತ್ರ ಹೇಳಿದ್ದಾನೆ, ಪಲಾಂಡು ಕ್ಷಯೀತ ನವೃಂತಾಕಂ, ಪಲಾಂಡು ವೃಂತಾಕ ಪಲಾಂಡು ಬಾಜ ವಿಜೇಂದ್ರ ಸ್ವಾಮಿ ಹೇಳ್ತಾರೆ, ಎಂತೆಂಥ ಪಾಪ ಮಾಡ್ತಾನೆ ಮನುಷ್ಯ, ಈರುಳ್ಳಿ ಬೆಳ್ಳುಳ್ಳಿ ತಿಂತಾನೆ. ರಾಯರ ಗುರುಗಳ ಗುರುಗಳವರು ವಿಜೇಂದ್ರ ಕರಾಧ್ಯೋತ್ಸ ಸುಧೀಂದ್ರ ವರಪುತ್ರಕಃ, ಅದೆಲ್ಲ ಮರ್ತೆ ಬಿಡ್ತೀರಾ, ಎಂತ ದೊಡ್ಡವರು ಸಂದೇಶ ಕೊಟ್ಟಿದ್ದಾರೆ. ಏನೇನೋ ಮಾಡಿಬಿಟ್ಟೆ, ಹರಿ ನೈವೇದ್ಯವನ್ನು ಹೊಟ್ಟೆಯೊಳಗೆ ಹಾಕೊಳ್ಳಿಲ್ಲ, ಕಂಡವರು ಎಂದ್ರೆ ಬಟ್ಟೆಯಲ್ಲಿ ಹಾಕೊಂಡೆ. ಅದೇ ರೀತಿ ಇಲ್ಲಿ ಕೆಟ್ಟ ಕೆಟ್ಟ ಪದಾರ್ಥ ತಿಂದೆ ಅಂತ ಹೇಳ್ತಾರಲ್ಲ, ಆ ಚಟ ಬಿಟ್ಟರೆ ಹೊಡೆದ ಮೇಲೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ದುರ್ಯೋಧನ ಸಾಯ್ತಾ ಇದ್ದಾರೆ, ಅಶ್ವತ್ಥಾಮರಿ ಹೇಳ್ತಾನೆ, ಅಲ್ಲಿ ಒಂದು ಕಥೆ ದೊಡ್ಡ ಘಟ್ಟ ತರುತ್ತೆ. ಅಂತೂ ಏಕಾಚಿ ಸತ್ತನಲ್ಲ, ಅದು ಭಾರಿ ಪುಣ್ಯ. ದುರ್ಯೋಧನ ಸತ್ತ ಅಂದ್ರೆ ಮಹಾಭಾರತ ಭಾರಿ ದೊಡ್ಡ ಘಟ್ಟ ಮುಗಿದಾಗಾಯ್ತು. ಕೃಷ್ಣನ ಅವತಾರ ಆಗಿದ್ದು ಅದಕ್ಕೇನೆ ಕೌರವಾನ ವಿನಾಶಾಯ, ಲಾಸ್ಟ್ ಸೆಂಚುರಿ ಮುಗಿತ ಅಲ್ಲಿಗೆ ಭೀಮಸೇನ. ಅಂತ ಸೆಂಚುರಿ ಜಗತ್ತು ಯಾರೂ ಹೇಳಕ್ ಬರೋದಿಲ್ಲ, ಭೀಮಸೇನ ಗಿರಿ ಅಂತ ಆಗ್ತಾನೆ ಇರ್ತವೆ ಎಲ್ಲ ಸೆಂಚುರಿಗಳು. ಭೀಮಸೇನ ಹೋಗಿ ದುಷ್ಟರ ಕೂಟ ಆಗಬಹುದು, 100 ಜನ ಮಹಾಪಾಪಿಗಳನ್ನ ಕೊಂದು ಕೃಷ್ಣಾರ್ಪಣ ಅಂತ ಭೀಮಸೇನ ಅರ್ಪಣೆ ಮಾಡಿದ ಘಟ್ಟ ಅದು. ದುರ್ಯೋಧನ ಸತ್ತ, ಇವರಿಗೆಲ್ಲ ಸಾಯಕ್ ಭಯ ಶುರುವಾಯ್ತು. ಈಗ ಶುರುವಾಯ್ತು, ಯಾರ್ಯಾರೋ ಬಿಡೋದಿಲ್ಲ, ಅನಾಮಧೇಯರನ್ನು ಕೊಂದ್ರೇನೆ ಪೊಲೀಸ್ ಇನ್ವೆಸ್ಟಿಗೇಷನ್ ಶುರುವಾಗ್ತದೆ. ಇಂಥ ಪಾಂಡವರ ಮಕ್ಕಳನ್ನ ಎಂತೆದವರು ಕೊಂದು ಹಾಕಿದ್ದೇವೆ, ನಾಳೆ ಗತಿ ಏನಂತ ಗಾಬರಿಯಿಂದ ಓಡಕ್ಕೆ ಶುರು ಮಾಡ್ತಾ ಇದ್ದಾರೆ. ಅವ್ರು ಹೇಗೆ ಓಡ್ತಾರೆ, ಏನಾಗುತ್ತೆ ಮುಂದೆ, ಇಂಥ ಸನ್ನಿವೇಶವನ್ನು ಪಾಂಡವರಿಗೆ ಎದುರಿಸ್ತಾರೆ ಎಂಬುದು ಬಹಳ ಕುತೂಹಲದ ಘಟ್ಟ. ಅದು ನಾಳೆ ಮತ್ತು ನಾಡಿದ್ದು 2 ದಿವಸ ನಮಗಿದೆ. 2 ದಿವಸದಲ್ಲಿ ಯುದ್ಧದ ಘಟ್ಟವೆಲ್ಲ ಮುಕ್ತಾಯ ಆಗಬೇಕು, ಆಗುತ್ತೆ ಕೂಡ. ನಾಳೆ ಕೂಡ ಎಂದಿನಂತೆ ಸರಿಯಾಗಿ 7 ಗಂಟೆಗೆ ಪ್ರಾರಂಭವಾಗಿ ನಾಳೆ ನಾಡಿದ್ದರಲ್ಲಿ ಇದೆಲ್ಲ ವಿಚಾರವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯೇ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಣಿಕೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾನಿಷ್ಠ ಹರಾಯ ಪುರವೈರಿನೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೆ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನಿಗೆ ಪ್ರೀತಿ ಉಂಟು ಮಾಡಬೇಕು ಅಂತ ಹೇಳಿ ಅತ್ಯಂತ ವಿಶಿಷ್ಟವಾದಂತಹ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಕಗ್ಗೊಲೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಾಂಡವರ ಸೇನೆ ಸಾಕಷ್ಟು ಉಳಿದಿತ್ತು, ಅದೆಲ್ಲವನ್ನೂ ನಾಶ ಮಾಡಿಬಿಡ್ತಾರೆ. ಉಪ ಪಾಂಡವರನ್ನ ಕೊಲ್ತಾರೆ, ದುಷ್ಟದ್ಯುಮ್ನ ಶಿಖಂಡಿ ಮೊದಲಾದವರನ್ನು ಕೊಲ್ತಾರೆ. ಅಲ್ಲಿ ಹೆಣ್ಣು ಮಕ್ಕಳು ಕಾವಲುಗಾರರು ಸಾಮಾನ್ಯವಾಗಿ ಸಮಸ್ತ ಶಿಬಿರವನ್ನೇ ದಾನ ಮಾಡಿಬಿಡ್ತಾರೆ. ಅವರು ರುದ್ರದೇವರು ಲಯಕಾರಕರು ಅಂತಲೇ ಹೆಸರುವಾಸಿಯಾದವರು. ಅಂತ ಲಯದ ಕಾರ್ಯವನ್ನೇ ಮಾಡಿದ್ದು ಅವರ ಸ್ವರೂಪಕ್ಕೆ ತಕ್ಕಂತಹ ಒಂದು ಕಾರ್ಯ. ಆದರೆ ಅದನ್ನೆಲ್ಲ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡದೇನೆ ಈ ದುರ್ಯೋಧನ ಪ್ರೀತ್ಯರ್ಥವಾಗಿ ಮಾಡಿದ್ದು ಮಾತ್ರ ವಿಶೇಷ. ಅವರ ಪ್ರಾರಬ್ಧದ ಫಲ ಅದು. ಅವರ ಕೆಲಸವನ್ನೇನೋ ಮಾಡಿದರು. ಈ ಕಡೆಗೆ ದುರ್ಯೋಧನ ಅಂತ ಸಮಯದಲ್ಲೂ ಪಶ್ಚಾತ್ತಾಪ ಆಗಲೂ ಪಡಲಿಲ್ಲ. ಶಿಶು ಹತ್ಯೆಯನ್ನು ಚಿಕ್ಕ ಮಕ್ಕಳನ್ನು ಕೊಲ್ಲಿಸಿದ್ದಾನೆ. ಕೊಲ್ಲಿಸಿ ಅವರ ತಲೆಗಳನ್ನು ನೋಡಿ ಹರ್ಷ ಪಡ್ತಾನೆ ಅಂತ ಹೇಳಿದರೆ ಅದು ಪೈಶಾಚಿಕವಾದ ತೃಪ್ತಿ. ಅದು ನಿಜವಾದ ಆನಂದವಲ್ಲ, ಪಿಶಾಚಿಯವರು ಮಾಡ್ತಕ್ಕಂಥ ಆನಂದ ಅದು. ಅದಕ್ಕೆ ದುರ್ಯೋಧನನ್ನ ಪಿಶಾಚಿ ಅಂತಲೇ ಕರೆದಿದ್ದಾರೆ. ಮಹಾಪಿಶಾಚಿಯವರು ಧನ ಪಿಶಾಚಿ ಅಂತಾರಲ್ಲ, ಹಾಗೆ ದುರ್ಯೋಧನ ಪಿಶಾಚಿ ಅಂದರೆ ಒಂದೇ ಧನದ ಮೇಲೆ ಆಸೆಯಿರೋ ಜನಗಳಿಗೆ ಈ ಕರುಣೆ ಗಿರಣೆ ಏನೇನೂ ಇರೋದಿಲ್ಲ. ಎಷ್ಟೋ ಜನಗಳು ನೋಡ್ತೇವೆ ಪೇಪರ್ಲ್ಲಿ ಬರ್ತಿರುತ್ತಲ್ಲ, ಯಾರೋ ಮುದುಕರಿರ್ತಾರೆ, ಯಾರೋ ಮಕ್ಕಳಿರ್ತಾರೆ, ಹಾಗೆ ಮಧ್ಯಾಹ್ನ 11 ಗಂಟೆ ಹೊತ್ತಲ್ಲಿ ಬಂದು ಒಳಗೆ ಹೋಗಿ ತುಂಬಿತು ಕತ್ತು ಕತ್ತರಿಸಿ ಹೋಗ್ತಾರೆ ಅಂತ ಕೇಳಿದರೆ ಅವರೆಲ್ಲ ಎಷ್ಟು ನೀಚರಿರಬೇಕು. ಅದೇನು ಒಂದು 10,000 20,000 ಕಿತ್ಕೊಂಡು ಹೋಗ್ಲಿಕ್ಕೆ ಲೈಫ್ ಅಷ್ಟು ಚೀಪಾಗಿ ಜನಗಳಿಗೆ. ಇಂಥ ಒಂದು ಮೂರ್ಖತನಕ್ಕೆ ಧನದ ಆಸೆ ಒಂದೇ ಕಾರಣ. ಅವರೆಲ್ಲ ದುರ್ಯೋಧನನ ಹೇಯ ಕಾರ್ಯವನ್ನು ನೋಡಿದವರಿಗೆ ಇದು ಆಶ್ಚರ್ಯ ಅಂತ ಕೆಲಸವನ್ನು ಕಲಿಯಾಗಿ ಕೆಲಸವನ್ನು ಮಾಡಿದ ಕಲಿಯುಗದ ಜನ ಅಂತ ಕೆಲಸವನ್ನು ಮಾಡ್ತಾರೆ ಎಂಬುದೇ ವಿಶೇಷ. ಅಶ್ವತ್ಥಾಮರು ಆ ರೀತಿ ಮಾಡಿದರಂತೆ ದುರ್ಯೋಧನ ಸತ್ತು ಹೋಗ್ತಾರೆ. ಅವರು 3 ಜನರು ಯೋಚನೆ ಮಾಡುತ್ತಾರೆ ಮುಂದೆ ಏನು ಗತಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಂದು ಎಷ್ಟೋ ಯಾರದೋ ಮಾತು ಕೇಳಿ ಕೆಲಸ ಮಾಡೋದು ದೊಡ್ಡದಲ್ಲ, ಅದರ ಪರಿಣಾಮ ಏನಾಗುತ್ತೆ ಯೋಚನೆ ಮಾಡಬೇಕು. ಏನು ಮಾಡಿ ಇವನು ಮಾತು ಕೇಳಿಕೊಂಡು ಇಷ್ಟೆಲ್ಲ ಮಾಡಿ ಆಯಿತು, ಇವನು ಪಾಂಡವರು ಸುಮ್ಮನೆ ಬಿಡ್ತಾರಾ ಅಂತ ಯೋಚನೆ ಶುರುವಾಯಿತು. ದುರ್ಯೋಧನನ ಮಾತು ಕೇಳಿದ್ದಕ್ಕೆ ಆದ ಅನಾಹುತ ಆಯಿತು. ಮೆಲ್ಲಿಗೆ ಕೃಪಾಚಾರ್ಯರಂದ್ರಂತೆ ನಾನು ತಪಸ್ಸಿಗೆ ಹೋಗ್ತೇನೆ ಅಂತ ನೆಲ್ಲ ದಾರಿ ಹಿಡಿತಾರೆ, ಬೇರೆ ಕಡೆ ಹೊರಟು ಬಿಡ್ತಾರೆ. ಕೃತವರ್ಮ ನಾನಂತೂ ದ್ವಾರಕೆಗೆ ಹೋಗ್ತೇನೆ ಅಂತ ಆ ಕಡೆ ಹೊರಟು ಬಿಡ್ತಾರೆ. ಅವರಿಬ್ಬರು ಸೇಫ್ ಆದರು. ಅವ್ರದ್ದೇನು ಹೊರಗೆ ಬಂದವರನ್ನು ಕೊಂದಿದ್ದಷ್ಟೇ ಅವ್ರ ಕೆಲಸ. ಅದು ಮುಖ್ಯವಾದ ಕೆಲಸ ಅಶ್ವತ್ಥಾಮಾಚಾರ್ಯರಾದ್ದರಿಂದ ಇವರಿಗೆ ಪ್ರಧಾನವಾದ ಪಾತ್ರ ಇದೆ. ಅದು ಉಪಪಾಂಡವರು ಮೊದಲಾದವನು ಕೊಂದಿದ್ದಂತೂ ಅವರೇ, ಆದ್ದರಿಂದ ಅವರಿಗೆ ಭಯ ಜಾಸ್ತಿ ಆಗಿಬಿಟ್ಟಿದೆ. ಬೆಲ್ಲಿಗೆ ಒಂದೇ ರಥ ಹೇಗೂ ಇತ್ತಲ್ಲ, ಅವರು ರಥ ಉಪಯೋಗಿಸಲಿಲ್ಲ, ಇವ್ರು ಬಿಟ್ಟು ಹೋಗಿಬಿಡ್ತಾರೆ ಅಲ್ಲಿಂದ. ಅವಸರ ಅರ್ಜೆಂಟ್ ಹೋಗಿ ಕಾರೇ ಬಿಟ್ಟು ಹೋಗ್ತಾರಲ್ಲ ಆ ಟೈಪ್. ಎಷ್ಟೋ ಜನಗಳು ತಮ್ಮ ವೆಹಿಕಲ್ ಬಿಟ್ಟು